ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ದಲು, ನಮ್ಮ ರಕ್ಷಕನು ಒಡೆಯನಾಗಿದ್ದಂತ ಯೇಸು ಕ್ರಿಸ್ತು ನಮ್ದಲು ವಂದನೆಗಳ ಸದಸ್ಯನಾಗಿದ್ದೀನಿ. ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯನ ಧ್ಯಾನ ಮಾಡೋದಕ್ಕೆ ದೇವರು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಕೃತಂತ ಉಳ್ಳಾಗಣ. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ಇವತ್ತಿನ ದಿನ ನಾವು ಒಂದು ಸನ್ನಿವೇಶ, ಮಾರ್ಕ್ 5ನೇ ಅಧ್ಯಾಯದಲ್ಲಿ ಬರುವಂಥ ಸನ್ನಿವೇಶ ನಾವು ಏನು ಮಾಡೋಣ, ಓದೋಣ. ಅದರಲ್ಲಿ ನಮಗೇನಪ್ಪ ಪಾಠ ಇದೆ ಅಂತ ನಾವೇನು ಮಾಡೋಣ ನೋಡೋಣ ಅಲ್ವರ. ಸೊ ನೋಡ್ಬೇಕ್ರೆ, ನಮಗೆ ಚೆನ್ನಾಗಿ ಗೊತ್ತಿರೋಂಗೆ ಈ ಮಾರ್ಕ್ 5ನೇ ಅಧ್ಯಾಯದಲ್ಲಿ ಸನ್ನಿವೇಶ ನಡೆಯೋದಕ್ಕಿಂತ ಮುಂಚೆ ಮಾರ್ಕ್ 4th chapterಲ್ಲಿ ಕೊನೆಯದಾಗಿ ಏನಾಗ್ತದೆ ಅಂತಂದರೆ, ಯೇಸು ಕ್ರಿಸ್ತ ಮತ್ತು ಶಿಷ್ಯರುಗಳು ಅಡುಗೆ ಏರ್ಬಿಟ್ಟು ಏನು ಮಾಡ್ತಾರೆ, ಒಂದು ದಡಕ್ಕೆ ಬರ್ತಾ ಇರ್ತಾರೆ. ಆ ಹಡಗನ್ನ ಏರಿರ್ಬೇಕಾದ್ರೆ ಅಲ್ಲಿ ಸಮುದ್ರದ ಅಲ್ಲೋಲ ಕಲೆಗಳೇನಾಗ್ತಾರೆ ಅಲ್ಲೇ ಅಲ್ಲ ಘೋಷದಿಂದ ಎಲ್ಲ ಅಲ್ಲಿ ಹಡಗಲ್ಲಿರೋಂಥ ಎಲ್ಲ ಶಿಷ್ಯರುಗಳು ತುಂಬ ಗಾಬರಿ ಆಗ್ತಾರೆ. ಅವಾಗ ಯೇಸು ಕ್ರಿಸ್ತ ಏನು ಮಾಡಿದ್ರೆ, ಸಮಾಧಾನದಿಂದ ಗಾಬರಿ ಪಡ್ಕೊಂಡು ಏನು ಮಾಡ್ತಾರೆ, ನಿದ್ದೆ ಮಾಡ್ತಾ ಇರ್ತಾರೆ. ಇವರೆಲ್ಲ ಗಾಬರಿ ಮಾಡೋದು ನೋಡ್ಬಿಟ್ಟು ಯೇಸು ಕ್ರಿಸ್ತ ಎದ್ಬಿಟ್ಟು ಏನು ಮಾಡ್ತಾರೆ, ಅಲ್ಲೋಲ ಕಲ್ಲೋಲವಾಗಿರೋ ಸಮುದ್ರ ಏನು ಮಾಡ್ತಾರೆ, ಸಮಾಧಾನ ಪಡಿಸ್ತಾರೆ. ಸಮಾಧಾನ ಪಡಿಸಿದ ತಕ್ಷಣ ಸಮುದ್ರ ಏನಾಗ್ಬಿಡ್ತದೆ, ಅಲ್ಲೇ ಸೈಲೆಂಟ್ ಆಗ್ಬಿಡ್ತದೆ. ಇದು ನೋಡ್ಬಿಟ್ಟು ಶಿಷ್ಯನಿಗೆ ಎಷ್ಟು ಆಶ್ಚರ್ಯ ಆಗ್ಬಿಡ್ತಾನೆ, ಏನಪ್ಪಾ ಇದು, ಈ ಮನುಷ್ಯನಿಗೆ ಇಷ್ಟೊಂದು ಒಂದು ಶಕ್ತಿ ಇದೆಯಲ್ಲ, ಇವನ್ ಅಲೆಗಳು ಕೂಡ ಏನು ಮಾಡ್ತಾರೆ, ಈ ಮಾತನ್ನ ಕೇಳ್ತಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಿಂಗೆ ಹೇಳಿದ ನಂತರನೇ ನೆಕ್ಸ್ಟ್ ಏನಾಗ್ತಾರೆ ಅಂದರೆ, ಯೇಸು ಕ್ರಿಸ್ತನ ಒಂದು ಹಡಗು ಬಂದ್ಬಿಟ್ಟು ಏನಾಗ್ತಾರೆ, ಒಂದು ದಡಕ್ಕೆ ಏನಾಗ್ತಾರೆ, ಬಂದು ಸೇರ್ತಾರೆ ಅಲ್ವರ. ಅದು ಯಾವ ದಡ ಅಂತ ನೋಡಿದ್ರೆ, ಗದರೈನ್ ಅಂತಂದ್ಬಿಟ್ಟು ಒಂದು ಸೀಮೆ ಅದರ, ಈ ಗದರೈನ್ ಅಂತ ಸೀಮೆಯಲ್ಲಿ ಏನಾಗ್ತಾರೆ, ಹಡಗು ಬಂದು ನಿಂತ್ಕೊತಾರೆ ಅಲ್ವ. ಅವಾಗ ಏನಾಗ್ತಾರೆ, ಇಲ್ಲಿ ನಡೆಯುವಂಥ ಒಂದು ಸನ್ನಿವೇಶ. ಸೊ ಇಲ್ಲಿ ಮೂರು ಸನ್ನಿವೇಶಗಳು ನಡೀತಾರೆ. ಈ ಮೂರು ಸನ್ನಿವೇಶ ಏನು, ಅದು ದೇವ್ರ ಯೋಜನೆಗೆ ಹೆಂಗೆ ಬರ್ತಾರೆ ಈ ಮೂರು ಸನ್ನಿವೇಶಗಳು ಅಂತ ನಾವೇನು ಮಾಡೋಣ, ಓದೋಣ. ಓಕೆನ್ರ, ನೋಡಿ ಮೊದಲನೇದಾಗಿ ಮಾರ್ಕ್ 5ನೇ ಅಧ್ಯಾಯ 1ನೇ ವಾಕ್ಯ ಓದ್ರಿ.
ಆಮೇಲೆ ಅವರು ಸಮುದ್ರದ ಆಚೆ ದಡಕ್ಕೆ ಗೆರಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದು ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು.
ನೋಡ್ರ, ಗದ್ರೇನ್ ಅಂತ ಅಂದ್ಬಿಟ್ಟು ಒಂದು ಸ್ಥಳ ಅಂತ ಯೇಸು ಕ್ರಿಸ್ತ ಬಂದಿದ್ದು ಅಲ್ವರ. ಸೊ ಈ ಸೀಮೆ ಯಾವ್ದಪ್ಪ ಅಂತಂದ್ರೆ, ನಮ್ಗೆ ಇಸ್ರೇಲ್ 12 ಗೋತ್ರಗಳಿತ್ತು. ಈ ಒಂದು ಗೋತ್ರ ಯಾವ್ದಪ್ಪ ಅಂದ್ರೆ ಗಾದ್ ಗೋತ್ರ ಅಂತ ಇದು ಗೊತ್ತಾ. ಅವರು ಏನ್ ಮಾಡಿದ್ರು, ಇಲ್ಲಿ ವಾಸ ಮಾಡ್ತಾ ಇದ್ರು. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಒಂದು ಸ್ಥಳದಲ್ಲಿ ಯೇಸು ಕ್ರಿಸ್ತ ಬಂದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಒಬ್ಬ ಮನುಷ್ಯ ಏನ್ ಮಾಡ್ತಾರೆ, ಒಂದು ಬಂದು ಎದುರು ನೋಡ್ತಾರೆ. ಯಾರೋ ಆ ಮನುಷ್ಯ ದೆವ್ವ ಹಿಡ್ದಿರ ಅಂತ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ತಾನಾಗೆ ಏನ್ ಮಾಡ್ತಾನೆ, ಅವನು ಓಡಿ ಬಂದು ಯೇಸು ಕ್ರಿಸ್ತನ ಹತ್ರ ಏನ್ ಮಾಡ್ತಾನೆ, ಅಲ್ಲಿ ಏನ್ ಮಾಡ್ತಾನೆ, ಅಲ್ಲಿ ಬಂದು ಅಡ್ಡ ಬೀಳ್ತಾನೆ ಅದರ. ಆಮೇಲೆ ಆ ಮನುಷ್ಯನ ಸ್ಪೆಷಾಲಿಟಿ ಏನಪ್ಪ ನೋಡ್ದ ಅಂದ್ರೆ, ಆ ಮನುಷ್ಯ ಎಲ್ಲಿ ವಾಸ ಮಾಡ್ತಾ ಇದ್ದಂತೆ, ಸಮಾಧಿಯಲ್ಲಿ ವಾಸ ಮಾಡ್ತಂತೆ ಅದರ, ಸಮಾಧಿ ಗವಿಯಲ್ಲಿ ಅದರ. ಏನು ಈ ಸಮಾಧಿ, ಸಮಾಧಿಯಲ್ಲಿ ಇವನು ಹೆಂಗೆ ವಾಸ ಮಾಡ್ತಾ ಇದ್ದ ಅಂತ ನೋಡ್ಬೇಕ್ರೆ, ಇಂಗ್ಲೀಷಲ್ಲಿ ಟೂಮ್ಸ್ ಅಂತ ಏನಾಗ್ತದೆ ಬರ್ತಾರೆ ಅದರ. ಸೊ ಟೂಮ್ ಅಂತಂದ್ರೆ ಸಮಾಧಿ ಅಂತಂದ್ರೆ ಏನು, ಗುಹೆಗಳು, ಗವಿಗಳು ಅಂತ ಹೇಳ್ತಾರೆ ಗೊತ್ತಾ. ಇವಾಗ ಇಸ್ರೇಲ್ ಸಮಾಧಿ ಹೆಂಗಿತ್ತಪ್ಪ ಅಂದ್ರೆ, ಇವಾಗ ನಮ್ಮ ಕಾಲ ಥರ ಸಮಾಧಿ ಇಲ್ಲ, ನಮ್ಮವ್ರು ಏನು ಮಾಡ್ತಾರೆ ಮಣ್ಣಲ್ಲಿ ಕೆತ್ಬಿಟ್ಟು ಏನು ಮಾಡ್ತಾರೆ, ಅವನ್ನ ಊದ್ ಬಿಡ್ತಾರೆ. ಇಸ್ರೇಲ್ ಹೆಂಗಿತ್ತು ಅಂದ್ರೆ, ಒಂದು ಬಂಡೆ ಕಲ್ಲಿತ್ತು ಅಂದ್ರೆ ಬಂಡೆ ಕಲ್ಲಲ್ಲಿ ಏನ್ ಮಾಡೋರು, ಗುಹೆ ಥರ ಕೆತ್ಬಿಟ್ಟು ಏನು ಮಾಡೋರು, ಒಂದು ಶವನ ಅಲ್ಲಿ ಅಲ್ಲಿ ಇಟ್ಬಿಡೋರು ಅಂದ್ರ. ಸೊ ಇಲ್ಲಿ ಏನಾಯ್ತು ಅಂದ್ರೆ, ಆ ಥರ ಈ ಗದರೇನ್ ಅಂತ ಒಂದು ದಡದ ಹತ್ರ ಬಂದ ತಕ್ಷಣ ಆ ಥರ ಎಷ್ಟೋ ಗವಿಗಳೇನಾಯ್ತು ಅಲ್ಲಿ, ಅಲ್ಲಿತ್ತು ಗುಹೆಗಳ ಥರ ಇತ್ತಾಯ್ತು. ಸೊ ಇಲ್ಲಿ ಸಾಮಾನ್ಯವಾಗಿ ಯಾವ ಮನುಷ್ಯ ಏನು ಮಾಡ್ತಾ ಇರಲಿಲ್ಲ, ವಾಸ ಮಾಡ್ತಾರೆ. ನಮ್ಗೆ ಚೆನ್ನಾಗಿ ಗೊತ್ತು, ನಾವು ಬೇಸಿಕ್ ಕ್ಲಾಸಲ್ಲಿ ಏನು ಮಾಡಿದ್ರಿ ಕೇಳಿದಿರಿ, ಏನಪ್ಪ ಅಂದರೆ ಇಸ್ರೇಲ್ ಜನಗಳು ಏನ್ರಿ, ಈ ಒಂದು ಮುಖ್ಯವಾಗಿರೋಂಥ ಒಂದು ಈ ಕುಷ್ಠರೋಗ ಬಂದರೆ, ಈ ಒಂಥರ ದೆವ್ವ ಹಿಡಿದವರೆಲ್ಲ ಏನಂದ್ರೆ, ಈ ನಗರದೊಳಗೆ ಏನು ಮಾಡ್ತಾರಲ್ಲ ಜಾಸ್ತಿ ಜನಗಳನ್ನ ಸೇರಿಸ್ತಿರಲ್ಲ ಅಲ್ವರ. ಯಾಕಂದ್ರೆ ಅವರಿಂದ ರೋಗಗಳು ಅಂಟ್ಕೊಂಡ್ಬಿಡ್ತಾರೆ, ಅಂತ ಮಾಡಿದ್ರೆ ಒಂದು ಸಿಟಿ ಔಟ್ಸ್ಕರ್ಟ್ಸ್ಗೆ ಹಾಕೋರು. ಆಮೇಲೆ ಸಾಮಾನ್ಯವಾಗಿ ಶವ ಸಂಸ್ಕಾರ ಇಸ್ರೇಲ್ ಎಲ್ಲಪ್ಪ ಮಾಡೋದ್ರೆ ಸಿಟಿ ಒಳಗಡೆ ಮಾಡ್ತಾ ಇರಲಿಲ್ಲ ಅದರ. ಇವಾಗ ನಮ್ಮದಲ್ಲಿ ಏನಿದೆ, ಸಿಟಿ ಒಳಗಡೆ ಏನಾಗಿದೆ, ಈ ಗ್ರೇವ್ ಯಾರ್ಡ್ ಎಲ್ಲ ಇದೆ. ಆದರೆ ಇವ್ರದ್ದೆಲ್ಲ ಎಲ್ಲಪ್ಪ ಇತ್ತು ಅಂದರೆ ಸಿಟಿ ಔಟ್ಸ್ಕರ್ಟ್ಸಲ್ಲೇ. ಯಾಕಂದರೆ ಧರ್ಮಶಾಸ್ತ್ರದಲ್ಲಿ ಏನಿದೆ, ನ್ಯಾಯ ಪ್ರಮಾಣದಲ್ಲಿ ಯಾವುದೇ ಒಬ್ಬ ಮನುಷ್ಯ ಹೆಣ ಏನು ಮಾಡ್ಕೋಬಾರ್ದು, ಮುಟ್ಬಾರ್ದು. ಅವ್ನು ಮುಟ್ಟಿದ್ರೆ ಅವ್ನು ಏನಾಗ್ಬಿಡ್ತಾನೆ ಅಂತಂದರೆ, ಅಶುದ್ಧನಾಗ್ಬಿಡ್ತಾನೆ ಅಂತ ಹೇಳ್ತಾರೆ. ಅದರಿಂದ ಇದು ಇದು ಶವ ಬಂದ್ಬಿಟ್ಟು ಅಥವಾ ಶವ ಸಂಸ್ಕಾರ ಮಾಡಿದ ಸ್ಥಳ ನಗರದಲ್ಲಿದ್ದರೆ ನಮ್ಗೆ ಏನಾಗ್ತಾರೆ, ಅಶುದ್ಧ ಆಗ್ಬಿಡ್ತೆ ಅಂದ್ಬಿಟ್ಟು ಇದನ್ನ ಸಾಮಾನ್ಯವಾಗಿ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಏನು ಮಾಡ್ತಾ ಇದ್ರು, ಇರ್ತಾ ಇದ್ರು. ಸೊ ಹಂಗದ್ರೆ ಈ ಗದ್ರೇನ್ ಅಂತ ಸ್ಥಳದಲ್ಲಿ ಏನೋ ಶವ ಸಂಸ್ಕಾರ ಕೂಡ ಏನು ಮಾಡ್ತಾ ಇದ್ರು, ಮಾಡ್ತಾ ಇದ್ರು. ಅದೇ ಸ್ಥಳದಲ್ಲಿ ಎಷ್ಟೋ ಗುಹೆಗಳಿತ್ತು, ಆ ಒಂದು ಗುಹೆಗಳಲ್ಲಿ ಈ ಮನುಷ್ಯ ಏನು ಮಾಡ್ತಾ ಇದ್ದಂತೆ, ಅಲ್ಲಿ ವಾಸ ಮಾಡ್ತಾ ಇದ್ದಂತೆ ಅಲ್ವರ. ಕ್ಲೋಸ್ ಡೋರ್. ಓಕೆ, ಕಂಟಿನ್ಯೂ.
ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳಗಳಾಗಿದ್ದವು.
ನೋಡ್ರ, ಅವ್ನ್ ಯಾವ್ದಪ್ಪ ವಾಸಸ್ಥಳ ಅಂತಂದ್ರೆ, ಸಮಾಧಿಯ ಗವಿಗಳು ಏನಾಗಿತ್ತು ಅವನ್ಗೆ, ವಾಸಸ್ಥಳವಾಗಿತ್ತು. ಆಮೇಲೆ
ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರೂ ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು.
ನೋಡ್ರ, ಅವನ್ನ ಎಷ್ಟೋ ಸತಿ ಸರ್ಪಣಿಗಳು ಹಾಕ್ಬಿಟ್ಟು ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಮಾಡೋದು ಸರಿ, ಅವನೇನ್ ಮಾಡ್ತಾ ಇದ್ದಂತೆ, ಸರ್ಪಣಿನಲ್ಲ ಕಿತ್ತಾಕ್ಬಿಡ್ತೇನಂತೆ. ಯೋಚನೆ ಮಾಡಿದ್ದೀನಿ, ಒಂದು ಸರ್ಪಣಿನ ಏನ್ರಿ, ಏನು ಕಿತ್ತಾಕಕ್ಕೆ ಈಸಿನಾ, ಒಂದು ಚೈನ್ನ ಕಟ್ಮಣಕ್ಕೆ ಈಸಿನಾ, ಒಬ್ಬ ಆರ್ಡಿನರಿ ಮನುಷ್ಯ ಕೈನ ಕಿತ್ತಾಕಕ್ಕೆ ಸಾಧ್ಯನಾ? ಅದರ ಖಂಡಿತವಾಗೇನ್ರಿ, ಸಾಧ್ಯನೇ ಇಲ್ಲ ಅಲ್ಲವರ. ನೋಡ್ಬೇಕಾರೆ ಒಂದು ಸೈಕಲ್ ಚೈನ್ ಹಾಕಿ ಕಿತ್ತಕ್ಕೆ ಏನು ಮಾಡ್ತೀರಿ, ಎಷ್ಟೋ ಪ್ರಯತ್ನ ಮಾಡೋದು ಏನ್ರಿ ಆಗಲ್ಲ. ಈ ಮನುಷ್ಯಂಗೆ ನೋಡಿ, ಈ ದೆವ್ವ ಎಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ, ಇದು ಎಕ್ಸ್ಟ್ರಾಡಿನರಿ ಏನ್ರಿ ಪವರ್. ಇದು ಸಾಮಾನ್ಯ ಮನುಷ್ಯಂಗೆ ಇಲ್ಲಿರೋಂಥ ಒಂದು ಪವರ್ ಅಲ್ಲ ರೀ. ಅದರ ಏನು ಒಂದು ಶಕ್ತಿಶಾಲಿ ಅಂತಂದ್ರೆ, ಹಾಕಿರೋಂಥ ಎಲ್ಲ ಚೈನ್ ಏನ್ ಮಾಡೋಣ ಅಂತೀವ್ನ, ಕಿತ್ತಾಕ್ಬಿಡೋಣಂತೆಲ್ಲ, ಅಷ್ಟು ಪರಾಕ್ರಮಶಾಲಿ ಆಗಿದ್ದಂತೆ. ಆಮೇಲೆ
ಅವನನ್ನು ಇನ್ನು ಯಾರೂ ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು.
ನೋಡ್ರ, ಇವನ್ನ ಯಾರು ಏನ್ ಮಾಡಕ್ ಆಗ್ತಾ ಇರ್ಲಂತೆ, ಸರ್ಪಣಿಯಿಂದ ಕಟ್ಟಾಕಕ್ಕೆ ಆಗ್ತಾ ಇರ್ಲಂತೆ. ತಮಿಳೆ ಓದಿ ಅಂತೀನಿ, ಹಾಗೆ ಬರ್ತೀನಿ. ಫೋರ್ತ್ ವರ್ಸ್ ಓದಿ.
ಅನೇಕ ತರವು ವಿಲಂಗುಗಳಿಂದಲೂ ಸಂಗಲಿಯಿಂದಲೂ ಕಟ್ಟಪ್ಪಟ್ಟಿರುವುದು ಸಂಗಲಿಗಳಿಗೆ ಮುರಿತು ವಿಲಂಗುಗಳಿಗೆ ತಗತ್ತು ಕೊಡುವಾನ್ ಅವನೇ ಅಡಕ ಒಲ್ವನಾರಂ ಕೂಡಾದಿದ್ದು.
ಅವನೇ ಅಡಕ್ಕ ಓರ್ವನಾಲ್ ಕೂಡ ತಿಂದದ್ದು ಅಂತ. ಅದೇ ಏನಿರುತ್ತೆ, ಅವನ್ನ ಕಂಟ್ರೋಲ್ ಮಾಡಕ್ ಏನಾಗ್ತಾ ಇಲ್ಲ ಅಂತ, ಒಬ್ರ ಕೈಲೋ ಆಗ್ತಾ ಇಲ್ವಂತ. ಹಂಗಾರೆ ನೋಡಿ ಅಂತೀನಿ, ಯಾವ ಮನುಷ್ಯನ್ ಕಂಟ್ರೋಲ್ಗೂ ಬರ್ತಾ ಇಲ್ವಂತ, ಇವನು ಬಿಯಾಂಡ್ ಹ್ಯೂಮನ್ ಕಂಟ್ರೋಲ್. ಆಮೇಲೆ ಕಾಣಲ್ವರಿ.
ಅವನನ್ನು ಹತೋಟಿಗೆ ತರುವುದಕ್ಕೆ
ಹಾ
ಯಾರಿಂದಲೂ ಆಗಲಿಲ್ಲ.
ಹಾ
ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ
ಹಾ
ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ
ಹಾ
ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು.
ನೋಡ್ರ, ಹಗಲು ರಾತ್ರಿ ಇವನ್ ಎಲ್ಲಪ್ಪ ಇದ್ದಂತಂದ್ರೆ, ಬೆಟ್ಟ ಗುಡ್ಡಗಳಲ್ಲಿ ಮತ್ತೆ ಆ ಗವಿಗಳಲ್ಲಿ ಇದ್ದಿ ಏನ್ರಿ ಆರ್ಭಟಿಸ್ತಾ ತನ್ನನ್ ತಾನೇ ಏನ್ ಮಾಡ್ತಾ ಇದ್ದಂತ ಇವನ ಅಲ್ವರ. ಇವನು ಇವನೇ ಗಾಯ ಮಾಡ್ಕೊತಾನೆ ಅಂತ ನೋಡಿರ್ತೀನಿ ಅಲ್ವರ. ಯಾರ ತಮಗ್ ತಾವೇ ಗಾಯ ಮಾಡ್ಕೊಂತಾರ. ಅದೇ ಇಂಗ್ಲೀಷಲ್ಲಿ ಬರ್ತಾರೆ, ಕಟ್ಟಿಂಗ್ ಹಿಮ್ಸೆಲ್ಫ್ ವಿತ್ ಸ್ಟೋನ್ಸ್, ಕಲ್ಲಲ್ಲಿ ತಾನೇ ಏನ್ ಮಾಡ್ತಂತೆ ಹೊಡ್ಕೊಂತ ಇದ್ದಂತೆ ಅಲ್ವರ. ಈ ತರ ಒಂದು ದುರಾವಸ್ಥೆಯಲ್ಲಿ ಒಬ್ಬ ಮನುಷ್ಯ ಬಿದ್ದಿದ್ದಂತೆ. ಇವನು ಯೇಸು ಕ್ರಿಸ್ತನ ದೂರದಲ್ಲಿ ನೋಡಿದ ತಕ್ಷಣ ಇವನೇ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನ ಹತ್ರ ಓಡೋಯ್ತೆ ನೋಡಿರ್ತೀನಿ ಅಲ್ವರ. ಇವಾಗ ಯೋಚನೆ ಮಾಡಿದ್ದೀನಿ, ದೆವ್ವ ಹಿಡ್ದಿರೋರು ಅವರೇ ಯೇಸು ಕ್ರಿಸ್ತನ ಓಡೋಯ್ತಾರ. ಇವಾಗ ದೆವ್ವ ತಾನೇ ಇರೋದು, ಇವ್ನು ಕಂಟ್ರೋಲ್ ಮಾಡ್ತಾ ಇದ್ದ ಯಾರು ಅಲ್ವರ, ಫಾಲನ್ ಏಂಜಲ್ಸ್ ತಾನೇ. ಆ ದೆವ್ವಗಳೊಂದು ಯಾರು ನೋಡ್ತಿದ್ದೆ, ಬಿದ್ದೋಗಿರೋ ದೂತ್ರಗಳು. ಈ ಬಿದ್ದೋಗಿರೋ ದೂತ್ರ ಯೇಸು ಕ್ರಿಸ್ತನ ನೋಡಿದ ತಕ್ಷಣ ಇವ್ರಾಕೆ ಯೇಸು ಕ್ರಿಸ್ತನ ಹತ್ರಕ್ಕೆ ಹೋಗ್ಬೇಕು? ಮುಂದಕ್ಕೆ ಹೋದ ಗೊತ್ತಾಗ್ತಾರೆ ಏನಂತಂದ್ರೆ, ಯೇಸು ಕ್ರಿಸ್ತ ಬಂದ್ಬಿಟ್ಟು ಇವ್ರಿಗೆ ಎಲ್ಲಿ ಶಿಕ್ಷೆ ಕೊಟ್ಬಿಡ್ತು ಅಂತ ಭಯದಿಂದ ಇವ್ರೇ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತನ್ಗೆ ಹೋಗಿ ಏನ್ ಮಾಡ್ತಾರೆ ಅಲ್ಲಿ ಸರೆಂಡರ್ ಆಗ್ತಾರೆ ನೋಡ್ತೀನಿ. ಸಿಕ್ಸ್ತ್ ವರ್ಸ್, ಸೆವೆಂತ್ ವರ್ಸ್.
ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೆ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು.
ನೋಡ್ರ, ಆ ದೆವ್ವ ಏನಪ್ಪ ಹೇಳ್ತಾನೆ ಯೇಸು ಕ್ರಿಸ್ತನ್ಗೆ, ದೇವರಾಣೆ ನನ್ನ ಏನ್ ಮಾಡ್ಬೇಡ ನೀನು,
ಬೇಡ
ಕಾಡ್ ಬೇಡ ಅಂತ ಹೇಳ್ತಾರೆ. ಇಂಗ್ಲಿಷ್ ಬರ್ತಾರೆ, ಐ ಅಡ್ಜ್ಯೂ ದಿ ಬೈ ಗಾಡ್ ದೋ ಟಾರ್ಮೆಂಟ್ ಮೀ ನಾಟ್, ನನಗೇನ್ರಿ ನನಗೆ ವೇದನೆ ಕೊಡ್ಬೇಡ ಅಂತ ಹೇಳ್ತಾರೆ ಅಲ್ವರ. ಸೊ ಈ ದೆವ್ವಗಳು ಯಾರು ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಇದೇನಂತಾರೆ ಬಿದ್ದೋಗಿರೋ ದೂತ್ರಗಳು ಅಲ್ವರ. ಮೊದಲನೇ ಲೋಕದಲ್ಲಿ ಏನಾಯ್ತಂತೆ, ಆ ದೂತ್ರಗಳು ಭೂಲೋಕದಲ್ಲಿ ಅಂತ ಒಂದು ಸ್ತ್ರೀಗಳ ಜೊತೆಗೆ ಸಂಬಂಧ ಇಟ್ಕೊಂಡು, ಅವಾಗ ಆ ಪಾಪ ಮಾಡಿರೋ ದೇವದೂತ್ರ ದೇವರೇ ಮಾಡಿದ ಪರಲೋಕಕ್ಕೆ ವಾಪಸ್ಸು ಸೇರ್ಕೊಂಡ್ಲ. ಅವನ್ನೆಲ್ಲಪ್ಪ ಕಟ್ಟಾಕಿದ್ರೆ, ವಾಯುಮಂಡಲ ಏನ್ ಮಾಡೋ ಇವಾಗ ಕಟ್ಟಾಕಿದಾರೆ ಅಲ್ವರ. ಸೊ ಇವಾಗ ಮೊದಲನೇ ಲೋಕದಲ್ಲಿ ಅವರು ಶರೀರದಲ್ಲಿ ಬಂದು ಪಾಪದ ಕೆಲಸ ಮಾಡ್ತಾ ಇದ್ರು, ಇವಾಗ ಎರಡನೇ ಲೋಕದಲ್ಲಿ ಅವ್ರ ಶರೀರದಲ್ಲಿ ಬರೋಕ್ಕಾಗಲ್ಲ. ಇವಾಗ ಏನ್ ಮಾಡ್ತಾರೆ, ಯಾರ ಶರೀರ ವೀಕ್ ಆಗಿದೆಯೋ ಅವ್ರನ್ನ ಇಟ್ಕೊಂಡು ಅವ್ರ ಮುಖಾಂತರ ಎಲ್ಲ ಕೆಲಸಗಳನ್ನ ಮಾಡ್ತಾನೆ ಇವಾಗ ಸೇತನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ರೀತಿ ನೋಡ್ಬೇಕ್ರೆ ಇಲ್ಲಿ ಕರೆಕ್ಟಾಗಿ ಯಾವ ಮನುಷ್ಯನ ಇಟ್ಕೊಳವ್ರೆ ಅಂತಂದ್ರೆ, ಅವ್ರಿಗೆ ಯಾವ ರೀತಿ ದುಷ್ಟ ಕೆಲಸಗಳೆಲ್ಲ ಮಾಡ್ಬೋದು, ಇದನ್ನ ಮಾಡೋದಕ್ಕೆ ಸೂಟಬಲ್ ಆಗಿರೋಂಥ ಒಬ್ಬ ವ್ಯಕ್ತಿ ನೇಮಾಡೋರಂತೆ ಅಲ್ಲಿ ಅಲ್ಲಿ ಹಿಡಿದಾರಂತಂದ್ರೆ, ಇವರು ಯೇಸು ಕ್ರಿಸ್ತನ್ ನೋಡ್ಬಿಟ್ಟು ಏನು ಹೇಳ್ತಂದ್ರೆ, ಪರಾತ್ಮನಾಗಿರೋಂಥ ದೇವರ ಮಗನೇ, ಕಾಲ ಬರೋದಕ್ಕಿಂತ ಮುಂಚೆ ನಮ್ಮನ್ನ ವೇದನೆ ಕೊಡೋಕ್ಕೆ ಯಾಕೆ ಬಂದ್ಯಾ ಅಂತ ಕೇಳ್ತಾರೆ. ಹಂಗಾದ್ರೆ ಇನ್ನೇನು ಯೇಸು ಕ್ರಿಸ್ತ ದೇವದೂತರುಗಳಿಗೆ ವೇದನೆ ಕೊಡ್ತಾರ, ಹಿಂಸೆ ಕೊಡ್ತಾರ ಅಂತ ಹೇಳ್ಬೇಕಾದ್ರೆ ನೋಡ್ರಿ ಏನಂದ್ರೆ, ಸೇತಾನು ಎಷ್ಟು ದೇವದೂತರನ್ನ ಬಿದ್ದೋಗಿರೋ ದೇವದೂತರನ್ನ ಮರಣ ಮಾಡಿಬಿಡ್ತಾನೆ ಅಂತಂದ್ರೆ, ನೋಡಪ್ಪ ನೀವು ಆದಷ್ಟು ಪಾಪ ಏನು ಮಾಡ್ರಿ ಇವಾಗೆ ಮಾಡಿಬಿಡ್ರಿ, ದೇವರು ಮುಂದೆ ಬರೋ ಟೈಮಲ್ಲಿ ನಿಮಗೆ ಕೊಡೋಂಥ ಜಜ್ಮೆಂಟ್ ಏನಂದ್ರೆ ಫೈನಲ್ ಡಿಸ್ಟ್ರಕ್ಷನ್, ನಿಮ್ಮನ್ನು ನಾಶ ಮಾಡಾಕ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಅವ್ರ ತಲೆ ಏನು ಮಾಡೋಣ, ಕ್ಲೀನಾಗಿ ಬ್ರೈನ್ಗಳನ್ನ ವಾಶ್ ಮಾಡ್ಬಿಟ್ಟ ಅಂದ್ರೆ. ಅದನ್ನ ನೋಡ್ಬೇಕ್ರೆ ಈ ದೇವದೂತರುಗಳನ್ನ ಬಿದ್ದೋಗಿರೋ ದೂತರುಗಳಿಗೆ ಕ್ರಿಸ್ತನ ನೋಡಿದ ತಕ್ಷಣ ಏನಾಗೋದು ಅಂದರೆ, ಒಂದು ತಪ್ಪಾದ ಅಭಿಪ್ರಾಯ ಬಂದ್ಬಿಡೋದು, ಏನು ಮಾಡ್ಬಿಡ್ತಾರೆ ದೇವ್ರು ನಮ್ಮನ್ನು ನಾಶ ಮಾಡಿಬಿಡ್ತಾರೆ ಅಂತಂದ್ಬಿಟ್ಟು. ಅದರ ಆ್ಯಕ್ಚುಲಿ ನೋಡ್ಬೇಕಾದ್ರೆ ದೇವರು ಬಂದ್ಬಿಟ್ಟು ದೇವದೂತರಿಗೆ ಕ್ಷಮಾಪಣೆ ಕೊಡ್ತಾರೋ ಇಲ್ವ, ಬಿದ್ದೋಗಿರೋ ದೂತರುಗಳಿಗೆ ಚಾನ್ಸಸ್ ಇದೆಯೋ ಇಲ್ವ, ಎಸ್ ಕೊಡ್ತಾರೆ. ಯಾವಾಗ ಅಂತಂದರೆ, ಮುಂದೆ ಬರೋಂಥ ಗ್ರೇಟ್ ಟೈಮ್ ಆಫ್ ಟ್ರಬಲಲ್ಲಿ ಫಾದರ್ ಏಂಜಲ್ಸ್ ಏನು ಮಾಡ್ತಾರೆ, ದೇವರು ಬಿಡುಗಡೆ ಮಾಡ್ತಾರೆ, ರಿಲೀಸ್ ಮಾಡ್ತಾರೆ ಇವೆಲ್ಲ. ಇವೆಲ್ಲ ಏನು ಮಾಡ್ತಾರೆ ವಾಯುಮಂಡಲ ಏನು ಮಾಡ್ತಾರೆ ಕಟ್ಟಾಕಿದ್ರು ಗೊತ್ತಾ, ಅವ್ರನ್ನ ಏನು ಮಾಡ್ತಾರೆ ವಾಯುಮಂಡಲ ಕಟ್ಟಾಕಿರೋ ದೇವತೆಗಳನ್ನ ರಿಲೀಸ್ ಮಾಡ್ತಾರೆ. ರಿಲೀಸ್ ಮಾಡಿದವಾಗ ಮೊದಲನೇ ಲೋಕದಲ್ಲಿ ಯಾವ ಥರ ಮಾಂಸದಲ್ಲಿ ಬಂದು ಪಾಪ ಮಾಡ್ಬೋದಾಗಿತ್ತು, ಅದೇ ರೀತಿ ಒಂದು ಚಾನ್ಸ್ ಕೊಡೋಕ್ಕೆ ತುಂಬ ಚಾನ್ಸಸ್ಗಳೇನಾಗಿದೆ ಇದೆ. ಆವಾಗ ಈ ಬಿದ್ದೋಗಿರೋ ದೂತ್ರಗಳಲ್ಲಿ ಯಾರೋ ತಿರ್ಗಾ ಮನುಷ್ಯರ ನಡುವೆ ಬಂದ್ಬಿಟ್ಟು ತಿರ್ಗಾ ಅದೇ ಥರ ಪಾಪ ಮಾಡೋಕ್ಕೆ ಮಾಡ್ದ ಅಂತಂದರೆ, ಅವ್ರು ಕೊಡೋ ಅಂಥ ಶಿಕ್ಷೆ ಏನ್ರಿ ಅದರ ಸೇತಾನ್ ಜೊತೆಗೆ ಏನು ಮಾಡ್ತಾರೆ ಅವ್ರನ್ನ ಸೆಕೆಂಡ್ ತಲೆಗೆ ಮಾಡ್ತಾರೆ, ನಾಶ ಮಾಡ್ತಾರೆ. ಆದರೆ ಕೆಲವು ಜನ ಮಾನಸಾಂತರ ಹೊಂದಿ ದೇವ್ರ ಕಡೆ ತಿರುಗಿದ್ರೆ ದೇವರೇ ಮಾಡ್ತಾರೆ ಅವ್ರಿಗೆ ಕ್ಷಮಾಪಣೆ ಕೊಡೋದಕ್ಕೆ, ಎಸ್ ಚಾನ್ಸಸ್ ಇದೆ. ಯಾಕಪ್ಪ ಅಂತ ನೋಡ್ಬೇಕಾದ್ರೆ, ದೇವದೂತರಿಗೆ ಪಾಪ ಕೊಡೋಂಥ ಸಂಬಳ ಮರಣ ಅಂತ ಹೇಳಿದಾರಾ? ಇಲ್ಲ. ಅದು ಹೇಳಿದ್ ಯಾರಿಗೆ? ನಮಗೆ ಹೇಳಿರೋದು. ದೇವದೂತರು ಮನುಷ್ಯನ ಹೋಗ್ಬಿಟ್ಟು ಏನು ಮಾಡ್ತಾರೆ, ಪಾಠನ ಕಲಿತಾ ಇದ್ದಾರೆ. ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯಾದ ಸ್ವರಗಳೇ, ದೇವದೂತರಿಗೆ ಒಂದು ಚಾನ್ಸ್ ಇದೆ, ರಿಪೆಂಟ್ ಆಗೋದಕ್ಕೇನಿದೆ ಪಾಸಿಬಿಲಿಟೀಸು ಇದೆ. ದೇವ್ರು ಏನು ಮಾಡ್ತಾರೆ ಅದನ್ನ ಟೆಸ್ಟ್ ಮಾಡಿ ಏನು ಮಾಡ್ತಾರೆ, ಅದು ನೋಡ್ತಾರೆ. ಅದಕ್ಕೆ ಬೈಬಲ್ ಹೇಳ್ಬೇಕಾರೆ ಹೇಳ್ತಾರಲ್ಲ, ಹಾಂ, ನೀವು ದೇವದೂತರು ಕೂಡ ನ್ಯಾಯ ತೀರ್ಪು ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಏನು ಮಾಡ್ತಾರೆ ಹೇಳ್ತಾರಲ್ಲ 1 ಕೊರಿಂಥದಲ್ಲಿ. ಹಂಗಾರೆ ದೇವ್ರ ಈ ಜಜ್ಮೆಂಟ್ನ ಯಾರ ಮುಖಾಂತರ ತರ್ತಾರೆ ಅಂತಂದರೆ, ಸಭೆ ಮತ್ತು ಕ್ರಿಸ್ತನ ಮುಖಾಂತರ ಮಾಡೋದು ಈ ಜಜ್ಮೆಂಟ್ನ ತರೋದಲ್ಲ. ರಿಪೆಂಟ್ ಆದರೆ ಏನು ಮಾಡ್ತಾರೆ ದೇವರು, ಅವ್ರಿಗೆ ವಾಪಸ್ ಆಶೀರ್ವಾದ ಕೊಡ್ತಾರೆ. ಅಲ್ಲ, ರಿಪೆಂಟ್ ಆಗಿಲ್ಲ ಅಂತಂದರೆ ಶಿಕ್ಷೆ. ಅದಕ್ಕೆ ಈ ಥಾಟ್ಸ್ಗಳನ್ನ ಸೇತಾನ ಆಲ್ರೆಡಿ ಯಾರಿಗೆ ಹೇಳ್ಬಿಟ್ಟಿದ್ದಾನೆ, ಈ ದೇವತೃಗಳಿಗೆ ಹೇಳ್ಬಿಟ್ಟ. ಅಂದರೆ ದೇವತೃ ನೋಡಿ, ಕ್ರಿಸ್ತನ್ ನೋಡಿದ ತಕ್ಷಣ ಏನ್ರಿ ಅವ್ರಿಗೆ, ಅವ್ರಿಗೆ ಭಯ. ಹಂಗದೇನೋ, ನಮ್ಮ ಹೆಂಗ್ರು ನಾಶ ಆಗ್ತೀರಪ್ಪ. ಸೊ ಆದಷ್ಟು ಏನು ಮಾಡೋದು, ಕೆಟ್ಟದ್ದು ಮಾಡಿಬಿಟ್ಟು ನಾಶ ಆಗೋಣ, ಹೆಂಗೋ ನಾಶ ಆಗೋದಾಗಿ ಆಗ್ತಿರೋದು, ನಮ್ಗೆ ಚಾನ್ಸ್ ಇಲ್ವಲ್ಲ ಅಂತ ಅಂದ್ಬಿಟ್ಟು. ಅದ್ರ ಅದನ್ನ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ, ಈ ದೇವದೂತರುಗಳೆಲ್ಲ ಬಂದ್ಬಿಟ್ಟು ಬಿದ್ದೋಗಿರೋರು ಯಾರಿಗೆ ಅಗೇನ್ಸ್ಟ್ ಅಂದರೆ, ದೇವ್ರ ಕೆಲಸಕ್ಕೆಲ್ಲ ಏನ್ರಿ ಅಗೇನ್ಸ್ಟ್. ನಾವು ಅದಕ್ಕೆ ಎಫಿಷಿಯಲ್ ಎರಡನೇ ಅಧ್ಯಾಯದಲ್ಲಿ ಎರಡನೇ ವಾಕ್ಯ ಓದ್ಬೇಕು ನೋಡ್ತೀರಿ, ವಾಯುಮಂಡಲ ಅಧಿಕಾರ ಅನ್ಸಂತ ಅಧಿಪತಿಗೆ ಅಂದರೆ, ಹಾಂ, ನಮ್ಮಲ್ಲದವರನ್ನು ಅವಿಧೇಯತೆಗೆ ಪ್ರೇರಣೆ ಮಾಡುವಂಥ ದುರಾತ್ಮ. ಅಲ್ಲರ ಅವಿಧೇಯತೆಗೆ ಏನು ಮಾಡೋದು ಇವರು ಪ್ರೇರಣೆ ಮಾಡೋದು, ವಿಧೇಯತೆಗೆ ಅಲ್ವೇ ಅಲ್ಲ. ಅಲ್ಲರ ಅದನ್ನ ನೋಡ್ಬೇಕಾದ್ರೆ, ಇವರು ಕ್ರಿಸ್ತನ್ ನೋಡಿದ ತಕ್ಷಣ ಹೇಳ್ತಾರೆ, ಅಯ್ಯೋ ಕಾಲ ಬರೋದಕ್ಕಿಂತ ನಮ್ಮನ್ನ ವೇದನೆ ಕೊಡಕ್ಕೆ ಬಂದ್ಯಾ ಅಂತ ಏನು ಮಾಡ್ತಾರಲ್ಲಿ ಅಲ್ಲಿ ಕೇಳ್ತಾ ಇದ್ರ. ಸೊ ಅದನ್ನ ನೋಡ್ಬೇಕಾದ್ರೆ, ನಾವು ಅಪೊಸ್ತಲ ಕೃತ್ಯಗಳು ಕೂಡ ಹೊಡೆದಂತಂದ್ರೆ, ಅಲ್ಲಿ ದೇವದೂತರು ಅಂದರೆ ಬಿದ್ದೋಗಿರೋ ದೇವದೂತರುಗಳನ್ನ ಒಂದ್ಸತಿ ಏನು ಮಾಡ್ತಾರೆ, ಅಪೊಸ್ತಲ ಪೌಲ್ ಏನು ಮಾಡ್ತಾರೆ, ಓಡಿಸ್ತಾ ಇರ್ತಾರೆ. ಅಂದ್ರೆ ಅಪೊಸ್ತಲ ಪೌಲ್ ದೇವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆವಾಗ ಒಂದು ದೇವದೂತ ಬಂದು ಏನು ಗೊತ್ತಾ ಹೇಳ್ತಾರೆ, ಅಪೊಸ್ತಲ ಪೌಲ್ ಬಗ್ಗೆ, ಫಾಲೋ ನಿಂಜಲು ಅಪೊಸ್ತಲ ಕೃತ್ಯಗಳಲ್ಲಿ ಓದಿಂತೀನಿ, ಅಪೊಸ್ತಲ ಪೌಲ್ ಬಗ್ಗೆ ಒಂದು ಸಾಕ್ಷಿ ಕೊಡ್ತಾರೆ. ಏನ್ ಸಾಕ್ಷಿ ಕೊಡ್ತಾರೆ ನೋಡಿ, ಓದನ ಅಪೊಸ್ತಲ ಕೃತ್ಯಗಳು 16ನೇ ಅಧ್ಯಾಯ 17ನೇ ವಾಕ್ಯ.
ಪೌಲನು ನಾವು ಹೋಗುತ್ತಿರುವಾಗ ಅವಳು ಹಿಂದೆ ಬಂದು,
ಹಾ,
ಈ ಮನುಷ್ಯರು ಪರಾತ್ಪರನಾದ ದೇವರ ದಾಸರು,
ಹ್ಮ್,
ನಿಮಗೆ ರಕ್ಷಣೆಯ ಮಾರ್ಗವನ್ನು ಸಾರುತ್ತಾರೆ ಎಂದು ಕೂಗುತ್ತಿದ್ದಳು.
ನೋಡ್ರ, ಈ ಬಿದ್ದೋಗಿರೋ ದೂತ ದೆವ್ವ ತಾನೆ ಅದು. ಅದೇನ್ ಸಾಕ್ಷಿ ಕೊಡ್ತೈತೆ, ಇವ್ರು ಯಾರ ಮಕ್ಕಳಂತೆ, ಪರಾತ್ಪರನ ಮಕ್ಕಳು, ಇವ್ರೇನ್ ನೋಡಿಸ್ತಾರಂತೆ. ಹಾ ನೋಡ್ರ, ಮನುಷ್ಯರಿಗೆ ಏನ್ ಹೇಳ್ತಾವ್ರೆ, ರಕ್ಷಣೆ ಮಾರ್ಗ ಏನ್ ಮಾಡ್ತಾವಂತೆ ಹೇಳ್ತಾವ್ರೆ ಅಂತ. ಇವಾಗ ಇದು ಒಳ್ಳೇದ ಈ ಕೆಟ್ಟದ, ಒಳ್ಳೇದು ಅಲ್ವರ. ಆದ್ರೆ ಇಲ್ಲಿ ಹೇಳ್ತಾರ ಯಾರು, ದೆವ್ವ. ಈ ದೆವ್ವ ಹೆಂಗೆ ಒಳ್ಳೇದು ಹೇಳ್ತದೆ, ಇನ್ನೊಂದು ವಾಕ್ಯ ಓದಿಂತೀನಿ, ಅಪೊಸ್ತಲ ಕೃತ್ಯಗಳಲ್ಲಿ 19ನೇ ಅಧ್ಯಾಯದಲ್ಲಿ ಏನ್ರಿ, ಒಬ್ರು ಏನ್ ಮಾಡ್ತಿರ್ತಾರೆ, ದೆವ್ವ ನೋಡಿಸ್ತಾ ಇರ್ತಾರ್ರಿ ಏನ್ರಿ ಯೇಸು ಕ್ರಿಸ್ತನ ಹೆಸರಲ್ಲಿ. ಆ ದೆವ್ವಗೆ ಏನಾಗ್ಬಿಡ್ತದೆ, ಟೆನ್ಷನ್ ಆಗ್ಬಿಡ್ತದೆ. ಆ ದೆವ್ವ ಉಲ್ಟಾ ಒಂದು ಪ್ರಶ್ನೆ ಕೇಳ್ತಾರೆ ನೋಡಿ ಅಂತೀರಿ, ಏನ್ ಕೇಳ್ತದೆ, ಅಪೊಸ್ತಲ ಕೃತ್ಯಗಳು 19ನೇ ಅಧ್ಯಾಯ 15 ಮತ್ತು 16. ಹ್ಮ್,
ಆದರೆ ದೆವ್ವವು ಅವರಲ್ಲಿ ಇಬ್ಬರಿಗೆ,
ಹಾ
ಯೇಸುವಿನ ಗುರುತು ನನಗುಂಟು,
ಹಾ
ಪೌಲನನ್ನೂ ಬಲ್ಲೆನು,
ಹಾ
ನೀವಾದರೆ ಯಾರು ಎಂದು ಹೇಳಿತು.
ನೋಡ್ರ ನೋಡಪ್ಪ, ಯೇಸು ಕ್ರಿಸ್ತ ನಂಗೆ ಚೆನ್ನಾಗಿ ಗೊತ್ತು, ಹಾ, ಅಪೋಸ್ಟಲ್ ಪೌಲ್ ನನ್ಗೆ ಗೊತ್ತು, ನೀವ್ಯಾರು ಅಂತ ಏನ್ ಮಾಡ್ತಾರೆ ಕೇಳ್ತಾರೆ. ಕೇಳ್ಬಿಟ್ಟು ಏನ್ ಮಾಡ್ತಂತೆ, ಹಾ
ಮತ್ತು ದೆವ್ವ ಹಿಡಿದಿದ್ದ ಆ ಮನುಷ್ಯನು
ಹಾ
ಅವರ ಮೇಲೆ ಹಾರಿ ಬಿದ್ದು
ಹಾ
ಅವರಿಬ್ಬರನ್ನೂ ಸೋಲಿಸಿ
ಹಾ
ಬಲಾತ್ಕರಿಸಿದ್ದರಿಂದ ಅವರು ಬೆತ್ತಲೆಯಾಗಿಯೂ ಗಾಯವುಳ್ಳವರಾಗಿಯೂ ಆ ಮನೆಯೊಳಗಿಂದ ಓಡಿ
ನೋಡ್ರ,
ಹೋದರು.
ದೆವ್ವ ಇವ್ರು ನೋಡಿಸ್ಬಿಡೈತೆ, ಇವ್ರೆಲ್ಲಿ ದೆವ್ವ ಓಡಿಸೋದು ಅಲ್ವರ ನೋಡಿ. ಹೆಂಗಾರೆ ಈ ದೆವ್ವಗಳು ನೋಡ್ಬೇಕಾರೆ ಏನು ಸಾಕ್ಷಿ ಕೊಡ್ತು, ಕ್ರಿಸ್ತನ ಬಗ್ಗೆ ಏನು ಮಾಡ್ತು ಸಾಕ್ಷಿ ಕೊಡ್ತು, ಅಪೊಸ್ತಲ ಪೌಲ್ ಬಗ್ಗೆ ಏನು ಮಾಡ್ತು ಸಾಕ್ಷಿ ಕೊಡ್ತು, ದೇವ್ರ ರಕ್ಷಣೆ ಮಾರ್ಗದ ಬಗ್ಗೆ ಏನು ಮಾಡಿದೆ ಸಾಕ್ಷಿ ಕೊಟ್ಟಿದೆ ಅಂತಂದರೆ, ಈ ಫಾಲನ್ ಏಂಜಲ್ಸ್ ನಡುವೆ ಏನಾಗಿದೆ ಅಂತಂದರೆ, ಎರಡು ಡಿವಿಷನ್ಸ್ ಏನಾಗಿದೆ ಇದೆ. ಒಬ್ಬರು ಒಳ್ಳೇದಾಗೋದಕ್ಕೆ ಅಂತಾರೆ ಮಾನಸಾಂತರ ಹೊಂದೋದಕ್ಕೆ ಸಿದ್ಧವಾಗಿರೋರು, ಇನ್ನೊಬ್ಬರು ಇಲ್ಲಪ್ಪ ನಾವು ಏನೇ ಮಾನಸಾಂತರ ಅಂದರು ದೇವ್ರು ನಮ್ಗೆ ಏನು ಮಾಡೋದ ಇನ್ನೊಂದ್ಸತಿ ರಕ್ಷಣೆ ಕೊಡಲ್ಲ ಶಂಸಲ, ಇವನ್ನೇನು ಮಾಡಬೇಕು ನಾವು ಆದಷ್ಟು ಕೆಟ್ಟದ್ದು ಮಾಡೋಣ ಅಂತ ಸೈಕಾಲಜಿ. ಅದಕ್ಕೆ ನೋಡ್ಬೇಕ್ರೆ, ಯೇಸು ಕ್ರಿಸ್ತ ನೋಡಿದ ತಕ್ಷಣ ದೆವ್ವ ಏನಪ್ಪ ಹೇಳಿದ್ದು, ಕಾಲ ಬರೋದಕ್ಕಿಂತ ಮುಂಚೆ ನಾವನ್ನ ವೇದನೆ ಕೊಡೋಕ್ಕೆ ಬಂದ್ಯಾ ಅಂತ. ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಇವಾಗ ಬನ್ನಿ ಮಾರ್ಕ್ 5th ಚಾಪ್ಟರ್ 8th ವರ್ಸ್. ಹ್ಮ್
ಯಾಕೆಂದರೆ,
ಹ್ಮ್
ಎಲಾ ದೆವ್ವ,
ಹ್ಮ್
ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು.
ಹ್ಮ್
ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು,
ಹ್ಮ್
ನನ್ನ ಹೆಸರು ದಂಡು,
ಹಾ
ಯಾಕೆಂದರೆ ನಾವು ಬಹಳ ಮಂದಿ ಇದ್ದೇವೆ ಎಂದು ಹೇಳಿ,
ಹಾ
ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು.
ನೋಡ್ರ ಮಾರ್ಕ್ 5ನೇ ಅಧ್ಯಾಯ 9 ರಿಂದ 10 ಅಲ್ವರ ನೋಡ್ಬೇಕ್ರೆ, ಬಹಳವಾಗಿ ಏನ್ ಬೇಡ್ಕೊಂತಾರೆ ಅಂತಂದ್ರೆ, ಅಯ್ಯೋ ಸ ನಾವು ಏನ್ರಿ ಎಸ್ ಕೇಳ್ತಾರ, ಏನ್ ಹೇಳ್ತಾರೆ ನಾವು ದಂಡು ಅಂತ ಹೇಳ್ತಾರೆ. ದಂಡು ಅಂದ್ರೆ ಏನು ಏನ್ರಿ, ಒಂದು ಸೈನ್ಯ. ಇಂಗ್ಲಿಷ್ ಅಲ್ಲಿ ಬರ್ತಾರೆ ನಾವೇನಪ್ಪ ಅಂದ್ರೆ, ವಿ ಆರ್ ಲೀಜಿಯನ್ ಅಂತ ಅಂದ್ಬಿಡ್ತಾರೆ ಅಲ್ಲರ. ಕನ್ನಡದ ತಮಿಳು ಏನ್ ಬರ್ತಾ, 9th ವರ್ಸ್ ನಾವು 9th ವರ್ಸ್. ಹ್ಮ್ ನೋಡ್ರ ಏನ್ ಪೇರ್ ಲೇಗಿಯೋನ್ ಅಂತ ಹೇಳ್ತಾರೆ. ಏನಪ್ಪ ಲೇಗಿಯೋನ್ ಅಂತಂದ್ರೆ, ಈ ರೋಮನ್ ಬೆಟಾಲಿಯನ್ ಏನಾಗಿರೋದು, ಈ ರೋಮನ್ ಬೆಟಾಲಿಯನ್ ನಲ್ಲಿ ಒಂದು ಲೀಗಿಯನ್ ಅಂತ ಒಂದು ಬೆಟಾಲಿಯನ್ ಇರೋದು. ಆ ಬೆಟಾಲಿಯನ್ ನಲ್ಲಿ 6,000 ಜನ ಸೈನಿಕರು ಏನಿರ್ತಾ ಇದ್ರು, ಅಲ್ಲಿರ್ತಾ ಇದ್ರು ಅದ್ರ. ಸೊ ಈ 6,000 ಜನ ಸೈನಿಕರಿಗೆ ಕೊಡ್ತಾರಂತ ಹೆಸರು ಏನಪ್ಪ ಅಂದ್ರೆ, ಏನ್ರಿ ಲೀಜಿಯನ್ ಅಂತಬಿಟ್ಟು, ಏನ್ರಿ ಒಂದು ಬೆಟಾಲಿಯನ್ ಅಂತ. ಅಂದ್ರೆ ಇಲ್ಲಿ ಇವ್ರು ಕೇಳಿದ ತಕ್ಷಣ ಏನ್ ಹೇಳ್ತಾರೆ, ನನ್ನ ಹೆಸರು ಲೀಜಿಯನ್ ಅಂತಂದ್ರೆ ನಾವು ಜನ ಅಂತೆ. 6,000 ಜನ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಏನಂತ ಹೇಳ್ತಾರೆ, ನಾನು ದೇವತಾ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನು ಮಾಡ್ತಾರೆ ನನಗೆ, ಎಷ್ಟು ಜನ ಕೊಡ್ತಾರೆ? ಹಾಂ, ಅದೇ ಅದೇ ಅಂತ ಹೇಳಿದ್ರೆ ಯೇಸು ಕ್ರಿಸ್ತ, ನಾನು ದೇವತಾ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಏನು ಮಾಡ್ತಾರೆ 12 ಗಣಗಳನ್ನು ಏನು ಮಾಡ್ತಾರೆ ನನಗೆ. ಆ ಒಂದು ಗಣ, ಆ ಒಂದು ಗಣನೇ ಇಲ್ಲಿ ಒಂದು ದಂಡು ಅಂತ. ಆ ಒಂದು ಗಣ ಅಂತಂದರೆ ರೋಮಿಯನ್ ಬೆಟಾಲಿಯನ್ನಲ್ಲಿರೋಂಥ ಒಂದು ಹೆಸರು ಲೀಜಿಯನ್ ಅಂದರೆ 6,000. ಅಂದರೆ ಯೇಸು ಕ್ರಿಸ್ತ ಪ್ರಾರ್ಥನೆ ಮಾಡಿದರೆ ದೇವರು ಎಷ್ಟು ಜನನ ಕೊಡೋಕ್ಕೆ ಸಿದ್ಧವಾಗಿದ್ದರು ಅಂದರೆ 12, ಎಷ್ಟು ಎಷ್ಟು ಸಾವಿರ ಅಂತೆ, 6,000 ಇಂಟು 12 ಎಷ್ಟಾಯ್ತು, 72,000 ಜನ ದೂತರನ್ನ ಕಳ್ಸಕ್ಕೆ ಏನಾಗಿದ್ರು ರೆಡಿ ಆಗಿದ್ರು. ಇವಾಗ ಯೋಚನೆ ಮಾಡಿದ್ದೀನಿ, ಅಂದ್ರೆ ಈ ಒಬ್ಬ ಮನುಷ್ಯನಲ್ಲಿ ಎಷ್ಟು ಜನ ತುಂಬಿಕೊಂಡಿರಂತೆ ದೇವಗಳು, 6,000 ಜನ. ಯೋಚನೆ ಮಾಡಿರ್ತೀನಿ, ಆಫೀಸಲ್ಲಿ ಒಬ್ರು ಮ್ಯಾನೇಜರ್ ಟಾರ್ಚರ್ ಕೊಟ್ರೆ ಹೆಂಗಿರ್ತದೆ? ಹಾ ಯಪ್ಪ, ಒಂದ್ಸರಿ ಕೆಲವೊಂದ್ಸರಿ ರಿಸೈನೇ ಮಾಡ್ಬಿಡೋಣ, ಬಡವೇ ಬೇಡ, ಉಲ್ಟಾ ಮಾತಾಡ್ಬಿಡೋಣ ಅಂತ ಅನ್ಸ್ಬಿಡ್ತಾರೆ. ಅದ್ರ ಒಬ್ಬ ಮನುಷ್ಯನ ಟಾರ್ಚರ್ಗೆ ಹೆಂಗಂದ್ರೆ, ಇನ್ನು 6,000 ಜನ ಬಿದ್ದೋಗಿರೋ ದೂತರುಗಳು ಕೊಟ್ಟ ಟಾರ್ಚರ್ ಹೆಂಗಿರ್ಬೇಕು? ಅದಕ್ಕೆ ಅವನ ಮನೇಲಿ ವಾಸ ಮಾಡೋಕೆ ಆಗ್ತಾ ಇರಲ್ಲ. ಎಲ್ಲಪ್ಪ ಇದಂದ್ರೆ ಬೆಟ್ಟ ಗವಿಗಿಡಲಿ ಮೈಯೆಲ್ಲ ಏನು ಮಾಡ್ತಾನಂತೆ, ಅವನು ತನ್ನ ತಾನೇ ಗಾಯ ಮಾಡ್ಕೊಂತ, ಚೈನ್ ಕೂಡ ಏನು ಮಾಡ್ತಾನೆ ಅವನು ಅದರ ಮುರಿದಾಕ್ಬಿಡ್ತಾ ಇದ್ದಂತೆ ಅಲ್ವರ. ಆಮೇಲೆ ಇವನು ಹೆಂಗಪ್ಪ ಇದ್ದ ಅಂತಂದ್ರೆ, ಇವನು ಮೈ ಮೇಲೆ ವಸ್ತ್ರನೇ ಇರಲ್ವಂತೆ, ಫುಲ್ ನೇಕಡ್ ಆಗಿದ್ದಂತೆ ನೋಡಿ. ಅಲ್ಲಿ ಹೇಳ್ತಾರೆ, ಇಲ್ಲಿ 15 ತೋರಿಸೋದಿ, ಹಾಂ ಅದರಲ್ಲಿ Mark 5:15.
ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ
ನೋಡ್ರ
ಹೆದರಿದರು.
ಇಲ್ಲಿ ಬಟ್ಟೆ ಹಾಕೊಂಡು ಅವನೆ ಅಂದ್ರೆ ಏನು ಮೀನಿಂಗ್, ಮುಂಚೆ ಏನಾಗಿಲ್ಲ ಬಟ್ಟೆನ ಹಾಕೊಂಡಿರಲ್ಲ ಅಂತ ಅರ್ಥ ಅಲ್ವರ. ಅಂದ್ರೆ ಅಷ್ಟು ಏನಾಗಿದ್ದಾನೆ ಇದನಂತೆ. ಇವಾಗ ಯೇಸು ಕ್ರಿಸ್ತು ಇವನು ಓಡಿಸ್ಬೇಕಾದ್ರೆ ಹೆಂಗ್ ಕೇಳ್ಕೊಂತಾರೆ, ಸ್ವಾಮಿ ದಯವಿಟ್ಟು ನಮ್ಮ ನೇಮ ಬಿಡಿ ಈ ಊರಿಂದ ಓಡಿಸ್ಬೇಡಿ ಅಂತ ಕೇಳ್ಕೊಂತಾರೆ. ಅವಾಗ ಅಲ್ಲಿ ಏನ್ತಾರೆ ಹಂದಿಗಳು, ಒಂದು ಏನಾಗಿತ್ತು ಒಂದು ಗ್ಯಾಂಗ್ ಇರ್ತಾರೆ, ಏನ್ ಕೇಳ್ಕೊಂತಾರೆ, ಸ್ವಾಮಿ ದಯವಿಟ್ಟು ನಮ್ಮ ಏನ್ ಮಾಡಿ ಈ ಹಂದಿಗಳಲ್ಲಿ ಏನ್ ಮಾಡಿ ನೀವು ಓಡಿಸಿ ಅಂತ ಕೇಳ್ಕೊಂತಾರೆ. ಅವಾಗ ಯೇಸು ಕ್ರಿಸ್ತು ಏನ್ ಮಾಡ್ತಾರೆ ನೋಡಿ, ಓದನಂತೀವಿ, ಓದಿ ಮುಂದಕ್ಕೆ. ಹಾ
ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು.
ಹ್ಮ್
ಆ ದೆವ್ವಗಳು
ಹ್ಮ್
ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು.
ಹ್ಮ್
ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು
ಹ್ಮ್
ಆ ದೆವ್ವಗಳು ಹೊರಗೆ ಬಂದು
ಹ್ಮ್
ಹಂದಿಗಳೊಳಗೆ ಹೊಕ್ಕವು.
ನೋಡ್ರ ಯಾರು ಹೋಗೋ ಅಂತೆ, ಹಂದಿಗಳಲ್ಲಿ ಏನ್ ಮಾಡ್ದಂತೆ ಅಲ್ಲಿ ಒಕ್ಕಿತು ಅಂತ ಹೇಳ್ತಾರೆ. ಎಷ್ಟಪ್ಪ ಹಂದಿ ಎತ್ತಲಿ, ಬರೀ ಮುಂದಕ್ಕೆ. ಹಾ
ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು
ಹಾ
ಅಲ್ಲಿ ಉಸಿರು ಕಟ್ಟಿ ಸತ್ತಿತ್ತು.
ಹ್ಮ್
ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು.
ನೋಡ್ರ ಎಷ್ಟಪ್ಪ ಇತ್ತು ಹಂದಿಗಳು,
2,000
2,000 ಹೆಚ್ಚು ಕಮ್ಮಿ 2,000 ಹಂದಿ ಅಂದ್ರೆ ಒಂದೊಂದು ಹಂದಿಯಲ್ಲಿ ಎಷ್ಟು ದೇವ ಸೇರ್ಕೊಂಡಿರ್ಬೇಕು, ಮೂರು ಮೂರು ದೇವ ಅಲ್ವರ. ಅದಕ್ಕೆ ಟೋಟಲ್ 6,000 ದೇವ ಅಂತ ಹೇಳ್ಕೊಟ್ರಿ ಅಂದ್ರ ಹಂದಿಗಳಿಗೆ ಏನಾಗಿಲ್ಲ ಕಂಟ್ರೋಲ್ ಮಾಡಕ್ಕೆ ಆಗಿಲ್ಲ, ಹಂದಿ ಮೈಂಡ್ ಏನಾಗ್ಬಿಡ್ತು ಕಂಪ್ಲೀಟ್ ಕೊಲಾಪ್ಸ್ ಆಗ್ಬಿಡ್ತು. ಹೆಂಗಂತಂದ್ರೆ ಎಲ್ಲ ಬಂದ್ಬಿಟ್ಟು ಸಮುದ್ರಕ್ಕೇನಂತೆ ಓಡಿ ಹೋದವು. ಯೋಚನೆ ಮಾಡಿಂತೀನಿ, ಈ 2,000 ಹಂದಿಗಳೇ ಅವ್ರ ಬುದ್ಧಿ ಕೆಡಿಸಿರೋದಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಅಂದ್ರೆ ಒಬ್ಬ ಮನುಷ್ಯ ಅವನು ಗುಹೆಯಲ್ಲಿ ಇರೋದು ಏನ್ರಿ ರಿಯಲಿ ಎಷ್ಟೋ ಒಂದು ರೀತಿಲಿ ಗ್ರೇಟ್. ಅಂದರೆ ನೋಡಿ ಈ ಫಾಲನ್ ಏಂಜಲ್ಸ್ಗೆ ಎಂಥ ಮನಸ್ಸಿದೆ, ಯೋಚನೆ ಮಾಡಿಂತೀನಿ. ಸಾಧಾರಣ ಮನುಷ್ಯನಾಗಲಿ ಪ್ರಾಣಿನಾಗಲಿ ಕೂಡ ಏನು ಮಾಡ್ತಾ ಇಲ್ಲ ಅವರು, ಅವ್ರು ಬಿಡ್ತಾ ಇಲ್ಲ. ಎಂಥ ಒಂದು ದುಷ್ಟ ಸ್ಥಿತಿ ಅಲ್ವಾ. ಯೋಚನೆ ಮಾಡಿ ಇವಾಗ ಯಾರೋ ಒಬ್ಬರು ಒಬ್ಬರು ಮನುಷ್ಯನಿಗೆ ಹಿಂಸೆ ಕೊಡ್ತಾ ಇದ್ರೆ ನಾವೇನು ಮಾಡ್ತೀರಿ, ಎಂಥ ವ್ಯಕ್ತಿಯರಾಗಲಿ, ಹಾಂ ಬೇ ಬಿಟ್ಬಿಡಪ್ಪ ಸುಮ್ಮನೆ ಯಾಕೆ ಹಿಂಸೆ ಕೊಡ್ತೀಯ ಅಂತ ಏನು ಮಾಡ್ತೀರಿ ಮಾತು ಹೇಳ್ತಿರಲ್ಲ. ಒಂದು ಲೆವೆಲ್ ಆಗಮೇಲೆ ಏನು ಮಾಡ್ತೀರಿ, ನಮಗೆ ಕರುಣೆ ಬಂದ್ಬಿಡ್ತದೆ. ಆದರೆ ಈ ಫಾಲನ್ ಏಂಜಲ್ಸ್ ನೋಡಿ ಹೆಂಗಿದ್ದಾರೆ ಅಂತಂದರೆ, ಅವ್ರಿಗೆ ವ್ಯಕ್ತಿ ಮೇಲೆ ಏನಿಲ್ವಂತೆ ಕರುಣೆನೇ ಇಲ್ಲ ಅದರ. ಮನೆ ಇಲ್ಲ ಎಂಥದಿಲ್ಲ, ಗುಹೆಯಲ್ಲೇ ಮೈಯೆಲ್ಲ ಪರಚ್ಕೊಂಡು ಅದರ ಗಾಯ ಮಾಡಿಕೊಂಡು ಅಷ್ಟೆಲ್ಲ ಬಿದ್ದಿದ್ರು ಸರಿ, ಅವರಿಂದ ಬಿಟ್ಟು ಹೋಗೋದಕ್ಕೆ ಏನಿಲ್ವಂತೆ, ಅವ್ರಿಗೆ ಮನಸ್ಸೇ ಇಲ್ವಂತೆ ಅಲ್ವರ. ಎಂಥ ಒಂದು ಕ್ರೂರವಾಗಿರೋಂಥ ಒಂದು ಇದು ಅಲ್ವರ. ಅದಕ್ಕೆ ನೋಡಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಹಂದಿಗಳಲ್ಲಿ ಯೇಸು ಕ್ರಿಸ್ತು ಓಡಿಸಿದ್ರು. ಏನಕ್ಕೆ ಹಂದಿಯಲ್ಲಿ ಓಡಿಸಿದ್ರು ಯೇಸು ಕ್ರಿಸ್ತು, ಏನಕ್ಕೆ ಹಂದಿಯಲ್ಲಿ ಓಡಿಸಿದ್ರು? ಇವಾಗ ಎಷ್ಟೋ ಜನ ಪ್ರಶ್ನೆ ಕೇಳ್ತಾರೆ, ಬ್ರದರ್ ಇದು ಮಾಡಿದ ನ್ಯಾಯನಾ, ಒಬ್ಬ ವ್ಯಕ್ತಿಗೋಸ್ಕರ 2,000 ಹಂದಿನ ಹಾಳು ಮಾಡ್ಬಿಡೋದು ನ್ಯಾಯನಾ? ಹೇಳ್ರಿ ಹಂದಿಯಲ್ಲಿ ಏನಕ್ಕೆ ಕೊಡಿಸಿದ್ರು? ಹಾಂ ಹಾಂ ಅಶುದ್ಧವಾದ ಪ್ರಾಣಿ ಅದರ. ಇಸ್ರೇಲಲ್ಲಿ ಹಂದಿ ಮಾಂಸ ತಿನ್ಬೋದಾ? ಹಂದಿ ಮಾಂಸ ಏನು ಮಾಡೋಂಗಿಲ್ಲ, ತಿನ್ಬೋದು. ನೀವೆಲ್ಲ ತಿಂತೀರಲ್ಲ, ಹಾಂ ಅದರ ಇವಾಗ ತಿನ್ಬೋದಾ ಇಲ್ವಾ? ಇವಾಗ ತಿನ್ಬಾರ್ದು. ಹಾಂ ಇವಾಗ ತಿನ್ಬೋದು. ಯೇಸು ಕ್ರಿಸ್ತ ಹೇಳ್ತಾರೆ ನೀವೇನು ತಿಂತೀರೋ ಅದು ನಿಮ್ಮನ್ನೇನು ಮಾಡಲ್ಲ, ಅದು ನಿಮ್ಮ ಅಶುದ್ಧ ಮಾಡಿಸಲ್ಲ. ನಿಮ್ಮನ್ನ ಅಶುದ್ಧ ಮಾಡೋದು ಯಾವುದು? ಹಾಂ ಒಳಗಡೆಯಿಂದ ಬರ್ತಾರೆ ಗೊತ್ತಾ, ಅದು ನಮ್ಮನ್ನ ಏನು ಮಾಡೋದು, ಅಶುದ್ಧ ಮಾಡೋದು ಅದರ. ಇವಾಗ ಏನಾಗಿದೆ ಅಂದರೆ, ಇವಾಗ ಟೆಕ್ನಾಲಜಿಯಲ್ಲಿ ಬೇರೆ ಇದೆ, ನಾನು ತಿನ್ನೇನು ಸಪೋರ್ಟ್ ಮಾಡಲ್ಲ, ಇಷ್ಟ ಬಂದ ತಿನ್ಕೋಬೋದು ಅದರ. ಆದರೆ ನೋಡ್ಬೇಕ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಯಹೂದ್ಯರಲ್ಲಿ ಫಸ್ಟ್ ಆಫ್ ಆಲ್ ಹಂದಿ ಮಾಂಸನ ಏನು ಮಾಡಂಗಿಲ್ಲ, ತಿನ್ನಂಗಿಲ್ಲ. ಇವಾಗ ಇಲ್ಲಿ ಇರೋದು ಏನೋ ಯಹೂದ್ಯರ ಪ್ರಾಂತ್ಯ. ಯಹೂದ್ಯರ ಪ್ರಾಂತ್ಯದಲ್ಲಿ ಏನಾಗಿದೆ, ಹಂದಿಗಳನ್ನ ಏನು ಮಾಡ್ತಾರೆ ಇವರು, ಮೇಯಿಸ್ತಾರೆ. ಇವಾಗ ಹಂದಿಗಳನ್ನ ಮೇಯಿಸ್ಬೋದಾ ಯಹೂದ್ಯರು? ಹಾಂ, ಬಿಸ್ನೆಸ್ ಅದು ಮಾಡಬಾರ್ದು ಅಲ್ವರ? ಅದಕ್ಕೆ ನೋಡ್ಬೇಕು ಯಾರಿಗೋಸ್ಕರ ಮಾಂಸ ಸಾಕ್ತಾ ಇದ್ದಿದ್ದು ಅಂದರೆ, ಅಲ್ಲಿರೋಂಥ ರೋಮನ್ಸ್ ಪ್ರಜೆಗಳಿದ್ರು ಗೊತ್ತಾ, ಅವ್ರೇನು ಮಾಡ್ತಾರೆ, ಮಾಂಸನ ಏನು ಮಾಡ್ತಾ ಇದ್ರು, ತಿಂತಾ ಇದ್ರು. ಅದರಿಂದ ಇದು ದೇವರಿಗೆ ವಿರುದ್ಧವಾಗಿರೋದ್ರಿಂದ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಅಂತಂದರೆ, ಹಂದಿಯಲ್ಲಿ ಏನು ಮಾಡ್ತಕ್ಕೆ ಅದೇ ಅಲ್ಲ ಪರ್ಮಿಷನ್ ಕೊಡ್ತಾರೆ. ಹಂದಿಯಲ್ಲಿ ಹೋಗಿದ ತಕ್ಷಣ ಆಗ್ತಾರೆ ಕಂಪ್ಲೀಟ್ 2000 ಹಂದಿ ಏನಾಗ್ಬಿಡ್ತದೆ, ಎಲ್ಲ ನಾಶ ಆಗ್ಬಿಡ್ತದ್ರ. ಇದರಿಂದ ಏನಪ್ಪ ಆಯಿತು ಅಂದರೆ, ಅದು ಇಂಡೈರೆಕ್ಟಾಗಿ ಯೇಸು ಕ್ರಿಸ್ತು ದೇವರ ವಿರುದ್ಧವಾಗಿ ನಡ್ಕೊಂಡು ಅಂತ ಕೆಲಸಕ್ಕೆ ಏನು ಮಾಡ್ದಂಗೆ ಅವ್ರನ್ನ ರಿಬ್ಯೂಕ್ ಮಾಡ್ದಂಗೆ ಏನಾಯ್ತು ಅಲ್ಲಾಯ್ತು ಅಲ್ವರ? ಸೊ ಅದಕ್ಕೆ 2000 ಹಂದಿಗಳು ಏನು ಮಾಡ್ತಾರೆ, ಓಡಿಸ್ತಾರೆ. ಈ ನ್ಯೂಸ್ ಯಾರಿಗೆ ಹೋಗ್ತಾರೆ ಅಂದರೆ, ಆ ಹಂದಿ ಬಿಸ್ನೆಸ್ ಮಾಡ್ತಂಥ ಓನರ್ಗಳಿಗೆ ಏನಾಗ್ತದೆ, ಹೋಗ್ತಾರೆ. ಅವ್ರು ಹೋಗಿದ ತಕ್ಷಣ ಏನಾಯ್ತು, ಅವೆಲ್ಲ ಟೆನ್ಷನ್ ಆಗಿಬಿಡ್ತಾರೆ, ಓಡ್ ಬರ್ತಾರೆ. ಓಡ್ ಬಂದು ನೋಡಿದ್ರೆ ಏನಾಗಿದ್ದಾನೆ ಮನುಷ್ಯ, ಹಾಂ ಇವಾಗ ನೋಡಿ ಏನ್ ಹೆಂಗಿದ್ದಾನಂತ ಮನುಷ್ಯ, ವರ್ಸ್ 15. ಹಾಂ
ಅಂದರೆ
ಹಾಂ
ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು
ಹ್ಞೂ
ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು.
ನೋಡ್ರ ಏನಾಗಪ್ಪ ಇವನು ಹೆಂಗವ್ನು ಇವಾಗ, ಹಾಂ ಚೆನ್ನಾಗಿ ಕೂತಾನೆ, ಸ್ವಸ್ಥ ಬುದ್ಧಿಯಿಂದ ಕೂತಿರೋ ಜನಗಳೇ ನೋಡ್ಬಿಟ್ಟು ಏನು ಮಾಡ್ರಂತೆ, ಹಾಂ ಎದುರುಬಿಟ್ರಂತೆ. ಏನಪ್ಪ ಈ ಮನುಷ್ಯನ ಹತ್ರ ಬರೋಕ್ಕೆಲ್ಲ ಎದುರವರು, ಹಾಂ ಇವಾಗ ನೋಡಿದ್ರೆ ಹೆಂಗೆ ಎದುರುಬಿಟ್ಟವ್ರೆ ಅಂದರೆ, ಏನಪ್ಪ ಈ ಮನುಷ್ಯ ಸಮಾಧಾನದಿಂದ ಚೆನ್ನಾಗಿ ಕೂತ್ಬಿಟ್ಟವನಲ್ಲ ಅಂತ ಹೆಂಗೆ ಕೂತಿದ್ದಂತೆ, ಈ ವಾಸ್ ಇನ್ ರೈಟ್ ಮೈಂಡ್, ಸ್ವಸ್ಥ ಬುದ್ಧಿ ಅದರ ಬುದ್ಧಿನೇ ಇಲ್ದಿರೋಂಥರ ಇದ್ದವನು ಹೆಂಗಾಗ್ಬಿಟ್ಟನು ಇವಾಗ ನೆಟ್ಟಿಗೆ, ನೆಟ್ಟಿಗೆ ಒಳ್ಳೆ ಮೈಂಡ್ ಸೆಟ್ಟಪ್ ಬಂದ್ಬಿಟ್ಟಿದೆ. ಬಟ್ಟೆ ಹಾಕ್ಕೊಂಡು ಏನು ಮಾಡೋಣ ಡೀಸೆಂಟಾಗಿ ಇವಾಗ ಕೂತ್ಬಿಟ್ಟ, ಕೂತ್ಬಿಟ್ಟು ಯೇಸು ಕ್ರಿಸ್ತ ಅಂತ ಏನು ಮಾಡ್ತಾನೆ ವಾಕ್ಯಗಳನ್ನ ಕೇಳ್ತಾ ನೋಡ್ರಿ. ಇದು ನೋಡ್ಬಿಟ್ಟು ಆಶ್ಚರ್ಯ ಆಗ್ಬಿಟ್ರಂತೆ ಅಲ್ವರ? ಅವ್ರು ಏನಂತಾರೆ ಆಮೇಲೆ ನೆಕ್ಸ್ಟು ನೋಡಿ, ಹಾಂ ಓದಿ ಆಮೇಲೆ.
ನಡೆದ ಸಂಗತಿಯನ್ನು ನೋಡಿದ್ದವರು
ಹ್ಞೂ
ಆ ದೆವ್ವ ಹಿಡಿದಿದ್ದವನಿಗೆ ಹೀಗೆ ಹೀಗಾಯಿತೆಂಬುದನ್ನು ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡರು.
ಏನಪ್ಪ ಇಷ್ಟೆಲ್ಲ ಒಳ್ಳೇದಾಗಿದ ಮೇಲೆ ಏನು ಕೇಳ್ಕೊಟ್ರಂತೆ, ಸ್ವಾಮಿ ದಯವಿಟ್ಟು ಏನು ಮಾಡಿ ಜಾಗನ, ಏನು ಹೇಳಬೇಕಾಯ್ತು ಸ್ವಾಮಿ ದಯವಿಟ್ಟು ಇನ್ನೂ ಸ್ವಲ್ಪ ಬನ್ನಿ, ಇನ್ನೂ ದೆವ್ವಗಳು ಬೇಜಾನಿದೆ ಅದರ, ಅವನ್ನೆಲ್ಲ ಏನು ಮಾಡಿ ನೀವು ಇದೇ ಥರ ಬಿಡಿಸಿ ಈ ಥರ ಒಳ್ಳೆ ವ್ಯಕ್ತಿಗಳೆಲ್ಲ ಆಗಲಿ ಅಂತ ಹೇಳೋದು ಬಿಟ್ಬಿಟ್ಟು ಇವನು ಏನು ಹೇಳೋನೆ, ದಯವಿಟ್ಟು ಫಸ್ಟ್ ಏನು ಮಾಡಿ ನೀವು, ನೀವು ಒಟ್ಬಿಡಿ ನಮ್ಮ ಬಿಸ್ನೆಸ್ ಎಲ್ಲ ಏನಾಗ್ಬಿಡ್ತದೆ, ಹಾಂ ಸ್ಪಾಯ್ಲ್ ಆಗ್ಬಿಡ್ತಾರೆ ಅಂತ. ಎಂಥ ಮನುಷ್ಯರು ನೋಡ್ರಿ ಅಂತೀನಿ. ಆವಾಗ ಸರಿ ಅಂತ ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಅವ್ರು ಜಾಗ ನೋಡ್ಕೊಂಡು ಏನು ಮಾಡ್ತಾರೆ ಮುಂದಕ್ಕೆ ಪ್ರಯಾಣನ ಅವರು ಸಾಗಿಸ್ತಾರೆ. ಆದರೆ ಅವಾಗ ಈ ವ್ಯಕ್ತಿ ಏನಪ್ಪ ಕೇಳ್ತಾನೆ ಅಂದರೆ, ಸ್ವಾಮಿ ನಾನೇನು ಮಾಡ್ತೀನಿ ನಿನ್ನ ಜೊತೆಗೆ ಬರ್ತೀನಿ ನೋಡಿ, 18th ವರ್ಸ್ 19th ವರ್ಸ್. ಹಾಂ
ಆತನು ದೋಣಿಯನ್ನು ಹತ್ತುವಾಗ
ಹ್ಞೂ
ಆ ದೆವ್ವ ಹಿಡಿದಿದ್ದವನು
ಹ್ಞೂ
ನಾನು ನಿನ್ನ ಬಳಿಯಲ್ಲಿಯೇ ಇರುತ್ತೇನೆಂದು ಅವನನ್ನು ಬೇಡತೊಡಗಿದನು.
ಹ್ಞೂ
ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ,
ಹ್ಞೂ
ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ
ಹ್ಞೂ
ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ
ಹ್ಞೂ
ಅದನ್ನು ಹೇಳು ಅಂದನು.
ನೋಡ್ರ ಏನ್ ಕೇಳ್ತಾನೆ, ಸ್ವಾಮಿ ನಾನು ನಿನ್ನ ಜೊತೆಗೆ ಇದ್ದು ಬಿಡ್ತೀನಿ ಏನು ಕೇಳ್ತಾನೆ. ಇದು ಒಳ್ಳೆ ಮಾತಲ್ವಾ, ಯೇಸು ಕ್ರಿಸ್ತು ಬಂದು ಸುವಾರ್ತೆ ಸರಿದೆ ಅಂತಂದ್ರು, ಯಾರೆಲ್ಲ ಹಿಂದೆ ಬರೋಕ್ಕೆ ಇಷ್ಟ ಇದೆಯೋ, ಯಾರನ್ನ ಶಿಷ್ಯನ ಆಗ್ಬೇಕಾದ್ರೆ ಮನಸ್ಸಿದ್ಯೋ, ಏನು ಮಾಡಿ ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಏನು ಮಾಡಿ. ನೋಡಿ ಇದೇ ಕಾನ್ಸೆಪ್ಟ್ ಏನು ಮಾಡ್ತಾನೆ ಈ ವ್ಯಕ್ತಿ ಕೇಳ್ತಾನೆ, ಸ್ವಾಮಿ ಸರಿ ನಾನು ಹಿಂದೆ ಬರ್ತೀನಪ್ಪ, ಸಿಂಪಲ್, ಅವನಿಗೇನು ಇಲ್ಲ, ನಾನೆಲ್ಲ ನಿರಾಕರಿಸಿದ ಲೆವೆಲೇ ಇದ್ದೀನಿ, ನಾನು ಏನು ಮಾಡ್ತೀನಿ ಮುಂದಕ್ಕೆ ಹಿಂದೆ ಬರ್ತೀನಿ ಅಂತಂದರೆ, ಇವ್ರು ಏನು ಹೇಳ್ತಾರೆ, ಬೇಡ 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 ನೀನೇನು ಮಾಡಿ ಹೋಗ್ಬಿಟ್ಟ, ನೀನು ಮನೆಯವ್ರ ಹತ್ರ ಹೋಗ್ಬಿಟ್ಟು, ನೀನು ನೆರೆಯವ್ರು ಇವ್ರು ಇದಾರಲ್ಲ, ನಿನ್ನ ಸ್ನೇಹಿತರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ದೇವ್ರು ನಿನ್ಗೆ ಏನೆಲ್ಲ ಒಳ್ಳೇದು ಮಾಡಿದ್ರೆ ಏನು ಮಾಡಿ ನೀನು ಹೋಗ್ಬಿಟ್ಟು ತಿಳಿಸು ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಹೇಳಿದ್ದು, ಇವಾಗ ಯೋಚನೆ ಮಾಡಿದ್ದೀನಿ, ಯೇಸು ಕ್ರಿಸ್ತು ಬಂದಿರೋಂಥ ಕಾನ್ಸೆಪ್ಟ್ಗೆ ಏನಾಗಿದೆ, ಟೋಟಲ್ಗೆ ಆಪೋಸಿಟ್ ಆಗಿದೆ ಅಲ್ವರ? ಯೇಸು ಕ್ರಿಸ್ತು ಒಬ್ಬ ಶಿಷ್ಯನ ಆಗ್ತಾನೆ, ಏನು ಮಾಡೋಕ್ಕೆ ಅವ್ರನ್ನ ವೆಲ್ಕಮ್ ಮಾಡಬೇಕಾಗಿತ್ತು. ಆದರೆ ಯೇಸು ಕ್ರಿಸ್ತು ಈ ಒಂದು ಮೂಮೆಂಟಲ್ಲಿ ಅವನ್ನ ಶಿಷ್ಯನಾಗೋದಕ್ಕೆ ಅನುಮತಿ ಕೊಡೋದಿಲ್ಲ. ಅದು ಬದಲಾಗಿ ನಾನು ಮಾಡಿದಂಥ ಒಳ್ಳೆ ಕೆಲಸಗಳನ್ನ ದಯವಿಟ್ಟು ಹೋಗ್ಬಿಡಿ ಜನಗಳಿಗೆ ಏನು ನೀನು ಹೇಳು ಅಂತ ಹೇಳ್ತಾರೆ. ಆಮೇಲೆ ನೋಡಿ ನೆಕ್ಸ್ಟ್ ಇವನು ಏನು ಮಾಡೋದಂತೆ,
ಅವನು ಹೊರಟು ಹೋಗಿ
ಹ್ಞೂ
ಯೇಸು ತನಗೆ ಮಾಡಿದ ಉಪಕಾರಗಳನ್ನು
ಹ್ಞೂ
ದೆಕಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು.
ನೋಡ್ರ
ಎಲ್ಲರೂ ಆಶ್ಚರ್ಯಪಟ್ಟರು.
ಇವನು ಹೋಗಿ ಏನು ಮಾಡೋಣ, ಯೇಸು ಕ್ರಿಸ್ತು ಹೇಳದಂತೆ ಮಾಡೋಣ ನೋಡ್ರಿ ಅಂತೀನಿ. ಎಂಥ ಒಬಿಡಿಯನ್ಸ್ ಅಲ್ವರ? ಏನು ಮಾಡೋಣ, ಯೇಸು ಕ್ರಿಸ್ತು ಹೇಳದಂತೆ ಎಲ್ಲ ಸತ್ಯಗಳನ್ನ ಹೋಗಿ ಹೇಳೋಣ. ಎಲ್ಲೋಗಿ ಹೇಳದಂತೆ ಡೆಕೋಪೋಲಿಸ್ ಅದರ ಏನಿದೆ, ಡೆಕೋಪೋಲಿಸ್ ಅದೊಂದು ಸ್ಥಳ ಆ್ಯಕ್ಚುಲಿ, ಡೆಕಾ ಅಂತ ಹೆಂಗೆ ಗೊತ್ತಾ ಮೀನಿಂಗು 10 ಅಂತ ಅಲ್ರ, ಡೆಕತ್ಲಾನ್ ಅಂತ ಕೇಳಿದ್ರೆ ಹೆಸರು ಅಂದ್ರೆ 10 ಅಂತ ಅಂದ್ಬಿಟ್ಟಲ್ರ. ಸೊ ಡೆಕಾ ಅಂತಂದ್ರೆ ಏನ್ರಿ, 10 ಅಂತ ಅರ್ಥ. ಡೆಕೋಪೋಲಿಸ್ ಅಂತಂದ್ರೆ 10 ನಗರಗಳಿರೋಂಥ ಒಂದು ಸ್ಥಳ. ಅಂದರೆ ನೋಡಿ ಇವನು ಹೆಂಗೆ ಕೆಲಸ ಮಾಡೋನಂದ್ರೆ, ಒಬ್ರಿಗಿಬ್ರಿಗೆ ಹೇಳಿಲ್ಲ ಅಂತೀನಿ, 10 ಪ್ರಾಂತ್ಯಗಳಿದೆ ಅಂತ ಎಲ್ಲ ಜನಗಳಿಗೆ ಏನು ಮಾಡೋಣ, ನೀವು ಹೋಗ್ಬಿಟ್ಟು ಹೇಳೋಣ. ಯಾಕೆ 10 ಅಂತ ಕೊಟ್ಟವ್ರೆ, ಇದೇನೋ ನಮಗೇನೋ ಇರಬೇಕಲ್ವಾ, ದೇವ್ರು ಸುಮ್ಮನೆ 10 ಅಂತ ಕೊಟ್ಬಿಟ್ಟವ್ರ ನೋಡಿ. ಆಮೇಲೆ ನೆಕ್ಸ್ಟ್ ಏನಾಗ್ತಾರೆ ಅಂತಂದರೆ, ಯೇಸು ಕ್ರಿಸ್ತು ಈ ದಡ ಏನಂತಾರೆ, ದಡನ ಬಿಟ್ಟು ಬೇರೆ ದಡಕ್ಕೆ ಏನು ಮಾಡ್ತಾರೆ ಇವಾಗ, ಇವಾಗ ಬರ್ತಾರೆ ಯಾರು ಸಮುದ್ರನ ದಾಟಿಬಿಟ್ಟು ಅಲ್ವರ, ಬಂದಿದ ತಕ್ಷಣ ಆ ದಡದ ಆ ಕಡೆ ಬಂದಿದ ತಕ್ಷಣ ಏನಾಗ್ತಂದ್ರೆ ಒಬ್ಬ ವ್ಯಕ್ತಿ ಅವ್ರನ್ನ ಎದುರು ಬಿಡ್ತಾರೆ. ನೋಡಿ ಓದನ 21ನೇ ಓದ್ಕೊಂಬನಿ ಹಿಂಗೆ. ಹಾ,
ಯೇಸು ತಿರುಗಿ ದೋಣಿಯಲ್ಲಿ ಈಚೆ ದಡಕ್ಕೆ ಬಂದಾಗ ಜನರು ಬಹು ದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯೀರನೆಂಬುವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆ ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆ ಮೇಲೆ ಕೈಯಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು.
ನೋಡ್ರ ಈ ಕಡೆ ಬಂದ್ರೆ ಯಾರಪ್ಪ ಎದುರು ನೋಡ್ತಾರೆ ಫಸ್ಟ್ ಯಾರೇನು ಅಂತಂದ್ಬಿಟ್ಟಲ್ರ, ಜೈರಸ್ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ ಒಬ್ಬ ವ್ಯಕ್ತಿ ಅದರ, ಆ ವ್ಯಕ್ತಿ ಎದುರುಗೋಗ್ಬಿಟ್ಟು ಯೇಸು ಕ್ರಿಸ್ತನ ನೋಡ್ಬಿಟ್ಟು ಏನ್ ಹೇಳ್ತಾರೆ, ಸ್ವಾಮಿ ಅಯ್ಯೋ ನನ್ನ ಚಿಕ್ಕ ಮಗ್ಳು ಏನ್ ಮಾಡ್ತಾ ಇದ್ದಾಳೆ, ಸಾಯ್ತಾ ಇದ್ದಾಳೆ, ದಯವಿಟ್ಟು ಏನ್ ಮಾಡಿ ಇಮ್ಮಿಟಾಗಿ ಬನ್ನಿ, ನೀನು ಅವ್ರನ್ನ ವಾಸಿ ಮಾಡೋ, ಅವ್ನ ಏನ್ ಮಾಡೋ, ಅವ್ರಿಗೆ ನೀನು ಆಶೀರ್ವದಿಸು ಅಂತ ಕೇಳ್ಕಂತಾರೆ. ಈ ವ್ಯಕ್ತಿ ಯಾರಪ್ಪ, ಅವ್ನ ಏನ್ ಮಾಡ್ತಾನೆ, ಏನ್ ಕೆಲಸ ಅಂತೆ ಅವಂದ? ಸಭಾ ಮಂದಿರದಲ್ಲಿ ಅಧಿಕಾರಿಯಾಗಿದ್ದಂತೆ. ಏನಿದೆ ಸಭಾ ಮಂದಿರ ಅಧಿಕಾರಿ ಅಂದರೆ, ಇಸ್ರೇಲಲ್ಲಿ ಸಭೆ ಇರ್ತಾ ಇತ್ತು. ಇಸ್ರೇಲಲ್ಲಿ ಎಷ್ಟಿದೆ ಸಭೆ? ಸಿನಗಾಗ್ ಅಂತ ಕೇಳಿದಿರಾ? ಹಾಂ, ಆಲಯ. ಯೇಸುಕ್ರಿಸ್ತ ಏನು ಮಾಡ್ತಾರೆ, ಆಲಯದಲ್ಲಿ ಬೋಧನೆ ಮಾಡ್ತಾರಲ್ಲ, ಆ ಥರ ಎಷ್ಟಿತ್ತು ಆಲಯ ಇಸ್ರೇಲಲ್ಲಿ? ಒಂದೇ ಒಂದು ಇರಲಿಲ್ಲ ರೀ, ಎಷ್ಟೋ ಒಂದು ಆಲಯಗಳಿತ್ತು. ಆ ಒಂದೊಂದು ಆಲಯದಲ್ಲಿ ಒಬ್ಬರು ಜವಾಬ್ದಾರಿ ಪರ್ಸನ್ ಚೆನ್ನಾಗಿದ್ರು ಇದ್ರು. ಅದೇ ರೀತಿ ಈ ಒಂದು ಸ್ಥಳದಲ್ಲಿ ಈ ಒಬ್ಬ ವ್ಯಕ್ತಿ ಏನ್ರಿ, ಒಬ್ಬ ಜವಾಬ್ದಾರಿ ಒಂದು ಸ್ಥಾನದಲ್ಲಿ ಇದ್ದಂತೆ. ಈ ಒಬ್ಬ ಮನುಷ್ಯನಿಗೆ ತನ್ನ ಚಿಕ್ಕ ಮಗಳು ಹುಷಾರಿಲ್ದರೆ ಏನಂತ ಸಾಯ ಸ್ಥಿತಿಗೆ ಬಂದ್ಬಿಟ್ಟಿದ್ಲಂತೆ. ಇಮ್ಮಿಡಿಯೇಟ್ ಯೇಸು ಕ್ರಿಸ್ತ ನೋಡ್ಬಿಟ್ಟು ಹೇಳ್ತಾರೆ, ದಯವಿಟ್ಟು ಬನ್ನಿ ಮಾಡಿ ಫಸ್ಟ್ ನೀವು ಕಾಪಾಡಿ ಅಂತ ಹೇಳಿದಾಗ ಯೇಸು ಕ್ರಿಸ್ತ ನಡೆಯಪ್ಪ ಆಯಿತು ಅಂತ ಹಂಗೆ ಹೋಗ್ತಾರೆ. ಹೋಗ್ತಾ ಇರಬೇಕಾದ್ರೆ ಏನಾಯ್ತು? ಹಾಂ, ಕಂಟಿನ್ಯೂ.
ಆತನು ಅವನ ಸಂಗಡ ಹೋದನು ಮತ್ತು ಬಹುಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳೆದುಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನೂ ಪ್ರಯೋಜನವನ್ನು ಹೊಂದಿರಲಿಲ್ಲ.
ನೋಡ್ರ ಹಿಂಗೆ ಹೋಗ್ತಾ ಇರ್ಬೇಕು, ಸೆಂಟ್ರಲ್ಲಿ ಇನ್ನೊಬ್ಬ ಸ್ತ್ರೀ ಬರ್ತಾರೆ. ಯಾರಪ್ಪ ಸ್ತ್ರೀ? ಆ ಸ್ತ್ರೀಗೆ ಏನಾಗಿತ್ತಂತೆ, ರಕ್ತ ಕುಸುಮ ರೋಗ ಆಯ್ತಂತೆ. ಎಷ್ಟು ವರ್ಷದಿಂದ ಇತ್ತಂತೆ? 12 ವರ್ಷ. ಅಂದ್ರೆ ಈ ಸ್ತ್ರೀ ಯಾವಾಗ ದೊಡ್ಡವರಾದ್ರೋ ಆವಾಗಿಂದನು ಕಂಟಿನ್ಯೂಸ್ ಆಗಿ ಏನಾಗಿದೆ, ಇವಾಗ ರಕ್ತ ಕುಸುಮ ರೋಗ ಏನಾಗಿದೆ ಬಂದಿದೆ ಅಲ್ವರ. ಆ ರಕ್ತ ಕುಸುಮ ರೋಗ ಇರೋದ್ರಿಂದ ಈಕೆ ಏನಪ್ಪ ಮಾಡಿದಾಳೆ ಅಂತಂದ್ರೆ, ಬಹು ಕಷ್ಟ ಏನು ಮಾಡಿದ್ಲಂತೆ, ಅನುಭವಿಸಿದ್ಲಂತೆ. ಅನುಭವಿಸ್ಬಿಟ್ಟು ಎಲ್ಲ ಚಿಕಿತ್ಸೆ ಏನು ಮಾಡ್ಕೊಂಡಿದ್ದಾಳೆ, ಅವಳು ಪಡ್ಕೊಂಡಿದ್ದಾಳೆ. ತನ್ನ ಹತ್ರ ಇರೋದನ್ನೆಲ್ಲ ಏನು ಮಾಡಿದಾಳೆ, ಕಳ್ಕೊಂಡಿದ್ದಾಳೆ. ಯೋಚನೆ ಮಾಡಿ ಇಂತೀನಿ ಅದರ ಎಷ್ಟು ಕಷ್ಟ ಅನುಭವಿಸಿರ್ಬೇಕು. ತನ್ನ ಹತ್ರ ಇರೋವಂಥ ಎಲ್ಲವನ್ನೂ ಕಳ್ಕೊಬೇಕು ಅಂತಂದರೆ ಆ ಸ್ತ್ರೀ ಎಷ್ಟು ನೋವು ಅನುಭವಿಸಿರ್ಬೇಕಲ್ವ? ಯೋಚನೆ ಮಾಡಿ ಇಂತೀನಿ, ಈ ರಕ್ತ ಕುಸುಮ ರೋಗ ಇದ್ದರೆ ಇಸ್ರೇಲಲ್ಲಿ ಏನು ಗೊತ್ತಾ ಹೇಳ್ತಾರೆ, ನ್ಯಾಯ ಪ್ರಮಾಣದಲ್ಲಿ ಯಾಜಕ ಕಂಡ 15ನೇ ಅಧ್ಯಾಯದಲ್ಲಿ ಬರ್ತಾರೆ. ನೀವು ಬರ್ಕೊಳ್ಳಿ ಮನೇಲಿ ಓದಿ ಅಂತೆ. ಯಾಜಕ ಕಂಡ 15ನೇ ಅಧ್ಯಾಯ 25ರಿಂದ 30ರಲ್ಲಿ ಏನಪ್ಪ ಬರ್ತಂದ್ರೆ, ಯಾರು ರಕ್ತ ಕುಸುಮ ರೋಗ ಇದ್ರೆ ಅವರು ಇಸ್ರೇಲಲ್ಲಿ ಹೊರಗಡೆ ಬರೋಂಗಿಲ್ಲ. ಅವ್ರು ಎಲ್ಲಿರ್ಬೇಕು? ಇಸ್ರೇಲಲ್ಲಿ ಏನಾಗಬೇಕು, ಹೊರಗಡೆ ಏನಾಗಿರ್ಬೇಕು, ಇರಬೇಕು ಅಲ್ವರ. ಸೊ ಎಂದರೆ ಅವರು 7 ದಿವಸಗಳ ನಂತರ ಏನ್ರಿ ಶುದ್ಧ ಆಗಿದ್ಮೇಲೆ ದೇವರು ಹೇಳೋಂಥ ರೀತಿಯಲ್ಲಿ ಬಲಿಗಳನ್ನ ಕೊಟ್ಟಿದ್ಮೇಲೆ ಏನು ಮಾಡೋಕೆ ವಾಪಸ್ ಅವರು ಬರಬೇಕು ಅಲ್ವರ. ನೋಡಿ ಈ ಒಂದು ಕಸ್ಟಮ್ ನಾವು ನಮ್ಮ ದೇಶದಲ್ಲಿ ಎಲ್ಲಿ ನೋಡ್ತೀವಿ ಅಂದರೆ, ಒಂದು ಹಳೆ ಕಾಲದಲ್ಲಿ ಏನಾಗಿತ್ತು, ಅದರ ಯಾರೋ ಮುಟ್ಟಾಗ್ಬಿಟ್ಟು ಏನು ಮಾಡೋರು, ನಾವು ಹೊರಗಡೆ ಹಾಕೋರು ಅದರ ಆ ಥರ ಎಲ್ಲ ಇರ್ತಾ ಇತ್ತು. ಅಂದರೆ ಈ ಸ್ತ್ರೀ ಯೋಚನೆ ಮಾಡಿರಿ, ನ್ಯಾಯ ಪ್ರಮಾಣದಲ್ಲಿ ಇರೋಂಥ ಒಂದು ಇಸ್ರೇಲಲ್ಲಿ 12 ವರ್ಷದಿಂದ ಇವರು ಅನುಭವಿಸಿರ್ಬೇಕಾದ್ರೆ ಇವರು ಮನೇಲಿ ಇರ್ತಾರ ಅಲ್ವರ. ಏನ್ರಿ ಸಮಾಜದಲ್ಲಿ ಏನು ಮಾಡಿರಲಿ, ಯಾರು ಈ ವ್ಯಕ್ತಿ ಈ ಸ್ತ್ರೀನ ಏನು ಮಾಡಿರಲ್ಲ, ಏನ್ರಿ ಅಕ್ಸೆಪ್ಟ್ ಮಾಡಿರಲ್ಲ ಅಂದ್ರೆ, ಅಂದರೆ ಒಂದು ರಿಜೆಕ್ಟ್ ಆಗಿರೋಂಥ ಒಂದು ಸ್ತ್ರೀ ಥರ ಏನಾಗಿದ್ರು ಇದ್ರು. ಇವ್ರು ಯೇಸು ಕ್ರಿಸ್ತನ ನೋಡಿದ ತಕ್ಷಣ ಏನು ಬರ್ತಾರೆ, ಒಂದು ನಂಬಿಕೆ. ಯಾಕೆ ಎಲ್ಲ ಥರ ಎಫರ್ಟ್ಸ್ ಏನು ಮಾಡಿಬಿಟ್ಟಿದ್ದಾರೆ, ಮಾಡಿಬಿಟ್ರೆ ಈ ಕಾಯಿಲೆನ ವಾಸಿ ಮಾಡೋಕ್ಕೆ. ಏನಾದ್ರು ಸಕ್ಸಸ್ ಆಗಿದೆಯಾ? ಏನೂ ಸಕ್ಸಸ್ ಆಗಿಲ್ದಿರ್ಬೇಕಾರೆ ಅಟ್ಲೀಸ್ಟ್ ಕ್ರೈಸ್ಟ್ ನೋಡ್ಬಿಟ್ಟು, ಅಟ್ಲೀಸ್ಟ್ ಇವ್ರ ಮುಖಾಂತರ ಏನಾರೋ ಒಳ್ಳೇದಾಗ್ತಾರೆ ಅಂದ್ಬಿಟ್ಟು ಏನಪ್ಪ ಥಿಂಕ್ ಮಾಡ್ತಂದ್ರೆ, ಆ ವಸ್ತ್ರನ ಏನು ಮಾಡ್ತಾರಂತೆ, ಮುಡ್ತಾರೆ. ಎಲ್ಲಿ ಮುಡ್ತಾರೆ ನೋಡಿ, ಮುಂದಕ್ಕೆ ಓದಿ. ಹಾಂ.
ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನೋ ಎಂದು ಆಲೋಚಿಸಿ,
ನೋಡ್ರ ಏನ್ ಮುಟ್ಟಿದ್ರೆ ಸಾಕು, ಯೇಸು ಕ್ರಿಸ್ತನ ವಸ್ತ್ರ ಅಲ್ರ. ಇಸ್ರೇಲ್ ಜನಗಳು ಬಟ್ಟೆ ಹೆಂಗಿತ್ತು, ಇಸ್ರೇಲ್ ಜನಗಳು ಬಟ್ಟೆ ಹೆಂಗಿರ್ಬೇಕು ಅಂತ ಹೇಳ್ತಾರೆ, ರೋಬ್. ಆಮೇಲೆ ಕೊನೆಗೆ ಏನಾಕ್ಬೇಕು ಅಂತ ಹೇಳ್ತಾರೆ, ಬಟ್ಟೆ ಬಾರ್ಡ್ರಲ್ಲಿ ಯಾವಾಗೂ ಬ್ಲೂ ಕಲರ್ ಏನಾಕ್ಬೇಕು, ಕುಚ್ಚುಗಳನ್ನ ಹಾಕ್ಬೇಕು ಅಂತ ಬೈಬಲ್ ಏನಿದೆ, ಇದೆ ಕೇಳಿದಿರಾ, ಎಲ್ಲ ಮರ್ತಾ ಬಿಡಿದಿರಲ್ಲ. ಸರಿ, ನೋಡ್ಬೇಕಾದ್ರೆ ಇಸ್ರೇಲಲ್ಲಿ ಒಂದು ಕಸ್ಟಮ್ ಇತ್ತು, ಬಟ್ಟೆ ಹೋಲಿಸಿದ್ರೆ ಬಟ್ಟೆ ಬಾರ್ಡ್ರಲ್ಲಿ ಏನಿರ್ಬೇಕು, ಇವಾಗ ಸ್ತ್ರೀಗಳು ಏನಂತಾರೆ ಈ ಸೆರ್ಗಿಗೆ ಏನು ನೆರ್ಗ ಸೆರ್ಗ ಸೆರ್ಗು ಕಾರ್ನರಲ್ಲಿ ರೆಂಡಲ್ಲಿ ಏನಿರ್ತದೆ, ಕುಚ್ಚು ಆ ಥರ ಏನಾಗಿರ್ಬೇಕು, ಬ್ಲೂ ಕುಚ್ಚು ಏನಾಗಿರ್ಬೇಕು ಇರಬೇಕು ಅಂತ ಪ್ರಮಾಣದಲ್ಲಿ ಏನೈತೆ. ಇವಳೇನು ನಿಂತಿರುತ್ತೆ ಮೈಂಡಲ್ಲಿ ಥಿಂಕ್ ಮಾಡ್ತಾರೆ, ಅಯ್ಯೋ ಆ ಕ್ರಿಸ್ತರ ಒಂದು ಬಟ್ಟೆ ತುದಿ ಸ್ವಲ್ಪ ಮುಟ್ಟರೆ ಸಾಕು ನಾನು ಏನಾಗ್ತೀನಿ ಆಸೆ ಅಂತ, ಏನು ನಂಬಿಕೆ ನೋಡ್ರಿ ಅಂತೀನಿ. ತಕ್ಕಂಥ ಗ್ರೂಪಲ್ಲಿ ಬಂದ್ಬಿಟ್ಟು ಹಂಗೆ ಗುಂಪಲ್ಲಿ ಸೈಲೆಂಟಾಗಿ ಏನು ಮಾಡ್ತಾರೆ ಮುಟ್ತಾರೆ ನೋಡಿ, ಇಮ್ಮಿಡಿಯೇಟಾಗಿ ಏನಾಗ್ತಾರೆ ರಕ್ತ ಕುಸುಮ ರೋಗ ವಾಸಿ ಆಗ್ಬಿಡ್ತಾರೆ. ವಾಸಿ ಆಗಿದ ತಕ್ಷಣ ಈಕೆಗೆ ಏನಾಗಿದೆ, ಫೀಲ್ ಆಗಿದೆ ಅದು. ಇವ್ರಿಗೆ ಫೀಲ್ ಮಾಡೋದು ಮಾತ್ರ ಅಲ್ಲ, ಕ್ರಿಸ್ತನಿಗೂ ಕೂಡ ಏನಾಗಿದೆ ಅವಾಗ ಫೀಲ್ ಆಗಿದೆ ಅಲ್ವಾ. ಹಂಗಾರೆ ಕ್ರಿಸ್ತನಿಂದ ಏನಾಗಿದೆ, ಶಕ್ತಿ ಹೋಗಿದೆ ನೋಡಿ ಹೇಳ್ತಾರೆ. ಎಲ್ಲಿ ಕಂಟಿನ್ಯೂ ಮಾಡಿ ಹಂಗೆ.
ಗುಂಪಿನಲ್ಲಿ ಹಿಂದಿನಿಂದ ಬಂದು
ಹ್ಮ್
ಆತನ ಉಡುಪನ್ನು ಮುಟ್ಟಿದಳು.
ಹ್ಮ್
ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ
ಹಾ
ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ
ಹಾ
ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು.
ನೋಡ್ರ ಗುಣವಾಯ್ತು ಅನ್ನೋದು ತನ್ನೊಳಗೆ ತಿಳ್ಕೊಂಡ್ಲು. ಆಮೇಲೆ
ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟೀತೆಂದು ತನ್ನಲ್ಲಿ ತಿಳುಕೊಂಡು
ಹಾ
ಗುಂಪಿನಲ್ಲಿ ಹಿಂತಿರುಗಿ
ಹಾ
ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು
ನೋಡ್ರ ಯೇಸು ನೀನು ಹೋಯ್ತಂತೆ
ಶಕ್ತಿ
ಶಕ್ತಿ. ಹಂಗಾರೆ ಯೇಸು ಕ್ರಿಸ್ತ ಅದ್ಭುತ ಹೆಂಗೆ ಮಾಡೋರಂತೆ, ಸುಮ್ಮನೆ ಹಂಗೆ ಮಾಡ್ಬಿಡೋರ, ಸುಮ್ಮನೆ ಹಿಂಗೆ ಕೈ ಬಿಟ್ರೆ ಹಂಗೆ ಮ್ಯಾಜಿಕ್ ಆಗ್ಬಿಡೋರ ಅಂತಂದರೆ ಅವರಿಂದ ಶಕ್ತಿ ಏನಾಗೋದು ಯೋಚನೆ ಮಾಡ್ರಿ. ಎಷ್ಟು ಲಕ್ಷಾಂತರ ಜನಗಳಿಗೆ ಯೇಸು ಕ್ರಿಸ್ತ ವಾಸಿ ಮಾಡೋರ ಅಂತಂದರೆ ಅವ್ರ ಶಕ್ತಿ ಏನಾಗಿರ್ಬೇಕು, ಅಷ್ಟೊಂದು ಹೋಗಿರ್ಬೇಕು. ಯೇಸು ಕ್ರಿಸ್ತ ಏನಾಗಿದೆ ಅದು ಫೀಲು ಆಗಿದೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಯಾರಪ್ಪ ಮುಟ್ಟಿದ್ದು ಅಂತ ಹೇಳ್ಬೇಕಾರೆ ಅವಾಗ ಸ್ತ್ರೀ ಅಂತ ಗೊತ್ತಾಗಲ್ಲ. ಯೇಸು ಕ್ರಿಸ್ತ ಏನು ಮಾಡ್ತಾರೆ ಸ್ತ್ರೀನ ಕಂಫರ್ಟಾಗಿ ಹೇಳ್ತಾರೆ ಅದರ, ಭಯಪಡ್ಬೇಡ ಮಗಳೇ, ನಿನ್ನ ನಂಬಿಕೆ ನೀನು ಏನು ಮಾಡಿದ್ದೆ ಸ್ವಸ್ಥ ಮಾಡಿದೆ ಹೋಗು ಅಂತ ಏನು ಮಾಡ್ತಾರೆ ಕಳಿಸ್ತಾರೆ ಅಲ್ವರ. ಅಷ್ಟೊತ್ತಕ್ಕೆ ನ್ಯೂಸ್ ಬರ್ತಾರೆ. ಏನು ನ್ಯೂಸ್ ಬರ್ತಾರೆ 35ನೇ ವಾಕ್ಯ ಓದಿಂತೀನಿ. ಹಾಂ
ಆತನು ಇನ್ನೂ ಮಾತಾಡುತ್ತಿರುವಲ್ಲಿ
ಹ್ಞೂ
ಸಭಾ ಮಂದಿರದ ಅಧಿಕಾರಿಯ ಕಡೆಯವರು ಬಂದು
ಹ್ಞೂ
ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು.
ನೋಡ್ರ ಏನು ಹೇಳ್ತಾರೆ, ಅಯ್ಯೋ ಸ್ವಾಮಿ ಅಲ್ಲಿ ನಿಮ್ಮ ಮಗ್ಳು ಏನಾಗ್ಬಿಟ್ಟಾಳೆ ತೀರೋಗ್ಬಿಟ್ಟಾಳೆ, ಇನ್ನು ಯಾಕೆ ಟೆನ್ಷನ್ ತರ ಬಿಟ್ಬಿಡಿ ಅವಳಿಗೆ ಗುರುನ ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತು ಫಸ್ಟು ಇಲ್ಲಿ ಯಾರ ಮನೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದ, ಯಾರೇನ ಮನೆಗೆ ಹೋಗ್ಬಿಟ್ಟು ಮಗ್ಳು ಏನು ಮಾಡಬೇಕು ಸ್ವಸ್ಥಪಡಿಸ್ಬೇಕು ಅಂತ. ಅವ್ರು ಹೋಗ್ತಾ ಇರ್ಬೇಕಾರೇ ಆ ಮಗು ಏನಾಗ್ಬಿಟ್ಟಿ ಇವಾಗ ಸತ್ತೋಗ್ಬಿಡೈತೆ ಅಲ್ವರ. ಅದಕ್ಕಿಂತ ಮುಂಚೆ ಈ ಸ್ತ್ರೀಗೆ ಏನು ಮಾಡ್ತಾರೆ ಕಲಿಯನ ವಾಸಿ ಮಾಡಿಬಿಟ್ಟು ಯೇಸು ಕ್ರಿಸ್ತ ಏನು ಮಾಡ್ತಾರೆ ಸತ್ತೋಗ್ಬಿಟ್ಟಲ್ಲ ಬಿಟ್ಬಿಡು ಅಂತ ಹೇಳಿಲ್ಲ. ಯೇಸು ಕ್ರಿಸ್ತ ಹೇಳ್ತಾರೆ ಹೆದರಬೇಡ ಏನು ಮಾಡು, ನಂಬಿಕೆ ಮಾತ್ರ ಏನಾಗಿರಲಿ ಇರಲಿ ಅಂತಂದ್ಬಿಟ್ಟು ಏನು ಮಾಡ್ತಾರೆ ಸೀದಾ ಅವ್ರ ಮನೆಗೆ ಹೋಗಿ ಏನು ಮಾಡ್ತಾರೆ ಹೋಗ್ಬಿಟ್ಟು ಆ ಹುಡುಗಿನ ಏನು ಮಾಡ್ತಾರೆ ಎಬ್ಬಿಸ್ತಾರೆ ನೋಡಿ ಓದನ ಅಂತೀನಿ ಓದಿ. ಹಾಂ
ಅವರು ಆಡಿದ ಮಾತನ್ನು ಯೇಸು ಲಕ್ಷ್ಯ ಮಾಡದೆ
ಹ್ಞೂ
ಸಭಾ ಮಂದಿರದ ಅಧಿಕಾರಿಗೆ ಅಂಜಬೇಡ,
ಹ್ಞೂ
ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು.
ಹ್ಞೂ
ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ ಇವರನ್ನೇ ಹೊರತು
ಹ್ಞೂ
ಬೇರೆ ಯಾರನ್ನೂ ತನ್ನೊಂದಿಗೆ ಬರಗೊಡಲಿಲ್ಲ.
ನೋಡ್ರ ಯಾರು ಮಾತಾಡೋದ್ರಂತೆ,
ಪೇತ್ರ, ಯಾಕೋಬ,
ಪೇತ್ರ,
ಯೋಹಾನ.
ಯೋಹಾನ, ಯಾಕೋಬು. ಅದರ ಈ ಮೂರು ಜನ ಮಾತ್ರ ಮಾಡೋರೆ, ಯಾಕೆ ಈ ಮೂರು ಜನ, ಮಿಕ್ದವ್ರು 9 ಜನ ಎಲ್ಲ ಹೋಗಿದ್ರ ಹಾ ಹಾಂ ಇದ್ರ ಜೊತೆಯಲ್ಲಿ. ಮತ್ತು ಇವ್ರಿಗೆ 3 ಜನ ಯಾಕೆ ಮಾತ್ಕೊಂಡೋಗಿದ್ದು, ತುಂಬ ಆತ್ಮೀಯರು. ಯಾಕಂದರೆ ಇವ್ರಿಗೆ ದೇವ್ರ ಮೇಲಿರೋಂಥ ಒಂದು ಝೀಲು, ದೇವ್ರ ಮೇಲಿರೋಂಥ ಒಂದು ಪ್ರೀತಿ ಇನ್ನು 9 ಜನದಲ್ಲಿ ಏನಾಗಿರಲಿಲ್ಲ, ಇರಲಿಲ್ಲ, ಅಷ್ಟೊಂದು ಇರಲಿಲ್ಲ ಇತ್ತು. ಆದರೆ ಇವ್ರು 3 ಜನದಲ್ಲಿ ಇರೋದು ಅಧಿಕವಾಗಿ ಏನಾಗಿತ್ತು ಇತ್ತು. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನಿಗೆ ತುಂಬ ಕ್ಲೋಸ್ ಆಗಿದ್ದವ್ರು ಯಾರಪ್ಪ ಅಂದರೆ ಈ 3 ಜನ. ಅದಕ್ಕೆ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಈ ವಿಚಾರದಲ್ಲಿ ಈ 3 ಜನನ ಮಾತ್ರ ಏನು ಮಾಡ್ತಾರೆ ಪ್ರತ್ಯೇಕವಾಗಿ ಕೊಂಡೋಗ್ತಾರೆ. ಆಮೇಲೆ
ಅವರು ಆ ಸಭಾ ಮಂದಿರದ ಅಧಿಕಾರಿಯ ಮನೆಗೆ ಬಂದಾಗ
ಹ್ಞೂ
ಆತನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಗೋಳಾಡುವುದನ್ನು ಕಂಡನು.
ನೋಡ್ರ ಏನ್ರಿ ಆಲ್ರೆಡಿ ಏನು ಮಾಡ್ಬಿಟ್ಟಾರೆ ಚಟ್ಟ ಕಟ್ಟಕ್ಕೆ ರೆಡಿ ಆಗ್ಬಿಟ್ಟಾರೆ ನೋಡ್ರಿ ಅಂತೀನಿ ಅಂದ್ರೆ ಮಗು ತಿರೋಗಿದ ತಕ್ಷಣ ಅಂದ್ರೆ. ಆಮೇಲೆ ಹಾ
ಆತನು ಒಳಕ್ಕೆ ಹೋಗಿ,
ಹ್ಞೂ
ನೀವು ಗದ್ದಲ ಮಾಡುವುದು, ಅಳುವುದು ಯಾಕೆ?
ಹ್ಞೂ
ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು
ನೋಡ್ರ ಯೇಸು ಕ್ರಿಸ್ತ ಏನಪ್ಪ ಅಂದ್ರು, ಹುಡುಗಿ ಏನಾಗಿಲ್ಲ
ಇಲ್ಲ.
ಸತ್ತಿಲ್ಲ, ಹುಡುಗಿ ಏನು ಮಾಡ್ತಾವ್ರೆ ನಿದ್ದೆ ಮಾಡ್ತಾವ್ರೆ ಅಲ್ವರ. ನಿದ್ದೆ ಮಾಡ್ತಾ ಇದ್ರಾ ಹಾಂ ಅಲ್ಲ ನೋಡಿ, ಹುಡುಗಿ ಏನು ಮಾಡ್ತಾರಂತೆ ಹಾಂ ನಿದ್ದೆ ಮಾಡ್ತಾವ್ರೆ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ನೋಡ್ರ ಯೇಸು ಕ್ರಿಸ್ತ ಏನು ಮಾಡ್ಬಿಟ್ರು ಅಲ್ಲೇ ಸತ್ಯನ ಹೇಳ್ಬಿಟ್ರು ಅಲ್ವರ. ಏನು ಹುಡುಗಿ ಏನು ಮಾಡ್ತಾವಳೆ ನಿದ್ದೆ ಮಾಡ್ತಾವಳೆ, ಆ್ಯಕ್ಚುಲಿ ಹುಡುಗಿ ಏನಾಗಿದ್ಲು ಸತ್ತೋಗ್ಬಿಟ್ಟಿದ್ಲು. ಆಹಾ ಸತ್ತೋಗಿರೋಂಥ ಸನ್ನಿವೇಶನ ದೇವ್ರು ಯಾವ್ದಕ್ಕೆ ಕಂಪೇರ್ ಮಾಡ್ತಾರೆ, ನಿದ್ದೆ ಕಂಪೇರ್ ಮಾಡ್ತಾರೆ. ಯಾಕಂದ್ರೆ ನಿದ್ದೆ ಮಾಡಿದ್ರೆ ವಾಪಸ್ ಎದ್ದೇಳ್ತಾರಲ್ಲ ಅದೇ ಥರ ಈ ಸ್ತ್ರೀ ಹುಡುಗಿ ಸತ್ತೋಗಿರೋ ಸರ್ ನಾನೇನು ಮಾಡ್ತೀನಿ ಎಬ್ಬಿಸ್ತೀನಿ ಅಂತಂದ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ. ಹಾಂ
ಅವರು ಆತನನ್ನು ಹಾಸ್ಯ ಮಾಡಿದರು.
ಹಾಂ
ಆದರೆ ಆತನು ಎಲ್ಲರನ್ನು ಹೊರಕ್ಕೆ ಕಳುಹಿಸಿ
ಹ್ಞೂ
ಆ ಹುಡುಗಿಯ ತಂದೆ ತಾಯಿಗಳನ್ನು, ತನ್ನೊಂದಿಗಿದ್ದವರನ್ನು ಹುಡುಗಿಯಲ್ಲಿದ್ದಲಿಗೆ ಕರ್ಕೊಂಡು ಹೋಗಿ
ಹಾಂ
ಅವಳ ಕೈ ಹಿಡಿದು
ಹಾಂ
ತಲಿತಾ ಕೂಮ್ ಅಂದನು. ಆ
ಹಾಂ
ಮಾತಿಗೆ ಅಮ್ಮಣ್ಣಿ ಏಳು ಎನ್ನುತ್ತೇನೆ ಎಂದರ್ಥ.
ನೋಡ್ರ ಏನ್ ಹೇಳ್ತಾರೆ ಕೂಡಲೇ. ಹಾಂ
ಆ ಹುಡುಗಿ ಎದ್ದು ನಡೆದಾಡಿದಳು.
ಹಾಂ ಕೂಡಲೇ ಆ ಹುಡುಗಿ ಎದ್ದೇನ್ ಮಾಡ್ಲಂತೆ
ನಡೆದಾಡು
ನಡೆದಾಡ್ದು. ಏನ್ ಹೇಳಿದ್ರು ತಲಿತಾ
ಕೂಮ್
ಕುಮ್ ಅಂತಂದ್ರು. ಏನಿದ್ರು ತಲಿತಾ ಕುಮ್ ಅಂದ್ರೆ ಯಾವ ಭಾಷೆ, ಯಾವ ಭಾಷೆ, ಇಬ್ರಿಯರ ಭಾಷೆ ಅಲ್ಲ ಅಲ್ವರ ಇದು, ಯಾವ ಭಾಷೆ ಅರಾಮಿಕ್ ಅದರ ಯೇಸು ಕ್ರಿಸ್ತನ ಕಾಲದಲ್ಲಿ ಯೇಸು ಕ್ರಿಸ್ತ ಯಾವ ಭಾಷೆ ಮಾತಾಡಿದ್ದು? ಅರಾಮಿಕ್ ಭಾಷೆ ಮಾತಾಡಿದ್ದು ಅಲ್ವರ. ಪ್ಯಾಷನ್ ಆಫ್ ಕ್ರೈಸ್ಟ್ ಯಾವ ಲ್ಯಾಂಗ್ವೇಜಲ್ಲಿ ತೆಗೆದಿರೋದು? ಅರಾಮಿಕ್ ಲ್ಯಾಂಗ್ವೇಜ್ ಅಲ್ವರ. ಮತ್ತೆ ಈಬ್ರೂ ಲ್ಯಾಂಗ್ವೇಜ್ ಎಲ್ಲಿ ಬಂತು ಅಂದರೆ ಈಬ್ರೂ ಲ್ಯಾಂಗ್ವೇಜ್ ಲಿಪಿ ಏನ್ರಿ ಬರವಣಿಗೆ ಇದೇನ್ರಿ ಇಬ್ರಿಯರ ಭಾಷೆ, ಆದರೆ ಮಾತಾಡ್ತಾ ಇದ್ದ ಭಾಷೆ ಯಾವುದು? ಅರಾಮಿಕ್. ಅರ್ಥ ಆಯ್ತಾರ? ಅದನ್ನ ನೋಡ್ಬೇಕ್ರೆ ಏನ್ರಿ ಯೇಸು ಕ್ರಿಸ್ತನ ಶಿಲೆ ಮೇಲೆ ಸಾಯ್ಬೇಕಾರೆ ಹಾಕಿದ್ರಲ್ಲ ಏನು INX ಅಂತ, ಅದರ INRI ಅದರ ಏನಪ್ಪ ಅದು ಅಂದರೆ ಮೂರು ಭಾಷೆಯಲ್ಲಿ ಹಾಕಿದ್ರು ಅಂತ ಹೇಳ್ತಾರೆ. ಒಂದು ಅರಾಮಿಕ್ಕು, ಇನ್ನೊಂದು ಹೀಬ್ರೂ, ಇನ್ನೊಂದು ರೋಮನ್ ಲ್ಯಾಂಗ್ವೇಜ್ ಅಲ್ವರ. ಇವ ನಮ್ಮ ರೈಲ್ವೇಸಲ್ಲಿ ಹಾಕಿರ್ತಾರಲ್ಲ ಮೂರು ಭಾಷೆ, ಯಾವ ಭಾಷೆ ಹಾಕಿರ್ತಾರೆ? ರೈಲ್ವೆ ಸ್ಟೇಷನ್ಗೆ ಹೋದರೆ ಯಾವ ಭಾಷೆ ಇರ್ತದೆ ಬೋರ್ಡ್ಗಳು? ಹಾಂ, ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್, ಆಮೇಲೆ ಇಂಗ್ಲೀಷ್ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್, ಆಮೇಲೆ ಕನ್ನಡ ಯಾಕೆ ಲೋಕಲ್ ಲ್ಯಾಂಗ್ವೇಜು. ಇದೇ ಥರ ಏನು ಮಾಡಿದ್ದು ಅಲ್ವರ, ಅದು ಯೇಸು ಕ್ರಿಸ್ತ ಮಾತಾಡಿದ್ದು ಅರಾಮಿಕ್. ಏನಂತಾರೆ, ಅಮ್ಮಣ್ಣಿ ಏನು ಮಾಡೋದು ನೀನು ಎದ್ದೋಳು ಅಂತ ನೋಡಿದ ತಕ್ಷಣ ಹುಡುಗಿ ಏನು ಮಾಡ್ತಾಳಂತೆ ಎದ್ದೋಳು ಅಂತಳಂತೆ. ಆಮೇಲೆ ನೋಡಿ ಏನು ಮಾಡ್ತಾರೆ ಯೇಸು ಕ್ರಿಸ್ತು.
ಆಕೆಯು 12 ವಯಸ್ಸಿನವಳು. ಅವರು ಬಹಳ ಆಶ್ಚರ್ಯದಿಂದ ಬೆರಗಾದರು.
ಎಷ್ಟು ವಯಸ್ಸು ಅಂತೆ?
12 ವಯಸ್ಸು.
ಹನ್ನೆರಡು ವಯಸ್ಸು. ಆ ಹುಡುಗಿಗೆ ಎಷ್ಟು ವರ್ಷ ಇತ್ತು ಕಾಯಿಲೆ?
12 ವರ್ಷ.
ಹನ್ನೆರಡು. ಇವ್ರಿಗೆ ಎಷ್ಟು ವರ್ಷ? ಯಾಕೆ 12 12 ಕೊಟ್ಟವ್ರೆ ಅಲ್ವರ? ಇವ್ರಿಗೆ ಅಂತಾರೆ 12 ವಯಸ್ಸು ಅಂತೆ ಹುಡುಗಿ. ಆಮೇಲೆ ಯೇಸು ಕ್ರಿಸ್ತ ಏನು ಮಾಡ್ತಾವ್ರು, ಏನು ಕೊಡು ಅಂತಾರೆ?
ಆಮೇಲೆ ಆತನು ಅವರಿಗೆ
ಹಾಂ
ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ ಹೇಳಿ
ಹಾಂ
ಆ ಹುಡುಗಿಗೆ ಊಟ ಮಾಡಿಸಿರಿ ಅಂದನು.
ಹಾಂ ಇದು ಯಾರಿಗೆ ಏನು ಮಾಡೋಕೆ ಹೋಗ್ಬಿಡಿ. ಯಾಕೆ ಹೇಳ್ಬಾರ್ದು? ಏನು ಹೇಳಿದ್ರೆ ಏನು ತಪ್ಪು? ಈ ಹುಡುಗಿನ ಎಬ್ಸಿರೋದು ಯಾಕೆ ಹೇಳೋಕೆ ಹೋಗ್ಬಾರ್ದು ಅಂತಂದ್ರೆ ಯೇಸು ಕ್ರಿಸ್ತು ಈ ಥರ ಒಂದು ಎರಡು ಮೂರು ಜಾಗದಲ್ಲಿ ಹೇಳ್ತಾರೆ ಯೇಸು ಕ್ರಿಸ್ತು. ಇದನ್ನು ದಯವಿಟ್ಟು ಯಾರಿಗೆ ಏನು ಮಾಡೋಕೆ ಹೋಗ್ಬಿಡಿ, ನೀವು ಹೇಳೋಕೆ ಹೋಗ್ಬಿಡಿ ಅಂತ ಹೇಳಿದ್ರೆ ಯಾಕೆ? ಸರಿ, ಇವಾಗ ಒಂದು ಕ್ಲೂ ಕೊಡ್ತೀನಿ ಕೇಳ್ರಿ. ಯೇಸು ಕ್ರಿಸ್ತು ಎಷ್ಟು ಜನ ಸತ್ತೋಗಿರೋನ್ ಎಬ್ಸಿದ್ರು? ಮೂರು ಜನ. ಯಾರನ್ನ? ವೆರಿ ಗುಡ್, ಲಾಜರಸು, ಆಮೇಲೆ ವಿಡೋ, ವಿಡೋ ಮಗನ ಮಗಳ ಮಗ, ಆಮೇಲೆ ಯಾರೇನೋ ಮಗಳು ಅಲ್ವರ. ಸರಿ, ಲಾಸ್ಟಲ್ಲಿ ಎಬ್ಸಿದ್ ಯಾರನ್ನ? ಕೊನೆಯದಾಗಿ ಯೇಸು ಕ್ರಿಸ್ತು ಮರಣದಿಂದ ಎಬ್ಸಿದ್ ಯಾರನ್ನ? ಲಾಜರನ್ನ ಅಲ್ವರ. ಸರಿ, ಇವಾಗ ಯೇಸು ಕ್ರಿಸ್ತು ನೋಡಿದ್ರಿ ಲಾಜರಸ್ನ ಎಬ್ಸಿದ ಮೇಲೆ ಏನಾಯ್ತು?
ಎಲ್ಲರೂ ಅರಸನನ್ನಾಗಿ ಮಾಡ್ತಾರೆ.
ಹಾಂ, ಏನಾಗ್ತಾರೆ ಅಂತಂದರೆ ಯೇಸು ಕ್ರಿಸ್ತು ಲಾಜರಸ್ ಎಬ್ಸಿದ ತಕ್ಷಣ ಈ ಫರಿಸೇ ಸರೀಸ್ ಎಲ್ಲ ಏನು ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ, ಏನಪ್ಪ ಈ ಮನುಷ್ಯ ಸತ್ತವ್ರನ್ನ ಏನು ಮಾಡ್ಬಿಟ್ಟ ಎಲ್ಲರ ಮುಂದೆ ಪಬ್ಲಿಕ್ ಎಬ್ಬಿಸ್ಬಿಟ್ಟಲ್ಲ, ಅದು ಏನೋ ಮೂರು ದಿನ ಶವ ಕೊಳ್ತೋಗ್ರನ್ನ ಎಬ್ಬಿಸ್ಬಿಟ್ಟಲ್ಲ, ಈ ಮನುಷ್ಯನ ಬಿಟ್ಟರೆ ಏನು ಮಾಡ್ತಾರೆ ಎಲ್ಲರೂ? ಹಾಂ, ಎಲ್ಲರೂ ಇವನೇ ನಂಬಿಡ್ತಾರೆ. ಈವನ್ ರೋಮನ್ ಜನಗಳು ಕೂಡ ಏನು ಮಾಡ್ತಾರೆ ನಮ್ಮಿಂದ ರಾಜ್ಯವನ್ನು ಏನು ಮಾಡ್ತಾರೆ ಕಿತ್ಕೊಂಡ್ಬಿಡ್ತಾರೆ. ಈ ಮನುಷ್ಯನ್ನ ಏನು ಮಾಡ್ಬಾರ್ದು, ಬಿಡಬಾರ್ದು, ಇವನ್ನ ಸಾಯಿಸ್ಬೇಕು ಅಂತ ಏನು ಮಾಡ್ತಾರೆ ಪ್ಲಾನ್ ಮಾಡೋದು ವಾಕ್ಯ ಇದೆ. ಅವಾಗ ಏನು ಪ್ಲಾನ್ ಮಾಡೋದು ಅಂದರೆ ಕ್ರಿಸ್ತನ ಜೊತೆಗೆ ಲಾಜರಸ್ನು ಕೂಡ ಏನು ಮಾಡಬೇಕು ಸಾಯಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ರು ಅಲ್ವರ. ಸೊ ಅದಕ್ಕೆ ಯೇಸು ಕ್ರಿಸ್ತು ಏನಕ್ಕೆ ನೇಳ್ಬಿಡ ಅಂತ ಹೇಳಿದ್ರು ಅಂತಂದರೆ, ಇದು ಮುಂಚಿತವಾಗಿ ಹೇಳಿದ್ರೆ ಈ ಫರಿಸೇರು ಸರಿಸರಿಗೆಲ್ಲ ಕೋಪ ಬರೆಸಿದಂತ ಆಗ್ತದೆ. ಇವರೆಲ್ಲ ಬಂದು ಯೇಸು ಕ್ರಿಸ್ತನ ಕಾಲಕ್ಕಿಂತ ಮುಂಚೆನೆ ಶಿಲ್ಬೆಲ್ ಹಾಕೋದಕ್ಕೆ ಏನಾಗ್ತದೆ ಬಂದ್ಬಿಡ್ತಾರೆ. ಅದರಿಂದ ಯೇಸು ಕ್ರಿಸ್ತು ಕೆಲವೊಂದು ಸತಿ ಏನು ಹೇಳ್ತಾರೆ, ಇದನ್ನು ದಯವಿಟ್ಟು ಏನು ಮಾಡೋಕೆ ಹೋಗ್ಬಿಡಿ ಯಾರಿಗೋ ಹೇಳಕ್ ಹೋಗ್ಬಿಡಿ ಅಂತ ಏನು ಮಾಡಿದ್ದು ಹೇಳ್ತಾರೆ. ಅದಕ್ಕೆ ಯೇಸು ಕ್ರಿಸ್ತು ನೋಡಿ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿದ್ರೆ ಸತ್ತೋರೊಳಗೆ ಎಷ್ಟೋ ಜನಗಳನ್ನ ಎಬ್ಸ್ಲೇ ಇಲ್ಲ, ತುಂಬ ರೇರ್ ಸನ್ನಿವೇಶಗಳು ತುಂಬ ಇರೋ ಕ್ರಿಟಿಕಲ್ ಆಗಿರೋ ಸಂದರ್ಭದಲ್ಲಿ ಮಾತ್ರ ಈ ಮೂರೇ ಕೇಸಸ್ ಏನು ಮಾಡಿದ್ರು ಎಬ್ಸಿರ್ಬಿಟ್ಟು ಬೇರೆ ಯಾರೂ ಇಲ್ಲ. ಇದು ಏನಕ್ಕೆ ಅಂತ ನಾವು ದೇವ್ರ ಚಿತ್ರ ಯಾರೋ ಒಂದು ಕಾಲದಲ್ಲಿ ನೋಡೋಣ, ಅದಕ್ಕೆ ಏನು ಪಾಠ ಇದೆ ಅಂತಂದ್ರೆ. ಸರಿ, ಎಬ್ಸಿದ ಮೇಲೆ ಯೇಸು ಕ್ರಿಸ್ತು ಏನು ಮಾಡ್ತಾರೆ ಈ ಸ್ತ್ರೀ ಈ ಹುಡುಗಿಗೆ ಏನು ಕೊಡು ಅಂತಂತಾರೆ? ಹಾಂ, ಏನು ಮಾಡಿ 43rd verse. ಹಾಂ,
ಅವರು ಬಹಳ ಆಶ್ಚರ್ಯದಿಂದ ಬೆರಗಾದರು.
ಹ್ಞೂ
ಆಮೇಲೆ ಆತನು ಅವರಿಗೆ
ಹ್ಞೂ
ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ ಹೇಳಿ ಆ ಹುಡುಗಿಗೆ ಊಟ ಮಾಡಿಸಿರಿ ಅಂದನು.
ನೋಡ್ರ, ಹುಡುಗಿಗೆ ಏನು ಕೊಡಿ ಫಸ್ಟು ಆಹಾರ ಕೊಡಿ ಅಂತಂದ್ರಂತೆ ಅದರ. ಸರಿ, ಇವಾಗ ಇದರಲ್ಲಿ ನಮ್ಗೇನು ಪಾಠ ಇದೆ? ಈ ಮಾರ್ಕ್ 5th chapter ಅಲ್ಲಿ ಈ ಮೂರು ಇನ್ಸಿಡೆಂಟ್ಸ್ಗಳು ಬರ್ತಾರೆ ಅದರ. ಮೊದಲನೇದಾಗೆ ಏನ್ರಿ ಸಮುದ್ರ ಅಲ್ಲೋಲ ಕಲ್ಲೋಲವಾಗಿರ್ತಾರೆ, ಅದನ್ನ ದೇವ ಕ್ರಿಸ್ತನು ಸಮಾಧಾನ ಪಡಿಸಿ ಇಮ್ಮಿಡಿಯೇಟ್ ಒಂದು ದಡಕ್ಕೆ ಬರ್ತಾರೆ. ದಡಕ್ಕೆ ಬಂದ ತಕ್ಷಣನೇ ಒಬ್ಬ ದೆವ್ವ ಹಿಡಿದ್ರೆ ಮನುಷ್ಯ ಅವನೇ ಏನು ಮಾಡ್ತಾನೆ, ವಾಲಂಟ್ರಿಗೆ ಓಡಿ ಬಂದು ಯೇಸು ಕ್ರಿಸ್ತನಿಗೆ ಏನು ಮಾಡ್ತಾನೆ ಅಧೀನರಾಗ್ಬಿಡ್ತಾನೆ. ಆ ದೆವ್ವ ಹಿಡಿದ್ರಂಥ ಮನುಷ್ಯ ಯಾರು, ಅವ್ನು ಎಂಥ ಕ್ರಿಟಿಕಲ್ ಸ್ಟೇಜಲ್ಲಿ ಇದ್ದ ಅಂದರೆ ಮೈಯೆಲ್ಲ ಗಾಯ ಪಡ್ಕೊತಾರೆ, ಚೈನ್ ಹಾಕೋರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅವ್ನ ಕೈಲಿ. ಯೇಸು ಕ್ರಿಸ್ತ ನೋಡಿದ ತಕ್ಷಣ ಏನು ಮಾಡ್ತಾನೆ, ಯೇಸು ಕ್ರಿಸ್ತ ಫುಲ್ ಸರೆಂಡರ್ ಆಗಿಬಿಡ್ತಾನೆ. ಅವನಲ್ಲಿ ಎಷ್ಟು ದೆವ್ವಗಳಿತ್ತು ಅಂತಂದರೆ ಏನ್ರಿ, ಹಾಂ, ಲೇಗಿಯೋನ್, 6,000 ದೆವ್ವಗಳೇನಾಗಿತ್ತಂತೆ. ಯೇಸು ಕ್ರಿಸ್ತ ಅದನ್ನು ಹಂದಿಗಳಲ್ಲಿ ಏನು ಮಾಡ್ತಾರೆ ಓಡಿಸ್ತಾರೆ. ಹಂಗಾರೆ ಹಂದಿಗಳನ್ನೇನೋ ಆ ದೆವ್ವಗಳನ್ನೇನೋ ಆ ದೆವ್ವಗಳೆಲ್ಲ ಹೋಗಿದ ಮೇಲೆ ಇವನು ಸ್ವಸ್ಥನಾಗಿರ್ತಾನೆ. ಸ್ವಸ್ಥನಾಗಿದ್ದಿದ್ಮೇಲೆ ಏನು ಕೇಳ್ತಾನೆ, ಪರ್ಮಿಷನು, ಹಾಂ ನಾನು ನಿನ್ನ ಹಿಂಬಾಲಿಸ್ತೀನಿ ಅಂತಂದರೆ ಬೇಡ ಬೇಡ ನಿನ್ನ ಹಿಂಬಾಲಿಸ್ಬೇಡ, ಇನ್ನು ಬೇರೆ ಜನಗಳಿಗೆ ಹೋಗಿ ಹೇಳು ಅಂತಂದ್ಬಿಟ್ಟು ಅವನು ಯಾವ ಊರಿಗೆ ಪರ್ಟಿಕ್ಯುಲರ್ಗೆ ಹೇಳ್ತಾನೆ, ಡೆಕಾಪೊಲಿಸ್ ಅಂತ ಊರಿಗೆ ಹೋಗಿ ಹೇಳ್ತಾನೆ. ಯಾಕೆ ಇದೆಲ್ಲ ಇನ್ಫಾರ್ಮೇಷನ್ ನಮಗೇನೆ ಕೊಟ್ಟವ್ರೆ. ಇದಾಗಿನ ನಂತರ ಇಬ್ಬರು ಸ್ತ್ರೀಗಳನ್ನ ಏನು ಮಾಡ್ತಾರೆ ಅವರು ಗುಣಪಡಿಸ್ತಾರೆ. ಆ್ಯಕ್ಚುಲಾಗೆ ಏನ್ರಿ ಸಾಯ್ತಾರೆ ಅಂತ ಒಂದು ಸ್ತ್ರೀನ ಎಬ್ಸೋದಿಕ್ ಹೋಗ್ತಾರೆ, ಅದೇ ಅದು ತಡ ಆಗ್ಬಿಡ್ತದೆ. ಅದಕ್ಕಿಂತ ಮುಂಚೆ ರಕ್ತ ಕುಸುಮ ರೋಗ ಏನಂತ ಸ್ತ್ರೀ ಮಾಡ್ತಾರೆ, ಗುಣಪಡಿಸ್ತಾರೆ. ಅನಂತರ ಆಡಿ ಸತ್ತೋಗ್ಬಿಡ್ತಾರೆ, ಆಡಿ ಸತ್ತೋಗಿರೋದನ್ನ ಎಬ್ಸೋದಿಕ್ ಹೋಗ್ತಾರೆ. ಹಂಗಾರೆ ಇದೇನು ಪಾಠ ಇದೆ, ಏನಿದೆ ಇದರಲ್ಲಿ, ಇದರ ಅರ್ಥ ಏನು, ಅದರ ಏನಕ್ಕೆ ಇವೆಲ್ಲ ಸನ್ನಿವೇಶಗಳು ಕೊಟ್ಟವ್ರೆ ಅಂತ ನೋಡ್ಬೇಕ್ರೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರಂಗೆ ಏನ್ರಿ ದೇವರು ಒಂದು ಯೋಜನೆ ಏನು ಮಾಡೋರು ಮನುಷ್ಯನಿಗೆ ಮಾಡೋರು, ಕರೆಕ್ಟಾ? ನಮ್ಮ ಬೇಸಿಕ್ ಕ್ಲಾಸ್ ಏನು ಕೇಳಿದ್ರೆ ಗಾಡ್ ಆಸ್ ಎ ಪ್ಲಾನ್, ಅದರ ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಮಾಡೋ ಒಂದು ಯೋಜನೆ ಮಾಡೋರೆ. ಅದರ ಏನು ಯೋಜನೆ ಮಾಡೋರೆ, ರಕ್ಷಣೆಗಳಲ್ಲಿ ಎಷ್ಟಿದೆ ರಕ್ಷಣೆ,
ಭೂಲೋಕ
ಎಷ್ಟು
ರಕ್ಷಣೆ, ಭೂಲೋಕ ರಕ್ಷಣೆ ಎರಡು
ಭೂಲೋಕ ರಕ್ಷಣೆ?
ಎರಡು ರಕ್ಷಣೆ,
ಭೂಲೋಕದ ರಕ್ಷಣೆಯಲ್ಲಿ ಯಾರ್ಯಾರು ಬರ್ತಾರೆ,
ಪಿತೃಗಳು
ಪಿತೃಗಳು
ಬರ್ತಾರೆ ಎಲ್ಲಾ ಜನರು.
ಎಲ್ಲ ಜನರು. ಪರಲೋಕದ ರಕ್ಷಣೆಯಲ್ಲಿ ಚಿಕ್ಕ ಇಂಡೋ ಸಭೆ. ನೋಡ್ಬೇಕಾದ್ರೆ ಏನ್ರಿ ಸಭೆ ಅಂದ್ರೆ ಎರಡು ಭಾಗಗಳು, ಚಿಕ್ಕ ಇಂಡೋ ಮತ್ತೆ ದೊಡ್ಡ ಸಮೂಹ, ಆಮೇಲೆ ಏನ್ಷಿಯನ್ ವರ್ದೀಸ್ ಮತ್ತೆ ಸಾಮಾನ್ಯ ಲೋಕದ ಜನಗಳು ಅಲ್ರ. ಸೊ ಹಂಗಾದ್ರೆ ಇದರಲ್ಲಿ ದೇವ್ರ ಪ್ಲಾನ್ ಏನಪ್ಪಾ ಇದೆ ಅಂತ ನೋಡಿದ ತಕ್ಷಣ ಏನ್ರಿ, ಫಸ್ಟು ಇದು ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಬಂದಿದ ನಂತರ ಅವ್ರು ಮಾಡೋಂಥ ಮೊದಲನೇ ಕೆಲಸನ ಏನು ಮಾಡಿದೆ ನಮಗೆ ಇಲ್ಲಿ ಪಿಕ್ಚರು ಕೊಟ್ಟಿರೋದು ಏನಪ್ಪಾ ಅಂದರೆ ನೋಡಿ, ಯೇಸು ಕ್ರಿಸ್ತ ಎರಡನೇ ಬರುವಿಕೆಯಲ್ಲಿ ಯಾವಾಗ ಬರ್ತಾರೆ ಅಂತಂದರೆ ಅವರು ಸಮುದ್ರದ ಮೇಲೆ ಏನು ಮಾಡ್ತಾರೆ ಬರ್ತಾರೆ. ಸಮುದ್ರನ ಏನು ನಡ್ಕೊಂಡು ಬರಲಿಲ್ಲ, ಸಮುದ್ರ ದೋಣಿಯಲ್ಲಿ ಬಂದರು. ಆ ದೋಣಿಯಲ್ಲಿ ಯಾರಪ್ಪ ಇದ್ರು, ಶಿಷ್ಯಂಡ್ರುಗಳೇನಾಗಿದ್ರು ಇದ್ರು. ಆ ಸಮುದ್ರ ಹೆಂಗಿತ್ತಂತೆ, ಸಮಾಧಾನ ಆಗಿತ್ತ? ಏನಿದು ಅಲ್ಲೋಲ ಕಲ್ಲೋಲವಾಗಿನ ಸಮುದ್ರ? ಐಸಾಯ 57:20 ಓದಿ, ಐಸಾಯ 57:20.
ದುಷ್ಟ ಜನರು
ಹ್ಮ್,
ದುಷ್ಟರಾದರೂ ಅಲ್ಲೋಲ ಕಲ್ಲೋಲವಾದ ಸಮುದ್ರದಂತಿದ್ದಾರೆ,
ಹಾ
ಅದು ಸುಮ್ಮನಿರದು,
ಹಾ
ಅದರ ತೆರೆಗಳು ಕೆಸರನ್ನು ಬುರುದೆಯನ್ನು ಕಾರುತ್ತಲಿರುತ್ತವೆ.
ನೋಡ್ರ ಏನ್ರಿ, ದುಷ್ಟರಾದರೂ ಹೆಂಗಿದ್ರಂತೆ ಅಲ್ಲೋಲ ಕಲ್ಲೋಲವರಂತ ಸಮುದ್ರದಂತೆ ಇದ್ದಾರೆ. ಅವ್ರಿಗೇನಿಲ್ವಂತೆ, ಅವ್ರಿಗೆ ಸಮಾಧಾನ ಇಲ್ಲ. ಅದೇ ಅಂತಾರೆ ಕೆಸರನ್ನ ಕಾರ್ತಾನೆ ಇರ್ತದೆ. ಇವತ್ತು ಲೋಕದಲ್ಲಿ ಸಮಾಧಾನ ಆಯ್ತಾ, ಎಲ್ಲಿದೆ ನೋಡ್ತೀನಿ. ಅದರ ಬರೀ ಎಲ್ಲಿ ನೋಡು, ಬರೀ ಗಲಾಟೆ ಜಗಳ, ಬರೀ ಇದೇ ಪ್ರಾಬ್ಲಮ್ ರೀ ಅಲ್ವರ. ಟಿ ವಿಯಲ್ಲಿ ನ್ಯೂಸ್ ಆನ್ ಮಾಡಿದ್ರೆ ನ್ಯೂಸಲ್ಲಿ ಬರೀ ಬರೋದೇನೋ ಬರೀ ಸಮಸ್ಯೆಗಳೇ. ಆದರೆ ಒಂದು 20 ವರ್ಷ 30 ವರ್ಷ ಮುಂಚೆ ಟಿ ವಿ ನ್ಯೂಸ್ ಆನ್ ಮಾಡೋದು ಹೆಂಗಿರೋದು, ಹಾಂ? ಅವ್ರಿಗೆ ನ್ಯೂಸ್ ಹೇಳೋಕ್ಕೆ ಏನು ಟೈಮ್ ಇರಲಿಲ್ಲ, ಒಂದು 15 ನಿಮಿಷ ಹೇಳಿಬಿಟ್ಟು ಸಮಾಧಾನಕ್ಕೆ ಹೋಗ್ಬಿಡೋರು. ಇವಾಗ ಏನಂತೆ, ಇವಾಗ ಸಮಾಧಾನ ಇಲ್ಲಪ್ಪ, ಎಲ್ಲರಿಗೂ ಬಿ ಪಿ ಜಾಸ್ತಿ ತಂದುಬಿಡ್ತಾರೆ ಅಲ್ವರ. ಯಾಕೆ ಅಂದರೆ ಲೋಕದಲ್ಲಿ ಹೆಂಗಿದೆ, ಸಮುದಾಯ ಹೆಂಗಿದೆ ಇವತ್ತು, ಅಲ್ಲೋಲ ಕಲ್ಲೋಲವಾದಂಥ ಸಮುದ್ರ, ಇದ್ರ ಮೇಲೇ ಕ್ರಿಸ್ತರು ಏನು ಮಾಡ್ತಾರೆ ಇವತ್ತು, ಇವತ್ತು ಬರ್ತಾರೆ ಅದು. ಇದು ಈ ಒಂದು ಅಲ್ಲೋಲ ಕಲ್ಲೋಲವಂತ ಒಂದು ಸಿಚುವೇಶನ್ ನೋಡ್ಬಿಟ್ಟು ಕೆಲವರು ನಮ್ಮಲ್ಲಿರೋಂಥ ಸಹೋದರ ಸಹೋದರಿಗಳಿಗೆ ದೇವ್ರ ಮಕ್ಕಳುಗಳಿಗೆ ಏನಾಗ್ತದೆ, ಕೆಲವೊಬ್ಬರಿಗೆ ಗಾಬರಿ ಆಗ್ಬಿಡ್ತಾರೆ. ಅಯ್ಯೋ ಸ್ವಾಮಿ ಏನು, ಅಯ್ಯೋ ಏನು ಹಿಂಗಿದೆ, ನಿಮ್ಗೆ ಗೊತ್ತಾಗ್ತಾಯಿಲ್ವಾ ನಾವು ನಾಶ ಆಗ್ತಾ ಇದ್ದೀರಿ ಅಂತಂದರೆ, ಇವೆಲ್ಲ ಯಾರ ಕಂಟ್ರೋಲಲ್ಲಿದೆ, ಕ್ರಿಸ್ತನ ಕಂಟ್ರೋಲಲ್ಲಿದೆ ಅಂದ್ರೆ. ಕ್ರಿಸ್ತನು ಏನು ಮಾಡ್ತಾರೆ, ಅತಿ ಶೀಘ್ರದಲ್ಲಿ ಇವನ್ನೆಲ್ಲವನ್ನು ಏನು ಮಾಡ್ತಾರೆ, ಸಮಾಧಾನ ಮಾಡ್ತಾರೆ, ಶಾಂತ ಮಾಡಿಬಿಡ್ತಾರೆ. ಆವಾಗ ಲೋಕದಲ್ಲಿ ಯಾವ ಅಲ್ಲೋಲ ಕಲ್ಲೋಲ ಅಂತ ಒಂದು ಸಿಚುವೇಶನ್ಗಳು ಇರಲ್ಲ. ಇದು ಯಾವಾಗಪ್ಪ ಅಂದರೆ, ಒಂದು ಸತಿ ಸಭೆ ಕಂಪ್ಲೀಟ್ ಆಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಭೂಲೋಕದಲ್ಲಿ ಕಣ್ಣು ಕಾಣುವಂಥ ರಾಜ್ಯನ ದೇವರು ಏನು ಮಾಡ್ತಾರೆ, ಸ್ಥಾಪನೆ ಮಾಡಿದವಾಗ ಇವೆಲ್ಲ ಲೋಕದಲ್ಲಿ ಅಂತ ಸಮಸ್ಯೆಗಳಿಗೆ ಏನ್ರಿ ಎಲ್ಲ ಫುಲ್ ಸ್ಟಾಪ್ ಬರ್ತಾರೆ, ಕರೆಕ್ಟಾ ಇಲ್ವಾ? ಸಭೆ ಕಂಪ್ಲೀಟ್ ಆಗೋದಕ್ಕೋಸ್ಕರ ದೇವರು ಏನು ಮಾಡ್ತಾವ್ರು ಇವತ್ತು, ಕಾಯ್ತಾ ಇದ್ದಾರೆ. ಒಂದು ಸರಿ ಸಭೆ ಕಂಪ್ಲೀಟ್ ಆಗಿಬಿಟ್ರೆ ಈ ಲೋಕದಲ್ಲಿ ಇವತ್ತಿರೋಂಥ ಸಮಸ್ಯೆಗಳು, ತೊಂದರೆಗಳು, ವಿಪತ್ತುಗಳು ಇವೆಲ್ಲ ಯಾವುದೇ ಏನಾಗಿರಲ್ಲ, ಇರಲ್ಲ. ಯೋಚನೆ ಮಾಡಿ, ಇವತ್ತು ದೇವರು ಯಾರಿಗೋಸ್ಕರ ಕಾಯ್ತಾ ಇದ್ದಾರೆ, ಸಭೆಗೋಸ್ಕರ ಏನು ಮಾಡ್ತಾವ್ರೆ, ಕಾಯ್ತಾ ಇದ್ದಾರೆ ಅಲ್ವರ. ಒಂದು ಸತಿ ಕಂಪ್ಲೀಟ್ ಆಗಿಬಿಟ್ರೆ ಎಲ್ಲ ಸಮಾಧಾನ ಅಲ್ವರ. ಇವಾಗ ಯೇಸು ಕ್ರಿಸ್ತ ಎರಡನೇ ಬರೀಕಲ್ಲಿ ಏನಾಗೋರೆ ಬಂದವ್ರೆ ಅಲ್ವರ, ಸಮಾಧಾನ ರಾಜ್ಯನ ಭೂಲೋಕದಲ್ಲಿ ಸ್ಥಾಪನೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಏನು ಮಾಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ ಅಲ್ವರ. ಸರಿ, ಇವಾಗ ಸಮಾಧಾನ ರಾಜ್ಯ ಸ್ಥಾಪನೆ ಆಗೋದು ಯಾವಾಗ, ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ ಮುರಿದ ತಕ್ಷಣ. ಯೇಸು ಕ್ರಿಸ್ತ ಹೇಳ್ತಾರಲ್ಲ, ಹಾಂ, ಬಹು ಒಂದು ಕಷ್ಟ ಹಿಂಸೆಗಳ ಕಾಲ ಬರ್ತದೆ, ಇದೂವರೆಗೂ ಬಂದಿಲ್ವಂತೆ ಆ ಥರ ಅಂತ ಯೇಸು ಕ್ರಿಸ್ತ ಏನು ಮಾಡ್ತಾರೆ ಹೇಳ್ತಾರಲ್ಲ ಮ್ಯಾಥ್ಯೂ 24 ಚಾಪ್ಟರ್ಲಿ ಅಲ್ವರ. ಸೊ ಇವಾಗ ಆಲ್ರೆಡಿ ನಾವು ಟ್ರಬಲ್ ಅಲ್ಲಿ ಏನಾಗಿದ್ದೀರಿ, ಇದ್ದೀರಿ. ಇದಿನ್ನೂ ಭಯಂಕರವಾಗಿರೋ ಪೀಕ್ ಲೆವೆಲ್ಗೆ ಏನ ಬೇಕೋ ಹೋಗ್ಬೇಕು. ಯೋಚನೆ ಮಾಡಿರ್ತೀನಿ ನಿನ್ನೆ ಏನ್ರಿ, 2 ದಿನದಲ್ಲಿ ಏನಾಗಿದೆ ಗೊತ್ತಾ, ಅಮೇರಿಕಾದಲ್ಲಿ ಭಯಂಕರವಾಗಿ ಅಂತ ಏನ್ರಿ ಕಾಡ್ಗಿಚ್ಚು, 13,000 ಮನೆ ಏನಾಗಿದೆ ಅಂತೆ, ಸುಟ್ಟೋಗಿದೆ. ನೀನು ನೋಡಿಸು ಟಿ ವಿಲಿ ನೋಡಿದ್ರೆ ಒಳ್ಳೆ ಲೇಔಟ್ ರೀ, ಎಲ್ಲ ಇಂಟರ್ನ್ಯಾಷನಲ್ ಫಿಲಮ್ ಸ್ಟಾರ್ಸ್ ಇರೋದು ಏನ್ರಿ, ಕೋಟ್ಯಾಂತರ ಬೆಲೆ ಬಾಳಂಥ ಮನೆಗಳು ಏನ್ರಿ, ಕ್ಷಣ ಮಾತ್ರದಲ್ಲಿ ಏನಾಗಿದೆ, ಬೆಳಿಗ್ಗೆ ಇದ್ದಿದ್ದು ಸಾಯಂಕಾಲಕ್ಕೆ ಏನಾಗಿಲ್ಲ, ಇಷ್ಟು ಇಲ್ವೇ ಇಲ್ಲ ನೋಡ್ತೀನಿ. 13,000 ಮನೆ ಸುಟ್ಟೋಗಿದೆ ಅಂದ್ರೆ ಏನು ಸುಮ್ಮನೆನ ಏನ್ರಿ, ಜನ ನಿವಾಸಿಗಳು ಎಲ್ಲಿ ಹೋಗ್ತಾರೆ ಪಾಪ, ದುಡ್ಡಿರೋರು ಪರಲ್ಲ ದುಡ್ಡಿಲ್ದಿರೋರು ಅಲ್ವರ, ಹೇಳೋಕ್ಕಾಗಲ್ಲ ನೋಡಿರ್ತೀನಿ. ಜಸ್ಟ್ 1 24 ಅವರ್ಸಲ್ಲಿ ಏನಾಗಿದೆ, ಹಿಂಗಾಗಿದೆ. ಅದಕ್ಕಿಂತ ಮುಂಚೆ ಎಲ್ಲ ಚೆನ್ನಾಗೇ ಇದ್ರು, ಸಡನ್ ಆಗಿ ಏನಾಯ್ತು, ಇವಾಗ ಕಾಡು ಗಿಚ್ಚನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರ ಕೈಲಿ ಆಗ್ತದೆ, ಯಾರ ಕೈಲಿ ಸಾಧ್ಯ ಇಲ್ಲ. ಅಂದರೆ ಅಮೇರಿಕಲ್ಲಿ ಒಂದು ಸ್ಥಳದಲ್ಲಿ ಈ ಥರ ಕಾಡು ಗಿಚ್ಚು ಅಂದರೆ, ಇದು ಆಪೋಸಿಟ್ ಆಗಿರೋಂಥ ಇದರಲ್ಲಿ ಒಳ್ಳೆ ಹಿಮ ಏನಾಗ್ತದೆ, ಬೀಳ್ತಾ ಇದೆ ಅಲ್ವರ. ನೋಡಿ, ಅದೇ ಹಿಮ ಇಲ್ಲಿ ಬಿದ್ದಿದ್ರೆ ಅಲ್ವರಾ? ಅನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ, ನಾವು ಇರೋಂಥ ಟೈಮ್ಸ್ ಹೆಂಗಿದೆ ಅಂತಂದರೆ ಏನ್ರಿ ಪ್ರೆಡಿಕ್ಟೇ ಮಾಡೋಕ್ಕಾಗಲ್ಲ ಅಲ್ವರ. ಇವತ್ತು ಇರ್ತೀನಿ ನಾಳೆ ಏನಾಗಲ್ಲ, ಇದೇ ರೀತಿ ಇರ್ತೀನಿ ಅಂತ ಏನಿಲ್ಲ, ಹೇಳೋಕ್ಕೆ ಸಾಧ್ಯನೇ ಇಲ್ಲ ಅಲ್ವರ. ಸನ್ನಿವೇಶಗಳು ಏನಾಗ್ತಿರೋ ಸಿಕ್ಕಾಪಟ್ಟೆ ಬದಲಾವಣೆ ಆಗ್ತಾ ಇದೆ ಅಲ್ವರ. ಬೆಂಗಳೂರಿನ ವಾತಾವರಣ ನೋಡಿ ಇರ್ತೀನಿ ಹೆಂಗಿದೆ ಅಲ್ವರ. ಇತ್ತು ಇಷ್ಟು ಚಳಿ ಯಾವ ಥರ ಇತ್ತ, 10 ಡಿಗ್ರಿ ಅಂತೀರಿ ಏನ್ರಿ. ಬೆಂಗಳೂರು ಎಷ್ಟು ವಾತಾವರಣ, 10 ಡಿಗ್ರಿ ಅಲ್ವರ. ಯೋಚನೆ ಮಾಡಿರ್ತೀರಿ ಎಂಥ ಪೊಲ್ಯೂಷನ್, ಎಂಥ ಒಂದು ವಿಪರೀತ, ಎಲ್ಲ ಥರ ವೈರಸ್ ಇನ್ಫೆಕ್ಷನ್ಸ್ ಏನಾಗ್ತಿದೆ ಮನುಷ್ಯನಿಗೆ, ಅದು ಬರ್ತಾರೆ ಅದು ನೋಡ್ತೀರಿ ಅಲ್ವರ. ಅದನ್ನ ನೋಡ್ಬೇಕಾರೆ ಇವೆಲ್ಲವನ್ನು ಯೇಸು ಕ್ರಿಸ್ತ ಏನು ಮಾಡ್ತಾರೆ, ಸಮಾಧಾನಕ್ಕೆ ತರ್ತಾರೆ. ಯಾವಾಗ ಒಂದ್ಸತಿ ಸಭೆ ಓಟ ಓಡಿ ಮುಗಿಸಿದ ತಕ್ಷಣ ಅಲ್ವರ, ಅವಾಗ ಏನಾಗ್ತಾರೆ ಅಂದರೆ ಯೇಸು ಕ್ರಿಸ್ತ ದಡಕ್ಕೆ ಏನಾಗ್ತಾರೆ ಬರ್ತಾರೆ ಅಲ್ವರ. ಬಂದ್ಬಿಟ್ಟು ಫಸ್ಟ್ ಕಾಲು ಏನು ಮಾಡ್ತಾರೆ ಕೆಡೆ ಇಡ್ತಾರೆ ಅಂದ್ರೆ ಏನು, ಭೂಲೋಕದಲ್ಲಿ ಕಣ್ಣು ಕಾಣಂತ ರೀತಿಯಲ್ಲಿ ತನ್ನ ರಾಜ್ಯವನ್ನು ಏನು ಮಾಡ್ತಾರೆ ಭೂಲೋಕದಲ್ಲಿ ಸ್ಥಾಪನೆ ಮಾಡಿದ ತಕ್ಷಣ ಫಸ್ಟ್ ಅವ್ರ ಎದುರುಗಡೆ ಬರೋದೊಬ್ರು ಯಾರದು, ಆ ಮನುಷ್ಯನಿಗೆ ಏನಾಗಿತ್ತು ಅಂತ ದೆವ್ವ ಹಿಡ್ಕೊಂಡಿರೋಂಥ ಮನುಷ್ಯ ಅಂತೆ ಅಲ್ವರ. ಆದರೆ ಈ ಮನುಷ್ಯ ಏನಾಗ್ಬಿಡ್ತಾನೆ, ಯೇಸು ಕ್ರಿಸ್ತನಿಗೆ ಅವನೇ ಬಂದು ಸೆಂಟರ್ ಆಗಿಬಿಡ್ತಾನಪ್ಪ. ಹಂಗಾದ್ರೆ ಇದ್ಯಾರು, ಯೇಸು ಕ್ರಿಸ್ತು ಭೂಲೋಕದಲ್ಲಿ ತನ್ನ ಸಮಾಧಾನ ರಾಜ್ಯನ ಭೂಲೋಕದಲ್ಲಿ ಮೊದಲು ಮೊದಲು ಎಲ್ಲಿ ಸ್ಥಾಪನೆ ಮಾಡ್ತಾರೆ, ಎಲ್ಲಿ, ಇಸ್ರೇಲ್ ಅಲ್ವರ. ಹಂಗಾದ್ರೆ ಈ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಯಾರಿದು, ಇಸ್ರೇಲೋ ಜನಾಂಗದವರು ಅಲ್ಲ ಬದಾರ್, ಹೆಂಗೆ ಬದಾರ್ ಇಸ್ರೇಲ್ ಜನಾಂಗದವ್ರನ್ನ ದೆವ್ವ ಹಿಡಿದ್ರೆ ಮನುಷ್ಯನ ಕಂಪೇರ್ ಮಾಡ್ತೀರಾ ಅಂತಂದ್ರೆ, ಇಸ್ರೇಲ್ ಜನಗಳು ಹೇಗಪ್ಪ ಇದ್ರು ಅಂದ್ರೆ ಈ ಸೇಮ್ ಈ ದೆವ್ವ ಹಿಡಿದ್ರೆ ಮನುಷ್ಯನ ತರನೇ ಇದ್ರಪ್ಪ. ಹೇಗಿದ್ದ ಅಂತಂದ್ರೆ ಆ ಮನುಷ್ಯನ ಬಗ್ಗೆ ಓದಿದ್ರೆ ಏನ್ ಹೇಳ್ತಂದ್ರೆ, ಆ ಮನುಷ್ಯ ಎಲ್ಲಪ್ಪ ವಾಸ ಮಾಡ್ತಾ ಇದ್ದ ಅಂತ ನೋಡಿದ್ರೆ ಮನೆಗಳಲ್ಲಿ ಏನ್ ಮಾಡ್ತಾ ಇಲ್ಲ, ಅವನು ವಾಸ ಮಾಡ್ತಾ ಇಲ್ಲ. ಎಲ್ಲಿ ವಾಸ ಮಾಡ್ತಾ ಇದ್ದ, ಗವಿಗಳಲ್ಲಿ ಸಮಾಧಿಗಳಲ್ಲಿ ಏನ್ ಮಾಡ್ತಾ ಇದ್ದಂತೆ ವಾಸ ಮಾಡ್ತಾ ಇದ್ದಂತೆ. ಇವನ್ಗೆ ಎಷ್ಟು ಸತಿ ಚೈನ್ ಹಾಕೋದ್ರು ಆ ಚೈನ್ ಏನ್ ಮಾಡೋಕ್ಕಾಗ್ತಲ್ಲ ಜೀವನ, ಕಿತ್ತಾಗ್ತಾ ಇದ್ದಂತೆ ಅದರ. ಹಂಗಾರೆ ಇಸ್ರೇಲ್ ಜನಗಳಿಗೆ ದೇವರು ಏನ್ ಚೈನ್ ಕೊಟ್ಟಿದ್ರು ಅಂದ್ರೆ ನ್ಯಾಯ ಪ್ರಮಾಣದ ಬಂಧಲ್ಲಿ ಏನ್ ಮಾಡಿದ್ರು ಅವನ್ನ, ಇಟ್ಟಿದ್ರು. ಆದ್ರೆ ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣಕ್ಕೆ ಬದ್ಧರಾಗಿದ್ರಾ ಅಂದ್ರೆ ನ್ಯಾಯ ಪ್ರಮಾಣಕ್ಕೆ ಬದ್ಧರಾಗಿರ್ಲಿಲ್ಲ, ನ್ಯಾಯ ಪ್ರಮಾಣಕ್ಕೆ ವಿರುದ್ಧವಾಗಿ ಏನ್ ಮಾಡಿದ್ರು ಅವ್ರು ನಡ್ಕೊಂಡ್ರು ನೋಡಿ. ನ್ಯಾಯ ಪ್ರಮಾಣಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ ಏನಾಯ್ತು ಓದನ, ರೋಮನ್ಸ್ 7 ಚಾಪ್ಟರ್ ರೋಮಾಪುರದಲ್ಲಿ 7ನೇ ಅಧ್ಯಾಯ 1 ಮತ್ತು 2, ರೋಮಾಪುರದಲ್ಲಿ 7ನೇ ಅಧ್ಯಾಯ 1 ಮತ್ತು 2.
ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆಂಬುದು ನಮಗೆ ಗೊತ್ತಿಲ್ಲವೇ?
ನೋಡ್ರ, ಮನುಷ್ಯ ಜೀವಂತವಾಗಿರೋ ತನಕ ಮಾತ್ರ ಧರ್ಮಶಾಸ್ತ್ರ ಅಧಿಕಾರ ಅವನ ಮೇಲೆ ಮಾಡ್ತದೆ. ಈ ಬಂಧನದಲ್ಲಿ ಏನಾಗಿದ್ರು ಇಸ್ರೇಲ್ ಜನಗಳಲ್ಲ ಇದ್ರು. ಆಮೇಲೆ
ಅದಕ್ಕೆ ದೃಷ್ಟಾಂತ, ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು.
ಬದ್ಧಳಾಗಿದ್ದಾಳೆ ಅದರ ನೋಡಿ, ಗಂಡ ಜೀವಂತವಾಗಿರೋ ತನಕ ಹೆಂಡತಿ ಯಾರಿಗೆ ಬದ್ಧರಾಗಿದ್ದಾರೆ, ಯಾರಿಗೆ ಕಟ್ಟಲ್ಪಟ್ಟಿದ್ದಾರೆ, ಗಂಡನ್ಗೆ. ಅದೇ ತರ ಇಸ್ರೇಲ್ ಜನಗಳು ನ್ಯಾಯ ಪ್ರಮಾಣಕ್ಕೆ ಏನಂದ್ರೆ ಕಟ್ಟಲ್ಪಟ್ಟಿದ್ರು. ಈ ಬಂಧನದಲ್ಲಿ ಯಾರಿರ್ಬೇಕಾಯ್ತು, ಇಸ್ರೇಲ್ ಜನಗಳು. ಅಂದ್ರೆ ನ್ಯಾಯ ಪ್ರಮಾಣಕ್ಕೆ ಅಧೀನರಾಗಿ ನ್ಯಾಯ ಪ್ರಮಾಣದಂತೆ ಎಲ್ಲ ವಿಚಾರಗಳನ್ನ ಅವ್ರು ಕೈಗೊಂಡು ನಡಿಬೇಕಾಗಿತ್ತೋ ಇಲ್ವೋ, ಇತ್ತು. ಅದ್ರ ಆದ್ರೆ ಇಸ್ರೇಲ್ ಜನಗಳು ನಡೆದ್ರ, ನಡೆದಿಲ್ಲ ನೋಡಿ. ಏನ್ ಮಾಡಿದ್ರು, ಮ್ಯಾಥ್ಯೂ 15:6 ಓದಿ, ಮ್ಯಾಥ್ಯೂ 15:6, ಮತ್ತೆ 15:6.
ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದದ್ದಿಲ್ಲ ಅನ್ನುತ್ತೀರಿ. ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ.
ನೋಡ್ರ ಏನಪ್ಪ ನೋಡ್ರೆ, ಇಸ್ರೇಲ್ ಜನಗಳು ತನ್ನ ಸಂಪ್ರದಾಯಕದ ಮುಖಾಂತರ ಏನ್ ಮಾಡವ್ರೆ,
ದೇವರ
ದೇವರ
ವಾಕ್ಯ
ವಾಕ್ಯವನ್ನು ಏನ್ ಮಾಡೋರಂತೆ
ನಿರರ್ಥಕ
ನಿರತಕ್ಕ ಮಾಡ್ಬಿಡಿದ್ರು. ಅಂದ್ರೆ ಇವ್ರಿಗೆ ಇಷ್ಟ ಬಂದಂತ ರೀತಿ ನಡ್ಕೊಳೋದು. ಆ ಮನುಷ್ಯ ಹೆಂಗಿದ್ದ, ಆ ಮನುಷ್ಯನ ಯಾರ ಕಂಟ್ರೋಲ್ ಮಾಡೋದಾಗಿತ್ತ, ಯಾವ ಮನುಷ್ಯನ ಮಾಡೋಕ್ಕಾಗ್ತಲ್ಲ ಅವ್ನು ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ದೇವರು ಪ್ರವಾದಿಗಳನ್ನ ಕಳಿಸಿದ್ರು, ನ್ಯಾಯಾಧಿಪತಿಗಳನ್ನ ಕೊಟ್ಟರು, ರಾಜನ ಕೊಟ್ಟರು, ಕೊನೆ ಕ್ರಿಸ್ತನ್ನೇ ಕೊಟ್ಟರಪ್ಪ. ಕ್ರಿಸ್ತನ ಕೈಲೂ ಕೂಡ ಕಂಟ್ರೋಲ್ ಮಾಡೋಕ್ಕೆ ಏನಾಗಿಲ್ಲ, ಆಗಿಲ್ಲ. ಯಾವಾಗ, ಮೊದಲನೇ ಬರುವಿಕೆಯಲ್ಲಿ ಇಸ್ರೇಲ್ ಜನಗಳು ದೇವರಿಗೆ ಅಧೀನರಾಗೇ ಇರಲಿಲ್ಲ. ಇವ್ರು ಇಷ್ಟ ಬಂದಂಥ ರೀತಿಯಲ್ಲಿ ಮಾಡೋದು, ಇಷ್ಟ ಬಂದಂಥ ರೀತಿಯಲ್ಲಿ ಮಾಡಿಬಿಟ್ಟು ನ್ಯಾಯ ಪ್ರಮಾಣ ಏನು ಮಾಡ್ಬಿಟ್ರು, ಅದರ ನ್ಯಾಯ ಪ್ರಮಾಣ ಮುರಿದಾಕ್ಬಿಟ್ರು. ಆ ಬಂಧನದಿಂದ ಏನು ಮಾಡಿದ್ರು ಇವರು, ಏನೋ ಎಷ್ಟು ಸತಿ ಚೈನ್ ಹಾಕಿದ್ರು ಸರಿ, ಆವಾಗವಾಗ ಏನು ಮಾಡೋರು ಇವರು, ಓಡೋಗ್ಬಿಡೋರು. ಅಂದ್ರೆ ಇಸ್ರೇಲ್ ಜನಗಳಿಗೆ ತಗೊಳ್ಳಿ ಮಾತು ಕೇಳ್ತಾ ಇದ್ರ, ಅದಕ್ಕೆ ಬೈಬಲ್ ಹೇಳ್ಬೇಕು. ಇಸ್ರೇಲ್ ಜನಗಳು ಕೇಳ್ತಾ ಅಂದ್ರೆ, ನೀವೆಂಥ ಜನಗಳು ಅಂತಂದ್ರೆ ಕಳತು ಒಣಗಾದ ಜನಗಳು ಅಂದ್ರೆ, ಮೊಂಡ ಜನಗಳು ಅಲ್ವರ, ಕತ್ತು ಬಗದವರು ಅಂತ ಅಲ್ವರ. ಇಸ್ರೇಲ್ ಜನಗಳು ಇವತ್ತು ಕೂಡ ಬಗ್ಗಲ್ಲ ರೀ, ನೋಡೋಣ ಯಾರ ಮಾತು ಏನು ಮಾಡಲ್ಲ. ಇಸ್ರೇಲ್ ಜನಗಳು ಕೇಳ್ದ ಕೇಳ್ತಾರ, ಅಮೇರಿಕಾ ಹೇಳೈತೆ ಬೇಡ ಬಿಟ್ಬಿಡಬೇಕಂದ್ರೆ ನಾನು ನಿನ್ನ ಹೊಡೆದೇ ಬಿಡ್ತೀನಿ, ಯುದ್ಧ ಆಡೇ ಆಡ್ತೀನಿ ಹಂಗೆ. ಅದರ ಇಸ್ರೇಲ್ ಜನಗಳು ಯಾರು ಮಾತು ಏನು ಮಾಡಲ್ಲ, ಕೇಳಲ್ಲ. ಅದಕ್ಕೆ ಇವರಿಗೆ ಯಾರು ಹಿಡ್ದಂತೆ ರೀತಿಲಿ ಅಂದರೆ, ದೆವ್ವ ಏನಾಗಿದೆ ಹಿಡ್ದಿದೆ, ಅದಕ್ಕೆ ದೆವ್ವ ಹಿಡ್ದೈತೆ ಈ ಲೋಕದಲ್ಲಿ ಇರೋರು ಎಲ್ಲರಲ್ಲೂ ಯಾರಿಗಿರೋದು? ಹಾಂ, ಎಫಿಷಿಯನ್ಸ್ 2:2 ಒಂದು ಸತಿ ಓದಿ ನೋಡೋಣ. ಎಫೆಸರು ಎರಡನೇ ಅಧ್ಯಾಯ ಎರಡನೇ ವಾಕ್ಯ ಓದಿ ಅಂತೀನಿ.
ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡ್ಕೊಂಡಿರಿ.
ಹೆಂಗ್ ನಡ್ಕೊಂಡಂತೆ?
ಇಹಲೋಕಾಚಾರಕ್ಕೆ
ಇಹಲೋಕದ ಅನುಸಾರವಾಗಿ ನಡ್ಕೊಂಡ್ರಿ ಅಂದ್ರೆ ಏನಪ್ಪಾ?
ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡ್ಕೊಂಡಿರಿ.
ಈ ಲೋಕದ ಅನುಸಾರವಾಗಿ ನಡ್ಕೊಂಡ್ರೆ ಏನರ್ಥ? ಅಲೆ ಅಂತ ವಾಕ್ಯದಲ್ಲಿ ಅಂದ್ರೆ ಈ ಲೋಕದ ಅನುಸಾರವಾಗಿ ನಡ್ಕೊಂಡ್ರೆ ಏನರ್ಥ ಅಂದ್ರೆ ಏನ್ರಿ, ವಾಯುಮಂಡಲ ಅಧಿಕಾರ ನಡ್ತಾನೆ ಗೊತ್ತಾ ಯಾರು? ಸೇತಾನು ಬಿದ್ದೋಗಿರುತ್ತರು, ಅವ್ರಿಗೆ ಏನ್ ಮಾಡ್ರಿ ಅಂತ ನೀವು ವಿಧೇಯರಾಗಿದ್ರಿ ಅಂತ ಅರ್ಥ. ಅನ್ ಹೆಂಗ ಗೊತ್ತಾ ನಿಂಗು? ಇವರೆಲ್ಲ ಯಾರ ಕಂಟ್ರೋಲ್ ಅವರೇ? ಅದಕ್ಕೆ ಇಸ್ರೇಲ್ ಜನಗಳು ದೇವ್ರ ಕಂಟ್ರೋಲಲ್ಲೇ ಇರಲಿಲ್ಲ. ನೋಡಿ, ಇವಾಗ ಯೇಸು ಕ್ರಿಸ್ತು ಅದ್ಭುತ ಮಾಡ್ಬೇಕಾರೆ ಅವರು ಎಷ್ಟು ಜನ ನಿಂತಿದ್ರು ಊರಲ್ಲಿ? ಎಷ್ಟು ಜನ ಬರೋರು ಬಾಗಲ ಹತ್ರ? ಊರವರೆಲ್ಲ ಬರ್ತಾ ಇದ್ರು ಅಲ್ವರ? ಯೇಸು ಕ್ರಿಸ್ತು ಅದ್ಭುತ ಮಾಡೋಕ್ಕೆ ಅಂತ ಇಡೀ ಸಿಟಿ ಏನು ಮಾಡಿದ್ರು ಡೋರ್ ಹತ್ರ ನಿಂತಿದಂತೆ. ಅದು ಯೋಚನೆ ಮಾಡಿರ್ತೀನಿ, ಇವರೆಲ್ಲ ಯಾರು ಕಂಟ್ರೋಲ್ ಇದ್ರು ಗೊತ್ತಾ? ಪಕ್ಕಾ ಸೇತನ್ ಕಂಟ್ರೋಲ್. ಅಂತ ಹೆಂಗೆ ಹೇಳ್ಬೋದು ಅಂತಂದರೆ, ಇದೇ ಇಡೀ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತನ ಅರೆಸ್ಟ್ ಮಾಡಿ ಸೀದಾ ಪಿಲಾತ್ ಹತ್ರ ಏನು ಮಾಡ್ತಾರೆ? ಪಿಲಾ ತೆರಿಬಿಡ್ತಾರೆ, ನನಗೂ ಇವ್ರ ರಕ್ತಕ್ಕೆ ಸಂಬಂಧ ಇಲ್ಲಪ್ಪ, ನಾನು ಕೈ ತೊಳ್ಕೊಂಬಿಡ್ತೀನಿ ಅಂತ ಹೇಳ್ತಾರೆ. ಅವಾಗ ಇಸ್ರೇಲ್ ಜನ ಏನು ಹೇಳ್ತಾರೆ? ಈ ಪಾಪ ನಮ್ಮ ಮೇಲೆ ಏನಾಗಿರಲಿ ಇರಲಿ, ನಿಮ್ಮ ರಾಜನ ಸಾಯಿಸ್ಬಿಡ್ಲಾ ಅಂತ ಏನು ಹೇಳ್ತಾರೆ? ನಮಗೆ ರಾಜ ಇಲ್ಲ, ನಮ್ಗೆ ಯಾರು ರಾಜ ಅಂದ್ರೆ ಯಾರು ಮಾತಾಡ್ತಾರದು? ಆ್ಯಕ್ಚುಲಿ ಇಲ್ಲಿ ಮಾತಾಡ್ತಾರದು ಸೈತಾನು ಅಲ್ದರಾ? ಏನು ಮಾಡಬೇಕು? ಕ್ರಿಸ್ತನ್ನ ಶಿಲುಬೆಗೆ ಹಾಕು, ಶಿಲುಬೆಗೆ ಹಾಕು ಅಂತ ಕೂಗು ಕೂಗಿದ್ದು ಅದ್ಯಾರು ಅಂತಂದರೆ ಸೇತಾನು. ಅದಕ್ಕೆ ಏನು ನೋಡ್ಬೇಕ್ರಿ, ಮನುಷ್ಯ ತನ್ನ ಅದ್ಭಸ್ತಲೇ ಇಲ್ಲ ರೀ, ಬಾಯಿ ಬಂದಂಥ ರೀತಿಯಲ್ಲಿ ಇಷ್ಟ ಬಂದಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಂತೆ ಇವನು? ಇವನು ಮಾತಾಡ್ತಾ ಇದ್ದಂತೆ ಅಲ್ವರ? ಆಮೇಲೆ ಇವನು ಏನು ಮಾಡಂತೆ, ವಸ್ತ್ರನ ಕಿತ್ತಾಕ್ಬಿಟ್ಟಿದ್ದಂತೆ. ಏನು ವಸ್ತ್ರ ಅಂದರೆ ನೀತಿ ವಸ್ತ್ರ. ಇಸ್ರೇಲ್ ಜನಗಳಿಗೆ ಏನು ಕೊಟ್ಟಿರೋ ನೀತಿ ವಸ್ತ್ರ ಕೊಟ್ಟಿದ್ರೋ ಇಲ್ಲೋ? ದರಿದ್ರನಾಗಿರೋ ಒಂದು ಲಾಜರಸ್ ಮತ್ತು ಐಶ್ವರ್ಯವಂತನ ಸಾಮ್ಯ ಕೇಳಿದಿರಾ? ಅಲ್ಲಿ ಏನು ನೋಡ್ತೀರಿ, ಏನು ನೋಡ್ತೀರಿ? ಐಶ್ವರ್ಯವಂತನ ಹೆಂಗಿದ್ದಂತೆ, ನಯವಾದ ನಾರು ಮುಡಿಗಳು, ಸಕಲ ವಿಧವಾದಂಥ ವಸ್ತ್ರಗಳನ್ನು ಧರಿಸ್ಕೊಂಡು ಹೆಂಗಿದಂತೆ, ಎಲ್ಲ ಭರ್ಜರಿ ತಿನ್ಕೊಂಡಿದ್ದ. ದೇವ್ರು ಏನು ಮಾಡಿದ್ರು, ನೀತಿವಂತಿಕೆ ಅಂತ ವಸ್ತ್ರ ಏನು ಮಾಡಿದ್ರು ಅವ್ರಿಗೆ ಕೊಟ್ಟಿದ್ರು. ಇವನೇನು ಮಾಡ್ಬಿಟ್ಟಾನೆ, ಅಯ್ಯೋ ದೇವ್ರ ನೀತಿವಂತಿಕೆನೂ ಬೇಡ, ನಮ್ಗೆ ಯಾವುದು ಬೇಡ ಅಂತ ಏನು ಕಿತ್ತಿ ಬಿಸಾಕ್ಬಿಟ್ಟವ್ರೆ ಇಸ್ರೇಲ್ ಜನಗಳು. ಓದಿ ಇಲ್ಲಿ ರೋಮಾಪುರದಲ್ಲಿ 9:31. ರೋಮನ್ಸ್ 9:31.
ಆದರೆ ಇಸ್ರಾಯೇಲ್ಯರು ನೀತಿಯನ್ನು ದೊರಕಿಸುವ ಧರ್ಮವನ್ನು ಹಿಡಿಯಬೇಕೆಂದು ಪ್ರಯತ್ನಿಸಿದರೂ ಆ ಧರ್ಮವನ್ನು ಹಿಡಿಯಲಾರದೆ ಹೋದರೆಂದು ಹೇಳಬೇಕು.
ನೋಡ್ರ ಏನಂತೆ, ಆ ಧರ್ಮವನ್ನು ಅನುಸರಿಸೋದಕ್ಕೆ ಹೋದರೂ ಅದನ್ನ ಏನ್ ಮಾಡಕ್ಕಾಗಿಲ್ವಂತೆ, ಅವ್ರ ಕೈಲಿ ಹಿಡಿಯೋದಿಕ್ಕಾಗಿಲ್ವಂತೆ.
ಅದಕ್ಕೆ ಕಾರಣವೇನು? ಅವರು ನಂಬಿಕೆಯನ್ನು ಆಧಾರ ಮಾಡಿಕೊಳ್ಳದೆ ನೇಮನಿಷ್ಠೆಗಳನ್ನು ಆಧಾರ ಮಾಡಿಕೊಂಡಿದ್ದೇ ಕಾರಣ.
ಅದಕ್ಕೆ ಏನಾಗಿಲ್ವಂತೆ ಅವರು? ಅದಕ್ಕೆ ನೋಡ್ಬೇಕಾ, ನಿಯಮ ನಿಷ್ಠೆಗಳು ಅವ್ರಿಗೆ ಇಷ್ಟವಂತ ರೀತಿಯಲ್ಲಿ ಅದನ್ನ ಫಾಲೋ ಮಾಡಕ್ ಶುರು ಮಾಡಿದ್ರು, ದೇವ ದೃಷ್ಟಿಯಲ್ಲಿ ನೀತಿವಂತರಾಗೋದಿಕ್ಕೆ ಆಗ್ಲಿಲ್ಲ. ಅವಾಗ ಏನಾದ್ರು ಬಟ್ಟೆ ನೇಮ್ ಮಾಡ್ದಂಗಾಯ್ತು, ಹಾರ್ಕೊಂಡಂಗಾಯ್ತು, ಬಟ್ಟೆ ಬಿಚ್ಚಾಕ್ದಂಗಾಯ್ತು. ದೇವ ದೃಷ್ಟಿಯಲ್ಲಿ ಏನಾದ್ರು ಇಸ್ರೇಲ್ ಜನಗಳು ಬೆತ್ತಲೆ ಆದ್ರು ಅಲ್ವರ? ಅದಕ್ಕೆ ಇಸ್ರೇಲ್ ಜನಗಳು ಹೆಂಗಪ್ಪ ಅಂದ್ರೆ ದೆವ್ವ ಹಿಡಿದ್ರ ತರ ಆಗ್ಬಿಟ್ರಂತೆ, ಯಾರ ಕಂಟ್ರೋಲಲ್ಲೂ ಇಲ್ಲ ಇವರು ಅಲ್ವರ? ಸರಿ, ಈ ಮನುಷ್ಯ ಎಲ್ಲಿ ವಾಸ ಮಾಡ್ತಾ ಇದ್ದಂತೆ? ಗುಹೆಗಳಲ್ಲಿ. ಯಾವಾಗ ಯೇಸು ಕ್ರಿಸ್ತು ದಡಗ್ಗತ್ತು ಬರ್ತಾ ಇರ್ಬೇಕಾದ್ರೆ ಎಲ್ಲಿದ್ದಂತೆ? ಗುಹೆಯಲ್ಲಿ. ಏನು ಗುಹೆ ಅಂದರೆ ಸಮಾಧಿ, ಕರೆಕ್ಟಾ? ಗುಹೆಯಲ್ಲಿ ಯಾರು ಇರ್ತಾಯಿತ್ತು? ಸಮಾಧಿ, ಶವಗಳಿರ್ತಾ ಇತ್ತು ಅಲ್ವರ? ಅಂದರೆ ಇಸ್ರೇಲ್ ಜನಗಳು ಏನಾಗಿತ್ತು ದೇವ್ರ ಲೆಕ್ಕದಲ್ಲಿ? ಸತ್ತವ್ರ ಲೆಕ್ಕದಲ್ಲಿ. ಐತಾ ಬೈಬಲ್ ಎಲ್ಲರೂ ಇಸ್ರೇಲ್ ಜನಗಳು ಸತ್ತವ್ರ ಲೆಕ್ಕ ಅಂತ ಎಲ್ಲರೂ ಬೈಬಲ್ ಇದೆಯಾ? ಎಲ್ಲೈತೆ? ಅದು ಇಡೀ ಲೋಕಕ್ಕೆ ಹೇಳ್ತಾರೆ, ಇಸ್ರೇಲ್ ಜನಗಳಿಗೆ ಪರ್ಟಿಕ್ಯುಲರ್ ಎಲ್ಲರೂ ಅವರೇ ಸಮಾಧಿಲಿದ್ರು, ಸಮಾಧಿಯಿಂದ ಅವ್ರನ್ನ ಎಬ್ಬಿಸ್ತೀನಿ ಅಂತ. ಎಲ್ಲೈತೆ? ಎಲ್ಲ ಬೇಸಿಕ್ ಕ್ಲಾಸ್ ಎಲ್ಲ ಮರ್ತಾ ಬಿಟ್ಟಿದ್ದೀರಾ, ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ. ಒಂದು ಏಷ್ಯಾದಲ್ಲ, ಒಂದು ದರ್ಶನನೇ ಹೋಗ್ಬಿಟ್ಟಿದ್ರಿ ಅದ್ರ ಬಗ್ಗೆ, ಒಂದು ದರ್ಶನನೇ ಐತೆ. ದಾನಿಯೇಲ್ ದರ್ಶನ,
ಜಕರಿಯಾನೆ
ಜಕರಿಯಾನ, ಒಂದು ದರ್ಶನ ಇದೆ. ಆ ದರ್ಶನದಲ್ಲಿ ಒಂದು ಪ್ರವಾದಿಗೆ ಕರ್ಕೊಂಡೋಗ್ತಾರೆ, ಬಾಪ ಒಂದು ತಗ್ಗು ನೋಡು, ಆ ತಗ್ಗಲ್ಲಿ ಏನಿದೆ ಬರೀ ಎಲುಬುಗಳೆಲ್ಲ ಇದೆ, ಈ ಎಲುಬುಗಳೆಲ್ಲ ಬರ.
Ezekiel 37.
ವೆರಿ ಗುಡ್, ಓದ್ರಿ ಎಜಿಕೆಲ್ 37:7 ಅಲ್ರ. ಏನಾಗಿತ್ತಂತೆ ಎಲ್ಲ ತಗ್ಗಲ್ಲಿ ಏನಿತ್ತಂತೆ? ಎಲುಬುಗಳು. ನೋಡಿ ಏನು ಎಲುಬುಗಳು, ಎಜಿಕೆಲ್ 37:11.
ಆಮೇಲೆ ಆತನು ನನಗೆ ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರೇಲಿನ ಪೂರ್ಣ ವಂಶವು.
ನೋಡ್ರ
ಇದು
ಏನಪ್ಪಾ, ಎಲುಬುಗಳು ಯಾವ್ದಂತೆ? ಇಸ್ರೇಲಿನ ಪೂರ್ಣ ವಂಶವು. ಆಮೇಲೆ ಇವರೆಲ್ಲವರಂತೆ ಅವ್ರು ಹೆಂಗೆ?
ಪೂರ್ಣ ವಂಶವು. ಈಗೋ ಆ ವಂಶೀಯರು, ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಗುಣನಾಶವಾದೆವು ಅಂದುಕೊಳ್ಳುತ್ತಿದ್ದಾರೆ. ಆದ ಕಾರಣ ನೀನು ಈ ದೈವೋಕ್ತಿಯನ್ನು ಅವರಿಗೆ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರೇ ನೋಡಿರಿ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು.
ನೋಡ್ರ ಏನಂತ ಏನ್ ತೆಗಿತಾರೆ ದೇವ್ರು? ಗೋರಿಗಳನ್ನ ತೆರೀತಾರೆ, ನಾ ನಿಮ್ನ ಬರ ಮಾಡ್ತೀನಿ ಅಂತಂದ್ರು. ಅದಕ್ಕೆ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರೀ ತಕ್ಷಣ ಫಸ್ಟ್ ಭೂಲೋಕದ ಸಮಾಧಾನ ರಾಜ್ಯ ಸ್ಥಾಪನೆ ಆಗ್ಬೇಕಾದ್ರೆ ಯಾರಪ್ಪ ಅವ್ರನ್ನ ಫಸ್ಟ್ ಕಂಡಿಡ್ಕೊಳೋದು ಅಂತಂದ್ರೆ ಯಾರಂತೆ? ಇಸ್ರೇಲ್ ಜನಗಳು ಯೇಸು ಕ್ರಿಸ್ತವನ್ನ ಕರೆಸ್ತಾರೆ. ಅದರ ಯೇಸು ಕ್ರಿಸ್ತ ನೋಡಿದ ತಕ್ಷಣ ಇಸ್ರೇಲ್ ಜನಗಳು ಕರೆಕ್ಟ್ ಆಗಿ ಯಾರಿಗೆ ಸೆಂಟರ್ ಆಗ್ತಾರೆ? ಏನ್ರಿ ಯೇಸು ಕ್ರಿಸ್ತಗೆ ಏನ್ ಮಾಡ್ತಾರೆ? ಸೆಂಟರ್ ಆಗ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ದೂರದಲ್ಲಿ ನೋಡಿದ ತಕ್ಷಣನೇ ಇವ್ರು ಏನ್ ಮಾಡುತ್ತೆ, ಬಂದ್ಬಿಟ್ಟು ಯೇಸು ಕ್ರಿಸ್ತನ್ ಏನ್ ಮಾಡಂತೆ ಇವರು ಓಡೋಗ್ಬಿಟ್ಟು ಏನ್ ಮಾಡುತ್ತೆ, ಸೆಂಟರ್ ಆಗ್ಬಿಟ್ರಂತೆ. ಅಲ್ರ ಅವಾಗ ಯೇಸು ಕ್ರಿಸ್ತ ಕೇಳ್ತಾರೆ, ಏನಪ್ಪಾ ನಿನ್ನ ಹೆಸರು ಏನು ಅಂತಂದು? ಇವ್ರು ಏನ್ ಹೇಳ್ತಾರೆ? ನಾವು ಒಬ್ಬರಲ್ಲ ಇಬ್ಬರಲ್ಲ, ನಾವೇನ್ರಿ ದೊಡ್ಡ ದಂಡು ಅಂತ ಕೇಳ್ತಾರೆ. ಅವಾಗ ಸರಿ ಆಯ್ತು, ಇವಾಗ ಏನ್ ಮಾಡ್ಬೇಕು, ಈ ದೆವ್ವನ ಏನ್ ಮಾಡ್ಬೇಕು, ಇವಾಗ ಓಡಿಸ್ಬೇಕು. ಇವಾಗ ಇಸ್ರೇಲ್ ಇಂದ ಏನ್ ಮಾಡ್ಬೇಕು, ದೆವ್ವನ ಓಡಿಸ್ಬೇಕು. ಓಡಿಸಿ ಯಾರೆಲ್ಲ ಓಡಿಸ್ತಾರೆ? ಹಂದಿಗಳು. ಏನಕ್ಕೆ ಹಂದಿ ಬಗ್ಗೆ ಕೊಟ್ಟರೆ ಇಲ್ಲಿ ಹಂದಿಗಳು ಅಂತ ಏನು? ಅದು ನಾವೇನ್ ನೋಡ್ತೀರಿ ಬೈಬಲಲ್ಲಿ, ಹಂದಿ ಅಂದ್ರೆ ಯಾವ್ದಕ್ಕ ಅಶುದ್ಧ. ಆಮೇಲೆ ಹಂದಿಗಳು ಅಂತ ಹೇಳ್ಬೇಕಾರೆ ಅದನ್ನ ಯಾರಿಗೆ ಕಂಪೇರ್ ಮಾಡ್ತಾರೆ ಬೈಬಲಲ್ಲಿ ಅಂತಂದ್ರೆ ಅನ್ಯ ಜನಾಂಗದವ್ರಿಗೆ. ಕರೆಕ್ಟಾ? ಏನಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಹಂದಿಗಳ ಮುಂದೆ ಏನಾಕ್ಬಿಡಿ ನೀವು? ಅಂದ್ರೆ ಏನು ವಾಕ್ಯಕ್ಕೆ ಅದರ ಮಹತ್ವತೆ ಯಾರಿಗೆ ಗೊತ್ತಿಲ್ವೋ ಅಂತ ಅನ್ಯ ಜನಾಂಗದವ್ರ ಮುಂದೆ ಏನ್ ಮಾಡಕ್ಬಿಡಿ ನೀವು, ಸತ್ಯನ ಹಾಕಕ್ ಹೋಗ್ಬಿಡಿ ಅಂತ ಹೇಳ್ತಾರೆ. ಆಮೇಲೆ ಪೇತ್ರದಲ್ಲಿ ಏನ್ ಹೇಳ್ತಾರೆ, ಸತ್ಯನೆಲ್ಲ ತಿಳಿದು ಏನ್ರಿ ಮತ್ತೆ ಬೇಕೆಂದು ಪಾಪ ಮಾಡಿದ್ರೆ ಅವಾಗ ಏನ್ ಮಾಡ್ದಂಗೆ? ಹಾ ಓದಿ ಅಂತೀನಿ ಪೇತ್ರದಲ್ಲಿ, ಓದಿ ಅಂತೀನಿ. ಎರಡನೇ ಪೇತ್ರ ಎರಡನೇ ಅಧ್ಯಾಯ 20th verse ಇಂದ ಓದಿತೀನಿ, 20th ಇಂದ 22 ವರೆಗೂ.
ಕರ್ತನು ರಕ್ಷಕನು ಆಗಿರುವ ಯೇಸು ಕ್ರಿಸ್ತನ ವಿಷಯವಾದ ಜ್ಞಾನ ಹೊಂದಿ ಲೋಕದ ಮಲಿನತ್ವಗಳಿಗೆ ತಪ್ಪಿಸಿಕೊಂಡವರು.
ನೋಡ್ರ ಲೋಕದ ಮಲಿನತೆಗಳಿಗೆ ತಪ್ಪಿಸ್ಕೊಂಡವ್ರು. ಹಂಗ ಇಮ್ಯಾಜಿನ್ ಮಾಡಿ ಇಲ್ಲಿ ಹೇಳ್ತಾರ ಅದೇನೋ, ಲೋಕದಲ್ಲಿ ಏನಿದೆ ಮಲಿನತೆಗಳು ಅಂದ್ರೆ ಲೋಕದಲ್ಲಿ ಅಂದ್ರೆ ಕೆಟ್ಟು ಒಂದು ಸ್ವಭಾವಗಳು, ಕೆಟ್ಟು ಒಂದು ಗುಣಗಳು, ಕೆಟ್ಟ ಕಾರ್ಯಗಳು. ಅದರ ಇದರಲ್ಲಿ ಯಾರಲ್ಲಿರೋದು? ಸತ್ಯಲ್ಲಿ ಇಲ್ದಿರೋಂಥ ಮಕ್ಕಳುಗಳಿರೋದು ಲೋಕ ಅಂತಂದ್ರೆ ಅಲ್ಲ ಅನ್ಯ ಜನಾಂಗದವರು. ಅವ್ರಲ್ಲಿ ಏನಾಗಿದೆ, ಕೆಟ್ಟ ಗುಣಗಳು ಏನಾಗಿದೆ ಇವಾಗ ಇದೆ, ಅದನ್ನ ತಪ್ಪಿಸ್ಕೊಂಡು
ತಿರುಗಿ ಅವುಗಳಲ್ಲಿ ಸಿಕ್ಕಿಕೊಂಡು ಸೋತು ಹೋದರೆ,
ತಿರುಗಿ ಅದ ಮೇಲೆ
ಸಿಕ್ಕಿಕೊಂಡು
ಸಿಕ್ಕಿಕೊಂಡು ಸೋತು ಹೋದರೆ
ಅವರ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗಿದೆ.
ಅವ್ರ ಅಂತ್ಯಸ್ಥಿತಿ ಹೆಂಗಿರ್ತಂತೆ? ಮೊದ್ಲಿಗಿಂತ ಏನಾಗಿರ್ತಂತೆ? ಕೆಟ್ಟದಾಗಿರ್ತಾರೆ ಅಂತ ಹೇಳ್ತಾರೆ. ಅಲ್ವರ ಹಂಗಾರೆ ಏನು, ದೇವ್ರು ನಮ್ಮನ್ನ ಕ್ಲೀನ್ ಮಾಡಿ ಎಲ್ಲಿ ಕರ್ಕೊಂಬಂದವ್ರೆ? ಸತ್ಯಕ್ಕೆ ಮಾಡೋರೆ, ಕರ್ಕೊಂಬಂದವ್ರೆ ಲೋಕದ ಮನೆಯತೆಗಳನ್ನೆಲ್ಲ ದೂರ ಮಾಡೋರೆ. ಸತ್ಯಕ್ಕೆ ಮಾಡೋರು ಇವ ನಮ್ಮನ್ನ ಕರ್ಕೊಂಬಂದಿರ್ಬೇಕು. ನಾವು ಹೆಂಗಿರ್ಬೇಕು? ನಾವು ಹೆಂಗಿರ್ಬೇಕು? ಶುದ್ಧವಾಗಿ ಏನಾಗಿರ್ಬೇಕು? ಆ ನಾಜುಕ್ತನ ಏನ್ ಮಾಡ್ಬೇಕು ಅಲ್ಲ, ಕಾಪಾಡ್ಕೊಬೇಕು. ಶುದ್ಧವಾದ ಪ್ರಾಣಿಗಳ ತರ ಇರ್ಬೇಕು, ಅಶುದ್ಧವಾಗಿರೋ ಪ್ರಾಣಿ ತರ ಏನಾಗ್ಬಿಡ್ದು. ಆದ್ರೆ ಅಂದ್ರೆ ನಿಮಗೆ ಶುದ್ಧವಾದ ಪ್ರಾಣಿ ಅಂದ್ರೆ ದೇವ್ರ ಮಕ್ಕಳು, ಅಶುದ್ಧವಾಗಿರೋ ಪ್ರಾಣಿಗಳು ಅಂದ್ರೆ ಅನ್ಯ ಜನಗದು ಅವರಲ್ಲಿರುವಂತ ಗುಣಗಳು. ಅಲ್ವರ ಇವಾಗ ಯೇಸು ಕ್ರಿಸ್ತ ಬಂದ ತಕ್ಷಣ ಇಸ್ರೇಲ್ ಜನಗಳು ಏನ್ ಗುಣಗಳೈತೆ, ಶುದ್ಧವಾದ ಗುಣಗಳೈತಾ? ಅವ್ರಲ್ಲಿರೋಂಥ ಗುಣಗಳೆಲ್ಲ ಹೆಂಗಿದೆ? ಎಲ್ಲ ಅಶುದ್ಧವಾಗಿರೋ ಗುಣಗಳೇ. ಇವಾಗ ಯೇಸು ಕ್ರಿಸ್ತ ಏನ ಪಡ್ತಂದ್ರೆ ಅವ್ರ ರಾಜ್ಯದಲ್ಲಿ ಅಶುದ್ಧವಾಗಿರೋ ಗುಣಗಳು ಯಾವ್ದು ಏನಾಗಿರ್ಬಾರ್ದು, ಇರ್ಬಾರ್ದು. ಇದನ್ನೆಲ್ಲ ಯಾರಲ್ಲಿ ಓಡಿಸ್ತಾರೆ ಇವಾಗ? ಹಂದಿಗಳಲ್ಲಿ ಓಡಿಸ್ತಾರೆ. ಹೆಂಗ ಗೊತ್ತಾ ಮೀನಿಂಗು? ಆ ಗುಣಗಳು ಅನ್ಯ ಜನಾಂಗದಲ್ಲೇ ಇರಬೇಕು, ದೇವ್ರ ಮಕ್ಕಳಲ್ಲಿ ಇರಬಾರ್ದು. ಆ ದೇವ್ರ ಮಕ್ಕಳಲ್ಲಿ ಆ ಗುಣಗಳೆಲ್ಲ ತೆಗೆದು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಅದನ್ನ ಬಿಸಾಡ್ತಾರೆ. ಹಂದಿಗಳು ಜೀವಂತವಾಗಿರಲ್ಲ, ಏನಾಯ್ತಲ್ಲ ಸಮುದ್ರಕ್ಕೆ ಹೋಗಿ ಏನಾಯ್ತಲ್ಲ, ಸತ್ತೋದ್ಬಿಟ್ಟು. ಅಂದ್ರೆ ಏನಂದ್ರೆ ಕ್ರಿಸ್ತನ್ ರಾಜ್ಯದಲ್ಲಿ ಅಶುದ್ಧವಾಗಿರೋದು ಯಾವುದು ಕೂಡ ಏನಾಗಿಲ್ಲ, ಇರಲ್ಲ ಯಾವುದೇ ಗುಣಗಳು. ಇಸ್ರೇಲ್ ರಾಜ್ಯ ಆದರೂ ಸರಿ ಅವ್ರಲ್ಲಿ ಅಶುದ್ಧತನೇ ಇದೆ. ಅವ್ರು ಏನ್ ಮಾಡಿಲ್ಲ, ಒಂದೂ ಇರಿಸಲ್ಲ. ಎಲ್ಲವನ್ನ ಏನ್ ಮಾಡಾಕ್ತಾರೆ, ನಾಶ ಮಾಡಾಕ್ತಾರೆ. ಇಸ್ರೇಲ್ ಅಲ್ಲಿ ಏನ್ ಮಾಡ್ತಾರೆ, ಸ್ವಾಸ್ಥ್ಯತೆನ ಏನ್ ಮಾಡ್ತಾರೆ, ದೇವ್ರು ಕೊಡ್ತಾರೆ. ಆರೋಗ್ಯನ ಏನ್ ಮಾಡ್ತಾರೆ, ದೇವ್ರು ಇಸ್ರೇಲ್ ಜನಗಳಿಗೆ ಕೊಡ್ತಾರೆ. ಅದಕ್ಕೆ ಆ ಮನುಷ್ಯನ್ಗೆ ಈ ದೆವೆಲ್ಲ ಓಡಿಸಿದ ಮೇಲೆ ಅವ್ನ ಏನ್ ಮಾಡಿದಂತೆ, ಅವನು ಎಲ್ಲಿ ಕೂತಿದ್ದಂತೆ? ಓದಿ 15ನೇ ವಾಕ್ಯ, Mark 5:15.
ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ.
ಹೆಂಗಪ್ಪ ಇದ್ದಂತೆ? ಇವಾಗ ಏನ್ ಹಾಕೋಣ ಇವಾಗ ಬಟ್ಟೆ, ಇಷ್ಟು ದಿನ ಬಟ್ಟೆ ಇತ್ತಾ, ಹಾಕಿರೋ ಬಟ್ಟೆ ಏನ್ ಮಾಡಿದ್ದ ಅವನು ಬಿಸಾಕ್ಬಿಡ. ಇವಾಗ ಏನ್ ಮಾಡೋದು ದೇವ್ರವ್ರಿಗೆ? ಬಟ್ಟೆ ಕೊಟ್ಟವ್ರೆ ಅಂತಂದ್ರೆ ಇಸ್ರೇಲ್ ಜನಗಳಿಗೆ ದೇವರೇನ್ ಮಾಡ್ತಾರೆ, ತಿರ್ಗಾ ಕೃಪೆನ ಏನ್ ಮಾಡ್ತಾರೆ ಕೊಡ್ತಾರೆ, ತಿರ್ಗಾ ಅವ್ರಿಗೆ ಏನ್ ಮಾಡ್ತಾರೆ ಸ್ವಾಸ್ಥ್ಯತೆನ ಏನ್ ಮಾಡ್ತಾರೆ ದೇವರು ಅವ್ರಿಗೆ ಕೊಡ್ತಾರೆ. ಯಾವಾಗ ಕೊಡ್ತಾರೆ ನೋಡಿ, ಹೇಳ್ತಾರೆ ಯೇಸು ಕ್ರಿಸ್ತ ಮ್ಯಾಥ್ಯೂ 23rd chapter ಒನ್ ಟೈಮ್ ಅಂತ ಹೇಳ್ತಾರೆ. ಯಾವ ಟೈಮ್ ಅದು ಓದನ, ಮ್ಯಾಥ್ಯೂ 23rd chapter ಇಂದ 39 ವರೆಗೆ ಓದಿ.
ಎರಸಲೇಮೇ ಎರಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳುಹಿಸಿ ಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ.
ಏನ್ರಿ ಯೆರೂಸಲೇಮೇ ಯೆರೂಸಲೇಮೇ, ಏನ್ ಕ್ಯಾರೆಕ್ಟರ್ ಅಂತ ಇವಳಿಗೆ ಯೆರೂಸಲೇಮ್ಗೆ ಪ್ರವಾದಿಗಳನ್ನು ಏನ್ರಿ
ಪ್ರಾಣ ತೆಗೆಯುವವಳೇ,
ಪ್ರಾಣ ತೆಗಿಯೋಳೆ.
ದೇವರು ನಿನ್ನ ಬಳಿಗೆ ಕಳುಹಿಸಿ ಕೊಟ್ಟವರನ್ನು
ಹಾ
ಕಲ್ಲೆಸೆದು ಕೊಲ್ಲುವವಳೇ.
ನೋಡ್ರಿ ಏನ್ ಒಳ್ಳೆ ಕ್ಯಾರೆಕ್ಟರ್ ಅಲ್ರ. ಏನ ದೇವ್ರ ಮಕ್ಕಳನ್ನ ಕಳ್ಸಿದ್ರೆ ಇವ್ರು ಏನ್ ಮಾಡ್ತಾರೆ, ಕಲ್ಲು ಹೊಡೆದ್ಬಿಟ್ಟು ಆ ಹುಚ್ಚ ಏನ್ ಮಾಡ್ತಾ ಇದ್ದ, ಅದೇ ಮಾಡ್ತಾ ಇದ್ದ. ಇಸ್ರೇಲ್ ಜನಗಳು ಏನ್ ಮಾಡ್ತಾ ಇದ್ರು, ದೇವ್ರು ಯಾನ್ ಕಳ್ಸಿಕೊಟ್ರು ಸರಿ, ನ್ಯಾಯ ಪ್ರಮಾಣದಲ್ಲಿ ದೇವ್ರ ವಾಕ್ಯ ಒಳಗಡೆ ಬಾಪ ಅಂತಂದ್ರೆ ಇವ್ರೇನ್ ಮಾಡೋರಂತೆ, ಆ ಪ್ರವಾದಿಗಳಿಗೆ ದೇವ್ರ ಮಕ್ಕಳಿಗೆಲ್ಲ ಕಲ್ಲು ಹೊಡೆದು ಸಾಯಿಸಾರಂತೆ. ಆಮೇಲೆ
ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ
ನೋಡ್ರಿ,
ಮನಸ್ಸಿತ್ತು.
ನಾನು ಎಷ್ಟೋ ಸತಿ ಏನ್ ಮಾಡಿದೀನಿ, ಇದನ್ನ ವಾಸಿ ಮಾಡೋಕ್ಕೆ ಪ್ರಯತ್ನ ಮಾಡಿದೀನಿ, ಗುಣಪಡಿಸೋದಕ್ಕೆ ಪ್ರಯತ್ನ ಮಾಡಿದೀನಿ, ನಾರ್ಮಲ್ ಆಗಿ ತರೋದಕ್ಕೆ ಪ್ರಯತ್ನ ಮಾಡಿದೀನಿ, ಮಕ್ಕಳುಗಳ ಥರ ಟ್ರೀಟ್ ಮಾಡಿದೀನಿ, ನಿಮಗೇನಿಲ್ಲ,
ಆದರೆ ನಿಮಗೆ ಮನಸ್ಸಿಲ್ಲ.
ನಿಮಗೆ ಮನಸ್ಸೇ ಇಲ್ಲ. ಅದಕ್ಕೆ ಏನ್ ಮಾಡ್ತಾರಂತೆ,
ನೋಡಿರಿ, ನಿಮ್ಮ ಆಲಯವು ನಿಮಗೆ ಬರಿದಾಗಿ
ನೋಡ್ರ
ಬಿಟ್ಟಿದೆ.
ಯೇಸು ಕ್ರಿಸ್ತ ಏನ್ ಮಾಡ್ಬಿಟ್ರು, ಇಸ್ರೇಲ್ ಜನಗಳ ಮೊದಲನೇ ಬರೋಕಿಲಿ ರಿಜೆಕ್ಟ್ ಮಾಡ್ಬಿಟ್ರು, ಕೈ ಬಿಟ್ಬಿಟ್ರು. 1845 ವರ್ಷಗಳು ದೇವ್ರ ಕೃಪೆ ಇಸ್ರೇಲ್ ಜನಗಳಿಗೆ ಕೊಡ್ಲೇ ಇಲ್ಲ. ಕರೆಕ್ಟಾಗಿ 1878 ಅಲ್ಲಿ ಕೃಪೆ ಬಂತು ನೋಡಿ. ಅದಕ್ಕೆ ಹೇಳ್ತಾರೆ ಯೇಸು ಕ್ರಿಸ್ತ ಯಾವಾಗ ಬರ್ತದೆ ಕೃಪೆ, 39th verse.
ಈಗಿನಿಂದ ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ನೀವು ಹೇಳುವ ತನಕ ನೀವು ನನ್ನನ್ನು ನೋಡುವುದೇ
ನೋಡ್ರ
ಇಲ್ಲವೆಂದು
ಅಂಡರ್ಲೈನ್
ನಿಮಗೆ
ಮಾಡ್ಕೊಳ್ಳಿ,
ತಿಳಿದಿದೆ.
ಇನ್ನೊಂದು ಸತಿ ನಾನು ನೋಡೋದಿಲ್ಲಪ್ಪ, ನೀವು ಎಲ್ಲಿ ಯಾವಾಗ ನೋಡ್ತೀರಾ,
ಕರ್ತನ
ಕರ್ತನ ಹೆಸರಲ್ಲಿ ಬರೋಂತನೋ
ಆಶೀರ್ವಾದ
ಆಶೀರ್ವಾದ ಅಂತ ಅಂದ್ರ ಭಾಗ್ಯವಂತನೋ ಅಂದ್ರ ಬ್ಲೆಸ್ಡ್ ಇಸ್ ಈ ದಟ್ ಕಮ್ ಇನ್ ದ ನೇಮ್ ಆಫ್ ದ ಲಾರ್ಡ್ ಅಂತ ಹೇಳಬೇಕು. ಇವ್ರಿಗೆ ಬಾಯಿ ಬಿಟ್ಟು ಹೇಳಬೇಕು, ಅಯ್ಯೋ ಕ್ರಿಸ್ತನೇ ನಮಗೆ ರಕ್ಷಕ ಅಂತ ಹೇಳೋ ತನಕ ದೇವ್ರು ತಿರ್ಗನ ಕ್ರಿಸ್ತನ್ ಏನ್ ಮಾಡಲ್ಲ, ಕಳ್ಸಿಕೊಡಲ್ಲ ಅಲ್ವಾರ. ಅವ್ನು ದೆವ್ವ ಹಿಡ್ದ ಮನುಷ್ಯ ಕ್ರಿಸ್ತನ್ ನೋಡಿದ ತಕ್ಷಣ ಮಾಡ ಕ್ರಿಸ್ತನ್ಗೆ ಏನಾಗ್ಬಿಟ್ಟ, ಸರೆಂಡರ್ ಆಗ್ಬಿಟ್ಟ, ಶರಣಾಗ್ಬಿಟ್ಟ. ಅದರ ಯೇಸು ಕ್ರಿಸ್ತ ದೆವ್ವ ಹೊಡ್ಸಿದ ತಕ್ಷಣ ಏನ್ ಮಾಡ್ರ, ಕ್ರಿಸ್ತನ ಪಾದದಲ್ಲಿ ಏನ್ ಮಾಡೋನ ಕೂತ್ಕೊಂಡು ವಾಕ್ಯನ ಏನ್ ಮಾಡ್ತಾವನೆ ಕೇಳ್ಕೊಂತಾನೆ, ಬಟ್ಟೆ ಏನ್ ಮಾಡೋ ಇವ್ರಿಗೆ ಹಾಕೋರೆ ಅಲ್ವಾರ. ಹಂಗಾರೆ ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಇಸ್ರೇಲ್ ಜನಗಳಿಗೆ ಏನ್ ಮಾಡ್ತಾರೆ, ನೀತಿ ವಸ್ತ್ರನ ಕೊಡ್ತಾರೆ. ಯೇಸು ಕ್ರಿಸ್ತನ್ ನೋಡ್ಬಿಟ್ಟು ಯೇಸು ಕ್ರಿಸ್ತನ್ ಸರೆಂಡರ್ ಆಗಂತ ಬುದ್ಧಿ ಏನ್ ಮಾಡ್ತಾರೆ ಕೊಡ್ತಾರೆ. ಜಕೇರಿಯಾ 12th chapter, ಜಕೇರಿಯಾ 12th chapter 9th verse ಮತ್ತು 10th verse, ಇದು ಯಾವಾಗ ಆಗ್ತದೆ ನೋಡೋಣ. ಹಾ ಹ್ಮ್
ಯೆರೂಸಲೇಮಿನ ಮೇಲೆ ಬೀಳುವ ಎಲ್ಲಾ ಜನಾಂಗಗಳ ಧ್ವಂಸಕ್ಕೆ ಆ ದಿನದಲ್ಲಿ ಕೈ ಹಾಕುವೆನು.
ನೋಡ್ರ ಏನ್ರಿ ಇದು ಯಾವಾಗ ಆಗದಪ್ಪ ಅಂತಂದ್ರೆ, ಯೆರೂಸಲೇಮ್ಗೆ ವಿರುದ್ಧವಾಗಿ ಎಲ್ಲಾ ಜನಾಂಗದ ಯುದ್ಧಕ್ಕೆ ಏನ್ ಮಾಡ್ತಾರೆ ಬರ್ತಾರೆ, ಆವಾಗ ದೇವರೇ ಆ ರಾಜ್ಯಗಳ ಧ್ವಂಸಕ್ಕೆ ಕೈ ಹಾಕ್ತಾರೆ. ಆಮೇಲೆ
ದಾವೀದನ ವಂಶದವರಲ್ಲಿಯೂ ಯೆರೂಸಲೇಮಿನಲ್ಲಿಯೂ ದೇವರ ದಯೆಯನ್ನು ಹಂಬಲಿಸಿ ಬೇಡುವ ಭಾವವನ್ನು ಸುರಿಸುವೆನು.
ಅವಾಗ ದೇವರು ಇಸ್ರೇಲ್ ಶತ್ರುಗಳಿಂದ ಇಸ್ರೇಲ್ಗೆ ರಕ್ಷಣೆ ಕೊಡುವಂತ ಸಂದರ್ಭದಲ್ಲಿ ದೇವರು ಈ ಮನೋಭಾವನ ಯಾರ ಮೇಲೆ ಸುರಿಸ್ತಾರಂತೆ, ಇಸ್ರೇಲ್ ಜನಗಳ ಮೇಲೆ ಸುರಿಸ್ತಾರೆ ಅಂತ ನೋಡ್ತೀನಿ. ಏನ್ರಿ ದೇವರಿಗೆ ನೋಡ್ಬಿಟ್ಟು ದೇವತ ಬೇಡ್ಕೊಂಡಂತ ಮನೋಭಾವನ ಏನ್ ಮಾಡ್ತಾರೆ ದೇವರು ಕೊಡ್ತಾರಂತೆ. ಆಮೇಲೆ
ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು.
ನೋಡ್ರ ತಾವು ಇರಿದವ್ರನ್ನ ಅವಾಗ ದಿಟ್ಟಿಸಿ ನೋಡ್ತಾರೆ.
ಇದ್ದೊಬ್ಬ ಮಗನನ್ನು ಕಳಕೊಂಡಂತೆ ಅವನಿಗಾಗಿ ಗೋಳಾಡುವರು.
ನೋಡ್ರ ಇದ್ದೊಬ್ಬ ಮಗನನ್ನು ಕಳ್ಕೊಂಡಂತೆ ಅವಾಗ ಏನ್ ಮಾಡ್ತಾರೆ ಗೋಳಾಡ್ತಾರೆ, ಯಾರಿಗೆ ಕ್ರಿಸ್ತನ್ಗಾಗಿ ಆವಾಗ ಇಸ್ರೇಲ್ ಜನಗಳು ಗೋಳಾಡ್ತಾರೆ. ಆವಾಗ ಇಸ್ರೇಲ್ ಜನಗಳಿಗೆ ಏನ್ ಮಾಡೋದು, ಪವಿತ್ರಾತ್ಮ ಕೊಟ್ಟ ಅವಾಗ ನೀತಿ ವಸ್ತ್ರ ಏನ್ ಮಾಡೋದು ಅವ್ರಿಗೆ ಅಲ್ವರ. ಅವಾಗ ಏನಾಯ್ತಾರೆ, ಮನುಷ್ಯ ಸಮಾಧಾನ ಏನ್ ಮಾಡ್ತಾರೆ, ತಮ್ಮ ಪಾದದಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರಂತೆ, ಅವರು ವಾಕ್ಯನ ಕೇಳ್ತಾರಂತೆ ಅಲ್ವರ. ಆಮೇಲೆ ಹಿಂಗೆ ನೋಡಿ ವಾಕ್ಯ ಓದನ 15th verse ಇನ್ನೊಂದ್ಸತಿ ಓದಿ, Mark 5:15.
ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು.
ಹೇಗಿತ್ತಂತೆ ಸ್ವಸ್ಥ ಬುದ್ಧಿ ಅಲ್ವರ. ಇವಾಗ ಇಸ್ರೇಲ್ ಜನಗಳಿಗೆ ಸ್ವಸ್ಥ ಬುದ್ಧಿ ಐತಾ, ಸ್ವಂತ ಬುದ್ಧಿ ಐತೆ ಅದರ, ಸ್ವಸ್ಥ ಬುದ್ಧಿ ಏನ ಇಲ್ಲ ಇಲ್ಲ, ಅವಾಗ ಕೊಡ್ತಾರೆ ನೋಡಿರ್ತೀನಿ ಸ್ವಸ್ಥ ಬುದ್ಧಿ, ಕ್ರಿಸ್ತನ ಮಾತನ್ನ ದೇವರ ಮಾತನ್ನ ಕೇಳಂತ ಬುದ್ಧಿ ಕೊಡ್ತಾರಂತೆ. ಆಮೇಲೆ ನೋಡಿ ಆಮೇಲೆ ಏನು ನೆಕ್ಸ್ಟ್
ನಡೆದ ಸಂಗತಿಯನ್ನು ನೋಡಿದ್ದವರು ಆ ದೆವ್ವ ಹಿಡಿದಿದ್ದವನಿಗೆ ಹೀಗಾಯಿತೆಂಬುದನ್ನು ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು
ನೋ ನೋ
ಹೋಗಬೇಕೆಂದು
ನೋ 15th verse ಕರೆಕ್ಟಾಗಿ ಓದ್ರಿ ಇನ್ನೊಂದ್ಸತಿ. ಅವನು ಸ್ವಸ್ಥ ಬುದ್ಧಿ ಇರೋದು ನೋಡಿ,
ಕೂತಿರುವುದನ್ನು
ಜನಗಳು
ನೋಡಿ
ಏನಾದ್ರಂತೆ ನೋಡ್ಬಿಟ್ಟು
ಹೆದರಿದರು.
ಭಯಪಟ್ರು ಅಲ್ವರ. ಇದನ್ನ ನೋಡ್ಬಿಟ್ಟು ಜನಗಳು ಏನಾಗ್ಬಿಟ್ರಂತೆ, ಭಯ ಪಟ್ಬಿಟ್ರಂತೆ ಇಸ್ರೇಲ್ ಜನಗಳಿಗೆ ದೇವರು ಇಂಥ ಭಯಂಕರವಾಗಿಂಥ ಟ್ರಬಲಲ್ಲಿ ರಕ್ಷಣೆ ಕೊಡೋದು ನೋಡ್ಬಿಟ್ಟು ಇಡೀ ಲೋಕ ಏನಾಯ್ತಾರೆ ನೋಡ್ಬಿಟ್ಟು ಭಯ ಪಟ್ಬಿಡ್ತಾರೆ, ಆಶ್ಚರ್ಯ ಆಗ್ಬಿಡ್ತಾರೆ ಅದರ. ಏನಪ್ಪ ಎಲ್ಲ ಇಸ್ರೇಲ್ಗೆ ವಿರುದ್ಧವಾಗಿ ಬಂದಿರೋ ಜನಾಂಗದವ್ರನ್ನೆಲ್ಲ ಏನು ಮಾಡ್ಬಿಟ್ರೆ ಯೇಸು ಕ್ರಿಸ್ತ ಸೋಲ್ಸ್ಬಿಟ್ಟು ಅವ್ರಿಗೇನು ಮಾಡೋದು ಇವಾಗ ಒಳ್ಳೆ ಆರೋಗ್ಯನ ಕೊಟ್ಟರೆ ಅಂತ ಹೇಳ್ಬೇಕಾದ್ರೆ ಇದು ನೋಡಿ ಏನಾಗ್ತಾರೆ ಎಲ್ಲರೂ ಆಶ್ಚರ್ಯ ಪಟ್ಬಿಟ್ರಂತೆ ಅಲ್ವರಾ. ಆ ಮನುಷ್ಯ ಏನು ಕೇಳ್ಕೊತಾನೆ, ನಾನು ನೀನು ಏನು ಮಾಡ್ತೀನಿ ಹಿಂದೆ ಬರ್ತೀನಿ, ಯೇಸು ಕ್ರಿಸ್ತು ಬಾ ಅನ್ಬೋದಾಗಿತ್ತಲ್ಲ ಯಾಕೆ ಹೇಳಲಿಲ್ಲ. ಇಸ್ರೇಲ್ ಜನಗಳು 1,000 ವರ್ಷದಲ್ಲಿ ಸ್ವಾಮಿ ನಾವು ನಿಮ್ಮ ಶಿಷ್ಯನಾಗ್ತೀರಿ, ನಾವು ನಿಮ್ಮ ಹಿಂದೆ ಬರ್ತೀರಿ, ನಿಮ್ಮ ಮೆಜ್ಜೆಗಳಲ್ಲಿ ನಡೀತೀರಿ ಅಂದರೆ ಅವಕಾಶ ಆಯ್ತಾ? ಕಂಡ
ಅವಕಾಶ ಇರಲ್ಲ.
ಏನಾಗಿದೆ, ಕ್ಲೋಸ್ ಆಗಿದೆ. ಏನು ಕೇಳ್ತಾನೆ ಐಶ್ವರ್ಯವಂತನು ಮತ್ತು ಲಾಜರಸ್ ಇದರಲ್ಲಿ, ಸ್ವಾಮಿ ದಯವಿಟ್ಟು ಒಂದೇ ಒಂದು ತೊಟ್ಟನ್ನು ಕೊಟ್ಬಿಟ್ಟೇ ಮಾಡಲಿ, ನನ್ನ ಬಾಯಿ ದಾಹನ ಹಾಂ ಅಲ್ವರ. ಇಲ್ಲಪ್ಪ ಆಗಲ್ಲ, ನಿನಗೆ ಒಂದು ಕೃಪೆಯ ಸಮಯ ಇತ್ತು, ಗಾಸ್ಪೆಲ್ ಏಜಲ್ಲಿ ಇವ್ರಿಗೆ ಸಮಯ, ಯಹೂದ್ಯರ ಕಾಲ ಇತ್ತು ಮುಗೀತು, ಇವಾಗ ನಿಮ್ಗೇನಾಗಲ್ಲ, ಚಾನ್ಸು ಸಿಕ್ಕದಿಲ್ಲ. ಅಂದರೆ ಇಸ್ರೇಲ್ ಜನಗಳಿಗೆ ತಿರ್ಗಾ ಕ್ರಿಸ್ತನ ಶಿಷ್ಯನಾಗೋದಕ್ಕೆ ಮಾರ್ಗ ಇಲ್ಲ. ಆ ಮಾರ್ಗ ಏನ್ರಿ, ದಟ್ ಈಸ್ ಕ್ಲೋಸ್ಡ್ ಡೋರ್. ಒಂದ್ಸರಿ ಕ್ಲೋಸ್ ಆಗಿಬಿಟ್ರೆ ಇನ್ನೊಂದ್ಸರಿ ಏನಾಗಲ್ಲ, ಓಪನ್ ಆಗಲ್ಲ. ಇವಾಗ ಓಪನ್ ಐತೆ, ಅಂದ್ರೆ ಇವಾಗ ಕೂಡ ಯಾರೋ ಒಬ್ಬ ಯಹೂದ್ಯರು ದೇವ್ರ ಮಾರ್ಗ ತಿಳ್ಕೊಂಡು ಬಂದ್ರೆ ಏನಾಗುತ್ತೆ, ಅವಾಗ ರಕ್ಷಣೆ ಇದೆ. ಆದರೆ ಒಂದ್ಸತಿ ಸಭೆ ಕಂಪ್ಲೀಟ್ ಆಗಿಬಿಟ್ರೆ ಇನ್ನು ಯಾವುದೇ ಕಾರಣಕ್ಕೂ ಡೋರ್ ಏನು ಮಾಡಲ್ಲ, ಓಪನ್ ಮಾಡಲ್ಲ. ಆವಾಗ ಇಸ್ರೇಲ್ ಜನಗಳಿಗೆ ಇರೋದು ಒಂದೇ ಚಾನ್ಸ್, ನೀನು ಹೋಗು ಏನು ಮಾಡೋ, ನಿನಗೆ ದೇವರೆಲ್ಲ ಏನು ಮಾಡಿದ್ರೋ ಇದನ್ನೋಗಿ ಯಾರಿಗೆ ಹೇಳೋ, ಎಲ್ಲರಿಗೂ ಹೋಗಿ ಹೇಳು ಅಂತ ಹೇಳ್ತಾನೆ. ಇವನು ಯಾವ್ರಿಗೆ ಹೋಗ್ತಾನೆ, ಡೆಕಾಪೊಲಿಸ್ಗೆ ಹೋಗ್ತಾನೆ. ಎಷ್ಟಿತ್ತಂದ್ರೆ ಡೆಕಾಪೊಲಿಸ್ ಅಂದರೆ ಎಷ್ಟು ಊರು, ಹತ್ತು. ಹತ್ತು ಮತ್ತು ಇಸ್ರೇಲ್ಗಿನ ಸಂಬಂಧ ಇದೆಯಂದ್ರೆ ಎಸ್. ಜಕೇರಿಯಾ 8 ಚಾಪ್ಟರ್, ಜಕೇರಿಯಾ 8ನೇ ಅಧ್ಯಾಯದಲ್ಲಿ ನೋಡಿರ್ತೀನಿ, 20ರಿಂದ 23. ಜಕೇರಿಯಾ ಎಂಟನೇ
ಸೇನಾಧೀಶ್ವರನು ನಿಂತಿರುತ್ತಾನೆ. ಇನ್ನು ಮುಂದೆ ಜನಾಂಗಗಳು ದೊಡ್ಡ ಪಟ್ಟಣಗಳ ನಿವಾಸಿಗಳು ಬರುವರು. ಒಂದು ಊರಿನವರು ಇನ್ನೊಂದು ಊರಿಗೆ ಹೋಗಿ ಯಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಸೇನಾಧೀಶ್ವರ ಯಹೋವನನ್ನು ಆಶ್ರಯಿಸುವುದಕ್ಕೂ ಹೋಗೋಣ, ಬನ್ನಿರಿ ನಾವು ಹೋಗುತ್ತೇವೆ ಎಂದು ಹೇಳುವರು. ಹೀಗೆ ಬಹು ದೇಶಗಳವರು, ಬಲವಾದ ಜನಾಂಗಗಳವರು ಯೆರೂಸಲೇಮಿನಲ್ಲಿ ಸೇನಾಧೀಶ್ವರ ಯಹೋವನನ್ನು ಆಶ್ರಯಿಸುವುದಕ್ಕೂ ಯಹೋವನ ಪ್ರಸನ್ನತೆಯನ್ನು ಬೇಡುವುದಕ್ಕೂ ಬರುವರು. ಸೇನಾಧೀಶ್ವರ ಯಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳವರಾದ 10 ಜನರು ಯಹೂದ್ಯನೊಬ್ಬನ ಸೆರಗನ್ನು ಹಿಡಿದುಕೊಂಡು ನಾವು ನಿಮ್ಮೊಂದಿಗೆ ಬರುವೆವು, ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯನ್ನು ನಮ್ಮ ಕಿವಿಗೆ ಸುದ್ದಿಯು ನಮ್ಮ ಕಿವಿಗೆ ಬಿದ್ದದೆ ಎಂದು ಹೇಳುವರು.
ನೋಡ್ರ ಎಷ್ಟೋ ಭಾಷೆ ಅಂತೆ, 10 ಭಾಷೆ ಅಲ್ಲರ, 10 ಭಾಷೆಯಲ್ಲಿರೋಂಥ ಬಲಿಷ್ಠವಾದಂಥ ಜನಾಂಗದವರು. ಏನ್ರಿ ಸಾಮಾನ್ಯ ಸಣ್ಣ ಪುಟ್ಟ ರಾಜ್ಯಗಳ ಅದರ ಯುನೈಟೆಡ್ ನೇಷನ್ಸ್ ಇಲ್ಲ, 10 ಪವರ್ಫುಲ್ ನೇಷನ್ಸ್. ಈ ರಾಜ್ಯದವರು ಏನಪ್ಪಾ ದೇವ್ರು ನಿಮ್ಮ ಸಂಗಡ ಇದ್ದಾರಾ ಅಂತ ತಿಳ್ಕೊಂಬಿಟ್ಟು ಏನು ಮಾಡ್ತಾರೆ, ದೋಬಿಟ್ಟು ಈ ಒಂದು ಇಸ್ರೇಲ್ ಜನಗಳ ಸುದ್ದಿನೇ ಕೇಳ್ಬಿಟ್ಟು ಬಲಿಷ್ಠ ರಾಜ್ಯಗಳು ಏನಾಗ್ತಾರೆ ರಕ್ಷಣೆಗೆ ಬರ್ತಾರೆ ಅಂತ. ಅದಕ್ಕೆ ನೋಡ್ಬೇಕಾರೆ ಆ ಮನುಷ್ಯನ ಟೆಸ್ಟಿಮೋನಿ ಕೇಳಿದ್ರು, ಅಂದ್ರೆ ಯಾರಿಗೆ ಹೋಗಿ ಕೇಳಿದ್ರು, 10 ಡೆಕಾಪೊಲೀಸ್ಗೆ ಹೋಗಿ ಹೇಳಂತೆ. ಆ ಮನುಷ್ಯರೆಲ್ಲ ಕೇಳ್ಬಿಟ್ಟು ಏನು ಮಾಡಂತೆ, ದೇವ್ರಿಗೆ ಮಾಡಿದಂತೆ ಎಲ್ಲ ಆಶೀರ್ವಾದ ಕೇಳ್ಬಿಟ್ಟು ಕ್ರಿಸ್ತನ ಮೇಲೆ ಮಾಡೋ ನಂಬಿಕೆ ಇಟ್ಟರು ಅಲ್ವರ. ನಮಗೆ ಬೈಬಲ್ ಅಲ್ಲಿ ನೋಡ್ತಿರಲ್ವ, ಯೇಸು ಕ್ರಿಸ್ತು ಎಷ್ಟು ಜನ ಶಿಷ್ಯನರಾಗಿ ಮಾಡಿದ್ರು, 12 ಜನ. ಆಮೇಲೆ ಕೊನೆಗೆ ಎಷ್ಟು ಜನ ಅವ್ರು ಸಾಯ್ಬೇಕು, ಎಷ್ಟು ಜನ ಉಳಿದಿದ್ರು,
11
70 ಜನ ಏನಾಗ್ಬಿಟ್ರು, ಹೊರಟೋಗ್ಬಿಟ್ರು. ಸರಿ ಆಮೇಲೆ ಅಷ್ಟೇನೇ ಇದ್ದಿದ್ದು, ಪೆಂಟಿಕಾಸ್ಟ್ಗಿಂತ ಮುಂಚೆ ಅಂದರೆ ಪೆಂಟಿಕಾಸ್ಟಲ್ಲಿ 300 ಜನ ಕಂಡುಬಿಟ್ಟಿದ್ರು. ಅದಕ್ಕಿಂತ ಮುಂಚೆ
120
ಯೇಸು ಒಂದು ನಿಮಿಷ ಪ್ರಶ್ನೆ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ, ಯೇಸು ಕ್ರಿಸ್ತು ಶಿಲುಬೆ ಮೇಲೆ ಸತ್ರು ಗೊತ್ತಾ, ಅವಾಗಿಂದ ಹಿಡ್ದು ಪೆಂಟಿಕಾಸ್ಟಲ್ಲಿ ಪವಿತ್ರಾತ್ಮ ಬರೋದಕ್ಕಿಂತ ಮುಂಚೆ ಎಷ್ಟು ಜನ ಶಿಷ್ಯರಿದ್ರು, ಹಾಂ ಎಷ್ಟು ಜನ ಇದ್ರು, ಸುಮಾರು 500 ಜನ ಅಂತ ವಾಕ್ಯ ಆಯ್ತಾ ಇಲ್ವಾ, 1 ಕೊರಿಂಥ 15 ಇದೆ ಅಲ್ಲಿ. ಹಂಗಾರೆ ಇವರೆಲ್ಲ ಏನಾಗ್ತಾರೆ ಲಿಸ್ಟಲ್ಲಿ ಬರ್ತಾರೆ. ಆ ದವ ಹಿಡಿದ್ರೆ ಮನುಷ್ಯನ್ ಕೂಡ ಏನಾಗ್ತಾನೆ ಬರ್ತಾ. ಹಂಗಾರೆ ಹೆಂಗೆ ಗೊತ್ತಾ ಮೀನಿಂಗು, ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ ಇಸ್ರೇಲ್ ಜನಗಳಿಗೆ ಸತ್ಯ ಕೊಟ್ಟಾವಾಗ ಅವ್ರು ಮತ್ತೊಬ್ರಿಗೆ ಏನು ಮಾಡ್ತಾರೆ, ವಿಟ್ನೆಸ್ ಮಾಡ್ತಾರೆ. ಆ ವಿಟ್ನೆಸ್ ಕೇಳಿಕೊಂಡು ಇಡೀ ಅನ್ಯ ಜನಾಂಗದವರು ದೇವರ ರಕ್ಷಣೆ ಮಾರ್ಗಕ್ಕೆ ಏನಾಗ್ತಾರೆ ಅವ್ರಿಗ, ಅವಾಗ ಬರ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಇದು ದೆವ್ವ ಹಿಡಿದಂಥ ಮನುಷ್ಯನಲ್ಲಿ ನಮಗೆ ಕ್ಲೀನಾಗಿ ಬ್ಯೂಟಿಫುಲ್ ನಮ್ಗೆ ಏನು ಮಾಡಿದಲ್ಲಿ ಅಲ್ಲಿ ಕೊಟ್ಟಿರೋದು ಅಲ್ವರ. ಸರಿ ಇದಾಗಿ ನೆಕ್ಸ್ಟ್ ಇನ್ನೊಂದು ಎರಡು ಐತಲ್ಲ, ಅದೇನದು ಹಂಗಾರೆ, ಇಸ್ರೇಲ್ ಜನಗಳಿಗೆ ರಕ್ಷಣೆ ಬಂದ ಮೇಲೆ ನೆಕ್ಸ್ಟ್ ಏನಾಗಬೇಕು, ಅದೇ ಡಿವೈನ್ ಪ್ಲಾನ್ ಇದು ಬ್ಯೂಟಿಫುಲ್ ಆಗಿ ನೋಡ್ತಿರೋ. ನೋಡಿ ತಿನ್ನಿ ಯೇಸು ಕ್ರಿಸ್ತು ಅದನ್ನ ಬಿಟ್ಟರು, ದಡ ಅಂತ ದಾಟ್ಬಿಟ್ಟು ಇನ್ನೊಂದು ಕಡೆಗೆ ಏನಾದರೂ ಬಂದರು. ಅದು ಏನಪ್ಪ ಮೀನಿಂಗ್ ಅಂದರೆ, ದೇವರು ತನ್ನ ರಾಜ್ಯದಲ್ಲಿ ಭೂಲೋಕದಲ್ಲಿ ಕಣ್ಕಾಣಂತ ರೀತಿಯಲ್ಲಿ ಸ್ಥಾಪನೆ ಮಾಡಿದ ಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಪೋರ್ಷನ್ನಲ್ಲಿ ಇನ್ನ ಎರಡು ಕೆಲಸಗಳನ್ನ ಮಾಡ್ತಾರೆ. ಮೊದಲನೇ ಕೆಲಸ ಆ್ಯಕ್ಚುಲಿ ಅವ್ರು ಮಾಡಕ್ಕೆ ಹೋಗಿದ್ದು ಯಾರಿಗೆ ಅಂತಂದರೆ, ಏಯ್ ಯಾರೇನ ಮಗಳನ್ನ ಎಬ್ಸೋದಿಕ್ಕೇನಾಗಿದ್ದು ಹೋಗಿದ್ದು. ಆದರೆ ಅದಕ್ಕಿಂತ ಮುಂಚೆ ಏನಾಗ್ಬಿಡ್ತು ಅಂದರೆ, ರಕ್ತ ಕುಸುಮ ರೋಗದಿಂದ ಒಂದು ಸ್ತ್ರೀ ಏನಾದಂತೆ ಬಂದು ಬಂದು ಭೇಟಿ ಆದ್ಲಂತೆ ಅಲ್ವರ. ಅವಳು ಮನಸ್ಸಲ್ಲಿ ತಿಳ್ಕೊಂತಾಳೆ, ಸ್ವಾಮಿಯ ಬಟ್ಟೆ ವಸ್ತ್ರ ಮುಟ್ಟರೆ ಸಾಕು ನಾನು ಏನಾಗ್ಬಿಡ್ತೀನಿ, ವಾಸಿ ಆಗ್ಬಿಡ್ತೀನಿ ಅಂತ. ಅದೇನದು ಅಂತಂದರೆ, ಏನೋ ಅದು ಆ ಸ್ತ್ರೀ ಏನೋ, ಅವ್ರಿಬ್ಬರಿಗೂ 12 ವರ್ಷ ನೋಡಿರ್ತೀನಿ, ಕರೆಕ್ಟಾ? 12 ವರ್ಷ 12 ವರ್ಷ ಅಂದ್ಕೊಟ್ಟಾರೆ, ಏನಕ್ಕೆ ಅಲ್ವರ ನೋಡಿ, ಇಬ್ಬರು ಹೆಣ್ಮಕ್ಳೆ, ಕರೆಕ್ಟಾ? ಹಾಂ, ಗಂಡ್ಮಕ್ಳು ಅಂದ್ಕೊಟ್ಟವ್ರ ಇಲ್ಲ, ಇಬ್ಬರು ಹೆಣ್ಮಕ್ಳೆ ಕೊಟ್ಟಾರೆ. ಯಾಕೆ ಇಬ್ಬರಿಗೂ 12 ವರ್ಷ ಅಂದ್ಕೊಟ್ಟಾರೆ? ಯಾಕೆ ಇಬ್ಬರು ಎಂಥ ಸ್ಥಿತಿ ಅಂದರೆ ಸ್ಥಾಯಿ ಸ್ಥಿತಿನೇ. ಒಬ್ಬರು ಏನು ಮಾಡ್ಬಿಟ್ಟಾರೆ, ತನ್ನಂತ ಇರೋದನ್ನೆಲ್ಲ ಖರ್ಚು ಮಾಡ್ಬಿಟ್ಟವ್ರಿ, ಬದುಕನ್ನೆಲ್ಲ ಖರ್ಚು ಮಾಡ್ಬಿಟ್ಟವ್ರೆ, ಏನು ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಜೀವನನ ಸುಧಾರಣೆ ಮಾಡ್ಕೊಳಕ್ಕೆ ಏನಾಗ್ತಲ್ಲ ಆಗ್ತಲ್ಲ ಏನಂತ, ರಕ್ತ ಹರಿತನ ಇದೆ. 12 ವರ್ಷ ಅಂದ್ರೆ ಏನು ಟೆರಿಬಲ್ ಪೇನ್ ಇರಬೇಕು, ಎಷ್ಟು ಟಾರ್ಚರ್ ಇರಬೇಕು, ಯೋಚನೆ ಮಾಡಿರಿ ಅಂದ್ರೆ. ಹಂಗಾರೆ ಏನು ಬೈಬಲ್ ರಕ್ತನ ಏನು ಜೀವ, ದಿನಾ ರಕ್ತ ಹೋಗ್ತಾ ಇದೆ ಅಂದ್ರೆ ಹೆಂಗ ಗೊತ್ತಾ ಮೀನಿಂಗು? ದಿನ ಏನಾಗ್ತದೆ ಜೀವ ಕಳ್ಕೊ,
ಹೋಗ್ತಾ
ಇದು ಯಾರು ದಿನ ಜೀವನ ಜೀವನ ಕಳ್ಕೊಂತಾರದು ಯಾರು? ಲೋಕ ಜನಗಳು, ಲೋಕ ಜನ ದಿನ ಏನ್ ಮಾಡ್ತಾವ್ರೆ ಸಾಯ್ತಾನ. ಇವಾಗ ಹೇಳಿದ್ರೆ ಯೇಸು ಕ್ರಿಸ್ತು ಸಮಾಧಿಯಲ್ಲಿರೋ ಸತ್ತೋರು, ಸತ್ತೋರ್ನ ಏನ್ ಮಾಡ್ಲಿ ಉತ್ತರಕ್ರಿಯೆ ಮಾಡಲಿ ಅಂತ. ಹೋಗ್ತಾರೆ ಅಂತ ಜನಗಳು ಪ್ರತಿನಿತ್ಯ ಸಾಯ್ತಾನೆ ಅವ್ರಿ, ಅಲ್ವರ ಅವ್ರು ಸಾಯ್ತಾನೆ ಇದ್ದಾರೆ, ಅವ್ರಿಗೇನಿಲ್ಲ ರಕ್ಷಣೆ ಮಾರ್ಗ ಇಲ್ಲ ಅಲ್ವರ. ಅವ್ರಿಗೆ ಏನ್ ಮಾಡ್ಬಿಟ್ಟಾರೆ, ತನ್ನ ಜೀವನ ಸುಧಾರಣೆ ಮಾಡ್ಕೊಳಕ್ಕೆ ಏನ್ ಮಾಡ್ಬಿಟ್ಟಾರೆ, ಎಲ್ಲಾ ಪ್ರಯತ್ನ ಮಾಡ್ಬಿಟ್ಟಾರ್ರಿ. ಏನ್ ಮಾಡ್ಬಿಟ್ಟಾರೆ, ಎಲ್ಲಾ ಡಾಕ್ಟರ್ಗಳನ್ನ ಭೇಟಿ ಮಾಡೋರು ಅಂತ ಕೊಡ್ತಾರಂತ, ಎಲ್ಲಾ ಎಫರ್ಟ್ಸ್ ಹಾಕ್ಬಿಟ್ಟಿದ್ದಾರೆ. ಇವತ್ತು ಜನಗಳು ತನ್ನ ಜೀವನ ಸುಧಾರಣೆ ಮಾಡ್ಕೊಳಕ್ಕೆ ಏನ್ ಮಾಡ್ತಾರೆ, ಋಷಿ ಮುನಿಗಳು ಮಾಟ ಮಂತ್ರ ಅಲ್ವರ, ಆ ಪೂಜೆ ಈ ಪೂಜೆ ಈ ದೇವರು ಆ ದೇವರು ಎಲ್ಲಾ ಮಾಡ್ತಾರ ಇಲ್ವಾ? ಎಲ್ಲ ಎಫರ್ಟ್ಸ್ ಹಾಕ್ಬಿಟ್ಟವ್ರಿ. ಏನು ಎಫರ್ಟ್ ಹಾಕಿದ್ರು ಏನು ಅರ್ಥ? ಕೊನೆಗೆ ಏನು ರಿಸಲ್ಟ್? ಏನೂ ಇಲ್ಲ. ಅದ್ರ ಹೋಗಿ ಅಂತೀನಿ ಇವಾಗ ನೋಡಿ, ನಾಳೆ ನಡೆದು ಶಬರಿಮಲೆಗೆ ಇಲ್ಲ ಹೋಗಿ ಅಂತೀನಿ, ಹೊಸ ರೋಡ್ ಕಡೆ ಹೋದ ಅಂದರೆ ಬರೀ ಕಾಲಲ್ಲಿ ನಡ್ಕೊಂಡು ಜನಗಳು ಎಲ್ಲಿ ಹೋಗ್ತಾರೆ, ಇಲ್ಲಿಂದ ಶಬರಿಮಲೆವರೆಗೆ ಹೋಗ್ತಾರೆ. ಕಾಲಲ್ಲಿ ರಕ್ತ ಬರ್ತಾ ಇದ್ರೆ ಏನು ಮಾಡ್ತಾರೆ? ಹೋಗ್ತಾರೆ. ಏನು ಭಯಭಕ್ತಿ ಐತೆ? ಆ ಭಯಭಕ್ತಿ ನಮಗೇನಾಗಿಲ್ಲ ಇಲ್ಲ ಅಷ್ಟೇ. ಅದರ ಯೋಚನೆ ಮಾಡಿರ್ತೀನಿ ಅದರ. ಇವಾಗ ಆ ಜನಗಳಿಗೆ ಸತ್ಯ ಕೊಟ್ಟರೆ ಅವ್ರು ಕೇಳ್ತಾರ ಇಲ್ವಾ? ಆ ಜನಗಳ ಮನಸ್ಸಲ್ಲಿ ಹೆಂಗ ಫೀಲಿಂಗು? ಅಯ್ಯೋ ಕ್ಲೋಸ್ ಮಾಡ್ತೀನಿ. ಸೊ ನಾನು ಏನೆಲ್ಲ ಎಫರ್ಟ್ಸ್ ಹಾಕ್ತಾ ಇದ್ದೀನಿ, ಏನಾಗ್ತಾ ಇಲ್ಲ ನನಗೆ, ಏನಾಗ್ತಾ ಇಲ್ಲ ನನಗೆ, ಏನು ಪ್ರಯೋಜನ ಇಲ್ವಲ್ಲ. ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಕಾರ್ಯ ಮಾಡ್ತಾ ಇದ್ದೀನಿ, ಇಷ್ಟೆಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡ್ತೀನಿ, ಇಷ್ಟು ಭಯಭಕ್ತಿ ಆಗಿದ್ದೀನಿ, ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತೀನಿ, ತಣ್ಣೀರು ಸ್ನಾನ ಮಾಡ್ತೀನಿ ಚಳಿಯಲ್ಲಿ, ಆದ್ರೆ ಏನಿಲ್ಲ, ಏನೂ ಪ್ರಯೋಜನ ಇಲ್ಲ ಅಂತ ಅವ್ರಿಗೆ ಫೀಲಿಂಗ್ ಐತಾ ಇಲ್ಲ ಅವ್ರಿಗೆಲ್ಲ? ತನ್ನ ಜೀವನ ಬದುಕನ್ನೆಲ್ಲ ಖರ್ಚು ಮಾಡ್ಬಿಟ್ರು ಅಲ್ವರ, ಎಲ್ಲಾನು ಸ್ಪೆಂಡ್ ಮಾಡ್ಬಿಟ್ಟಾರೆ, ಕಂಪ್ಲೀಟ್ ಪಾಪರ್ ಆಗ್ಬಿಟ್ರು ಜನಗಳು. ಏನಾರ ಬೆಟರ್ ಆಯ್ತಾ ಲೈಫ್? ಏನು ಬಿಟ್ರಲ್ಲ. ಮನಸ್ಸಲ್ಲಿ ಏನ್ ತಿಳ್ಕೊತೇವೆ, ಯೇಸು ಕ್ರಿಸ್ತ ಬಂದ್ಬಿಟ್ಟಾರೆ, ಇಸ್ರೇಲ್ ಅಲ್ಲಿ ಸಮಾಧಾನ ರಾಜ್ಯ ಸ್ಥಾಪನೆ ಆಗಿದೆ, ಇಸ್ರೇಲ್ ಸುದ್ದಿ ಎಲ್ಲರಿಗೂ ಗೊತ್ತಾಗಿದೆ. ಅವ್ರ ಮನಸ್ಸಲ್ಲಿ ಏನ್ ಥಿಂಕ್ ಮಾಡ್ತಾರೆ, ಇಷ್ಟೆಲ್ಲ ಮಾಡ್ಬಿಟ್ಟಿದ್ದೀನಿ ಏನು ಪ್ರಯೋಜನ ಇಲ್ಲ, ಯಾಕೆ ಒಂದ್ಸರಿ ಜೀಸಸ್ ಕ್ರೈಸ್ಟ್ನ ಟ್ರೈ ಮಾಡ್ಬೋದು? ಯಾಕೆ ಆ ಮನುಷ್ಯನ ನೆರಿಗೆ ಮುಟ್ಬಾರ್ದು ನಾನು? ಜಸ್ಟ್ ಏನು ಬಿಡಪ್ಪ, ಆ ಮನುಷ್ಯನ ವಸ್ತ್ರದ ಮೂಲೆ ಬಿಟ್ರೆ ಸಾಕು. ಇವಾಗ ಜಕರಿಯ 8ನೇ ಅಧ್ಯಾಯದಲ್ಲಿ ಏನ್ ನೋಡಿದ್ರಿ, ಗಮನಿಸಿದ್ರಾ? ಓದಿ ಆ ವಾಕ್ಯ ನಂತೀನಿ ಏನಂತ ಬರ್ತಾರಲ್ಲಿ, 23ನೇ ವಾಕ್ಯ ಜಕರಿಯ 8:23 ಬರ್ತಾ ನೋಡಿದ್ದೀನಿ.
ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ಜನಾಂಗಗಳ ವಿವಿಧ ಭಾಷೆಗಳವರಾದ 10 ಜನರು
10 ಜನರು
ಯೆಹೂದ್ಯನೊಬ್ಬನ ಸೆರಗನ್ನು
ಏನ್ ಹಿಡ್ಕೊಂತೀನಿ, ಯಹೂದ್ಯನೊಬ್ಬನ ಸೆರಗನ್ನು
ಹಿಡಿದುಕೊಂಡು,
ಹಿಡಿದುಕೊಂಡು
ನಾವು ನಿಮ್ಮೊಂದಿಗೆ ಬರುವೆವು,
ನಾವು ನಿಮ್ಮೊಂದಿಗೆ ಬರುವೆವು,
ದೇವರು ನಿಮ್ಮ ಸಂಗಡ ಇದ್ದಾನೆಂಬ ಸುದ್ದಿಯು ನಮ್ಮ ಕಿವಿಗೆ
ನಮಗೆ
ಬಿದ್ದಿದೆ.
ಬಿದ್ದಿದೆಯಲ್ಲ ಅಲ್ವರ, ನಮಗೆ ಬಿದ್ದಿದೆ. ಆ ಸ್ತ್ರೀಗೆ ಏನ್ ಬಿತ್ತದೆ ಯೇಸು ಕ್ರಿಸ್ತ ನ್ಯೂಸ್? ಓ ಜೀಸಸ್ ಕ್ರೈಸ್ಟು ಎಲ್ಲರಿಗೂ ಆರೋಗ್ಯ ಕೊಟ್ಟಾರೆ, ನನಗೂ ಕೂಡ ವಾಸ್ತಿ ಮಾಡ್ತಾರೆ ಅಂತಂದ್ಬಿಟ್ಟು ನಂಬಿಕೆನ ಏನು ಮಾಡ್ತಾರೆ ಗುಂಪಲ್ಲಿ. ಬೈಬಲ್ ವಾಕ್ಯ ಓದಿಂತೀನಿ, ಎಲ್ಲರೂ ಗುಂಪಲ್ಲಿ ಬರ್ತಾ ಇದ್ದಂತೆ, ಒಬ್ರಿಗೊಬ್ರು ಏನು ಮಾಡ್ತಾರೆ ತಳ್ತಾ ಇದ್ರಂತೆ. ಆ ಗುಂಪಲ್ಲಿ ಏನು ಮಾಡ್ತಾರೆ, ಮನಸ್ಸಲ್ಲಿ ಏನು ಥಿಂಕ್ ಮಾಡ್ತಾರೆ, ಹಿಂಗೋ ಹೋಗಿ ಬಟ್ಟೆ ಟಚ್ ಮಾಡಿ ಹೀಲ್ ಆಗ್ಬಿಡ್ತಾರೆ ಮೇಡಮ್. ಟಚ್ ಮಾಡ್ತಾರೆ, ಏನಾಯ್ತು ಇಮ್ಮೆಟಾಗೆ? ಕ್ರಿಸ್ತನ ರಾಜ್ಯದಲ್ಲಿ ಅಲ್ಲ, ಯಾರೇ ಇರಲಿ ಏನ್ರಿ, ಅವ್ರಿನ್ನ ಸತ್ತೋಗಿಲ್ಲ. ಯೋಚನೆ ಮಾಡಿದ್ದೀನಿ, ಆ ಸ್ತ್ರೀ ಸತ್ತೋಗಿಲ್ಲ, ಬದುಕಿದ್ದಾಳೆ, ದಿನಾ ಸಾಯ್ತ, ಕರೆಕ್ಟಾ? ದಿನ ಸಾಯ್ತಾ ಇದ್ದಾಳೆ, ಇನ್ನ ಏನು ಸಮಾಧಿಗೆ ಏನಾಗಿಲ್ಲ. ಸರಿಲ್ಲ, ಹಂಗಾರೆ ಹೆಂಗ ಗೊತ್ತಾ ಮೀನಿಂಗು? ಯೇಸು ಕ್ರಿಸ್ತನ 2ನೇ ಬರೀಕಿಲಿ ಬಂದ ತಕ್ಷಣ ಇಡೀ ಲೋಕದಂತೆ ಎಲ್ಲ ಜನಗಳು ಸತ್ತೋಗಿರ್ತಾರ? ಸತ್ತೋಗಿರ್ತಾರ ಇಲ್ಲ? ಕೆಲವು ಜನ ಏನಾಗಿರ್ತಾರೆ, ಇರ್ತಾರೆ. ಎಲ್ಲೈತೆ ಬೈಬಲ್ ವಾಕ್ಯ ಕೆಲವು ಜನ ಇರ್ತಾರೆ ಅಂತ? ಆಯ್ತಾ ವಾಕ್ಯ
ಐತ್ರಿ
ಎಲ್ಲೈತೆ,
ಹಳೆ ಒಡಂಬಡಿಕೆಯಲ್ಲಿ
ಎಲ್ಲೈತೆ ಹಳೆ ಒಡಂಬಡಿಕೆಯಲ್ಲಿ?
ಯುದ್ಧ ಮಾಡುವಾಗ ಒಂದ್ ಸ್ವಲ್ಪ ಜನ ಉಳಿತಾರೆ.
ಏಷಾಯ 24:6, ಐಸಾಯ 24:6 ಓದಿ.
ಆದ ಕಾರಣ ಶಾಪವು ಲೋಕವನ್ನು ನುಂಗಿ ಬಿಟ್ಟಿದೆ,
ಶಾಪವು ಲೋಕವನ್ನು ನುಂಗಿ ಬಿಟ್ಟಿದೆ.
ಅಲ್ಲಿನವರು ದಂಡನೆಗೆ ಒಳಗಾಗಿದ್ದಾರೆ, ಭೂನಿವಾಸಿಗಳು ಸುಟ್ಟು ಹೋಗಿ ಕೆಲವರು ಮಾತ್ರ ಉಳಿದಿದ್ದಾರೆ.
ನೋಡ್ರ ಕೆಲವು ಜನ ಏನಾಗೋರೆ ಉಳಿದವ್ರೆ, ಮೊದಲನೇ ಲೋಕದಲ್ಲಿ ಎಲ್ಲ ಅಂತ ದೇವ್ರು ನಾಶ ಮಾಡಿಲ್ಲ, 8 ಜನನ ಕಾಪಾಡಿ 2ನೇ ಲೋಕಕ್ಕೆ ತಂದ್ರು. ಅದೇ ಥರ 2ನೇ ಲೋಕದಲ್ಲಿ ಎಲ್ಲರೂ ನಾಶ ಆಗಲ್ಲ, ಅವ್ರೇನ್ ಮಾಡ್ತಾರೆ ಹಂಗೇ ಜೀವನ ಸಾಗಿಸಿ 3ನೇ ಲೋಕದಲ್ಲಿ ಶಾಶ್ವತವಾಗಿ ಏನ್ ಮಾಡ್ತಾರೆ, ಬದುಕ್ತಾರೆ. ಈ ಸ್ತ್ರೀ ಕಾಯಿಲೆ ವಾಯ್ಸ್ ಆಗಿದ ತಕ್ಷಣ ಏನ್ ಮಾಡ್ಲ, ಬದುಕದ್ಲು ಅವಳು, ಸಾಯಕ್ ಹೋಗ್ತಾ ಇದ್ದವಳು ಏನ್ ಮಾಡ್ಲ, ಬದುಕ್ಬಿಟ್ಟು. ಅದೇ ಥರ ಕ್ರಿಸ್ತನ್ ರಾಜ್ಯ ಭೂಲೋಕದ ಸ್ಥಾಪನೆ ಆಗ್ಬೇಕಾದ್ರೆ ಎಲ್ಲರೂ ಮರಣಕ್ಕೆ ಸಮಾಧಿಗೆ ಹೋಗ್ಬೇಕು ಅಂತ ಅವಶ್ಯಕತೆ ಇಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರಲ್ಲ ಮತ್ತೆ 24ರಲ್ಲಿ ನೋಡಿ ಹೇಳ್ತಾರೆ, ಯೇಸು ಕ್ರಿಸ್ತ ಹೇಳ್ತಾರೆ ಗೊತ್ತಾ, ಏನ್ರಿ ಇದು ದಿನಗಳನ್ನ ಕಮ್ಮಿ ಮಾಡಿದ್ರೆ ಇದ್ರೆ ಒಂದು ನರ ಪ್ರಾಣಿ ಕೂಡ ಏನಾಗಲ್ಲ. ಓದಿ
ಉಳಿಯೋದಿಲ್ಲ.
ಮ್ಯಾಥ್ಯೂ 24, ಮ್ಯಾಥ್ಯೂ 24:22.
ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು.
ಒಂದು ಮನುಷ್ಯ ಕೂಡ ಏನಾಗಲ್ಲ ಅಂತ ಉಳಿಯೋದು ಅಂದ್ರೆ ದೇವ್ರು ಕಮ್ಮಿ ಮಾಡ್ತಾನಂತೆ ಮುಂದಕ್ಕೆ ಓದಿ. ಆದರೆ
ಅಲ್ಲದೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು.
ಆದುಕೊಂಡವ್ರಿಗೋಸ್ಕರ ಆ ದಿನ ಏನ್ ಮಾಡ್ತಾರೆ ಕಮ್ಮಿ ಮಾಡ್ತಾರೆ ನೋಡ್ರ. ಆದುಕೊಂಡ್ರೆ ಅಂದ್ರೆ ಇಸ್ರೇಲ್ ಜನಗಳಿಗೋಸ್ಕರ, ಇಸ್ರೇಲ್ ಜನಗಳಿಗೆ ಆಲ್ರೆಡಿ ಏನಾಗಿದೆ ಸ್ವಸ್ಥತೆ ಬಂದ್ಬಿಟ್ಟಿದೆ. ಆ ದೆವ್ವ ಹಿಡಿದ್ರೆ ಮನುಷ್ಯ ಆರೋಗ್ಯ ಹೊಂದಿರೋದ್ರಿಂದ ಫಸ್ಟ್ ಇಸ್ರೇಲ್ ಜನಗಳ ರಕ್ಷಣೆ ಕೊಡಿ. ನೆಕ್ಸ್ಟ್ ಏನ್ ಮಾಡ್ತಾರೆ ಇಡೀ ಲೋಕ ಜನಗಳಿಗೆ ಆಲ್ರೆಡಿ ಬದುಕಿರ್ತಾರೆ ಗೊತ್ತಾ, ಅವ್ರಿಗೆಲ್ಲ ಏನ್ ಮಾಡ್ತಾರೆ ಜೀವದಾನ ಕೊಡ್ತಾರೆ ಅವೆಲ್ಲ. ಯಾಕಂದ್ರೆ ಯೇಸುಕ್ರಿಸ್ತನ ನೆರಗನ್ನ ಏನ್ ಮಾಡ್ತಾರೆ ಮುಟ್ಟಿ ವಾಸಿ ಮಾಡ್ಕೊಂತಾರೆ ಅಲ್ದ್ರ. ಅದಕ್ಕೆ ನೋಡಿದ್ದೀನಿ ಏನ್ರಿ ಇನ್ನೊಂದು ಇದಾಗಿದ ತಕ್ಷಣ ಆಕ್ಚುಲಿ ಯೇಸುಕ್ರಿಸ್ತ ಬಂದಿದ್ದ ಪರ್ಪಸ್ ಏನಕ್ಕೆ, ಯಾರಿನ ಮಗನ ಮಗಳನ್ನ ಏನ್ ಮಾಡಕ್ಕೆ ಕಾಪಾಡೋದಿಕ್ಕೆ ಅಲ್ದ್ರ. ಇವಾಗ ಅಷ್ಟೊತ್ತು ಚೆನ್ನಾಗಿ ಬಿಡ್ತು, ಈ ಸ್ತ್ರೀ ಅಡ್ಡ ಬಂದಿದ ತಕ್ಷಣ ಫಸ್ಟ್ ಇವಳಿಗೆ ಹೋಗ್ಬಿಟ್ರು. ಅಂದ್ರೆ ಏನ್ ಮೀನಿಂಗು, ಯೇಸು ಕ್ರಿಸ್ತು ಎರಡನೇ ಬರೋಕೆಯಲ್ಲಿ ಬಂದು ಬರೋ ಪರ್ಪಸ್ ಏನು? ಸತ್ತವ್ರದೇನ್ರಿ ಎಬ್ಸೋದಿಕ್ಕೆ, ಯಾರೇಲ್ ಮಗ್ಳು ಏನಾಗ್ಬಿಟ್ಟವಳೆ. ಅದು ಯೇಸು ಕ್ರಿಸ್ತನ ಆಡಿಗೆ ಗೊತ್ತಿತ್ತು ಬಿಡಿ, ಪಾಪ ಇವರಪ್ಪ ಬಂದ್ಬಿಟ್ಟು ಅವ್ರೆ ಕಣ್ಣೆ ನೋಡಿಸಿದ್ರು. ಅದೇ ಇವ್ರು ಬಂದು ಹೇಳಕ್ಕಿಂತ ಮುಂಚೆನೆ ಯೇಸು ಕ್ರಿಸ್ತಗೆ ಏನಾಗಿದೆ ಆಲ್ರೆಡಿ ಸತ್ತವ್ರೆ. ಲಾಜರಸ್ ಬಂದು ಹೇಳಿದ ತಕ್ಷಣ ಏನಂದ್ರು, ಆಲ್ರೆಡಿ ಶಿ ಇಸ್ ಡೆಡ್. ಅದೇ ಯೇಸು ಕ್ರಿಸ್ತನ ಏನ್ ಮಾಡಕ್ ಹೋಗಿಲ್ಲ, ಹೇಳಕ್ ಹೋಗಿಲ್ಲ. ಅಂದ್ರೆ ಯೇಸು ಕ್ರಿಸ್ತ ಎರಡನೇ ಬರೋಕೆಯಲ್ಲಿ ಬಂದಿರೋದೇ ಸಮಾಧಿಲಿರೋನ್ ಎಲ್ಲಾರನ್ನು ಎಬ್ಸೋದಿಕ್ಕೆ. ಆದ್ರೆ ಅವ್ರನ್ನ ಎಬ್ಸೋದಕ್ಕಿಂತ ಮುಂಚೆ ಜೀವಂತವಾಗಿ ಆಲ್ರೆಡಿ ಇದ್ದಾರೆ ಗೊತ್ತಾ, ಅವ್ರಿಗೇನ್ ಕೊಡ್ಬೇಕು ಯೇಸು ಕ್ರಿಸ್ತ ಇವಾಗ ಲೈಫ್ ಏನ್ ಮಾಡ್ಬೇಕು ಕೊಡ್ಬೇಕು, ಅದನ್ನೇ ಫಸ್ಟ್ ಕೊಟ್ಟಿದ್ದು. ಆಮೇಲೆ ಏನ್ ಮಾಡ್ತಾರೆ ಸೀದಾ ಹೋಗ್ಬಿಟ್ಟು ಯಾರನ್ನ ಎಬ್ಬಿಸ್ತಾರೆ, ಯಾರ್ಯಾರ ಮಗಳನ್ನ. ಹೌದ್ಯಾ ಎಲ್ಲ ಹೇಳ್ತಾರೆ, ಯೋ ಸತ್ತೋಗ್ಬಿಟ್ರೆ ಸತ್ತೋಗ್ಬಿಟ್ರೆ ಅಂತ ಯೇಸು ಕ್ರಿಸ್ತ ಹೇಳ್ತಾರೆ. ನಿದ್ದೆ ಮಾಡ್ತಾವ್ರೆ ಅಲ್ಲರ ಕ್ರಿಸ್ತನ ದೃಷ್ಟಿಯಲ್ಲಿ ಸತ್ತೋಗಿರೋರು ಎಲ್ಲರೂ ಏನ್ ಮಾಡ್ತಾರೆ ಇವತ್ತು, ನಿದ್ರೆ ಮಾಡ್ತಾವ್ರೆ ಅಲ್ವರ. ಮಂಚ ಆತ್ಮ ಸತ್ತೋಗಿದ ತಕ್ಷಣ ಎಲ್ಲೋಯ್ತದೆ, ಎಲ್ಲೂ ಹೋಗಲ್ಲ. ನಾವೇ ಆತ್ಮ, ನಾವು ಸತ್ತ ನಮ್ಮ ಆತ್ಮ ನಮ್ಮ ಜೊತೆಗೆ ಏನಾಯ್ತದೆ, ಸತ್ತೋಯ್ತಾರೆ ಅಲ್ವರ. ಈ ಸತ್ಯ ಗೊತ್ತಾ ಲೋಕ ಜನಗಳಿಗೆ? ಗೊತ್ತಿಲ್ವಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಸತ್ತೋಗ್ಬಿಟ್ರೆ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಹೋಗ್ಬಿಡ್ತಾರೆ. ಯೇಸು ಕ್ರಿಸ್ತಂದ್ರ ಎಲ್ಲ ನೋಡ್ಬಿಟ್ಟು ಗಲಿ ಬಿಲಿ ಎಲ್ಲ ಕೂಗಾಡ್ತಾವ್ರೆ, ಎಗರಾಡ್ತಾವ್ರೆ. ಇವರೆಲ್ಲ ಅದಕ್ಕೆ ಸಮಾಧಿ ಇವತ್ತೇನೋ ಸತ್ತೋಗ್ಬಿಟ್ರೆ ಏನ್ ಮಾಡ್ತಾರೆ, ಎಲ್ಲ ಟೆನ್ಷನ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಗುಳೋ ಅಂತ ಅಳ್ತಾರೆ. ಯಾರು ಒಬ್ರು ಸಂತೋಷ ಪಟ್ಟಿರು ನೋಡಿದಿರಾ? ಅದರ ಆತ್ಮ ಅಯ್ಯೋ ಪರಲೋಕ ಕೊಡ್ರಿ ನಮ್ಮ ಆತ್ಮ, ಅಯ್ಯೋ ನಮ್ಮ ತಾತ ಪರಲೋಕದಲ್ಲವರೇ, ಅಯ್ಯೋ ವೈಕುಂಠಕ್ಕೆ ಹೋಗ್ಬಿಟ್ರು ಅಂತ ಯಾರೋ ಒಬ್ರು ಸಂತೋಷ ಪಟ್ಟು ನೋಡಿದೇನಪ್ಪ? ಯಾರು ಪಡಲ್ಲ. ಯಾಕೆ? ಶೇತಾನ ಮಂಕ್ ಮಾಡ್ಬಿಟ್ಟವನೇ. ಅದೇ ಥರ ಅವ್ರು ಯಾರೇ ನಮ್ಮ ಮಗನ ಸಮಾಧಿ ತೋದ್ರೆ ಎಲ್ಲ ಗೋಳಾಡ್ತಾರೆ. ಯೇಸು ಕ್ರಿಸ್ತ ಸುಮ್ಮನೆ ಇರ್ರಿ, ಏನು ಟೆನ್ಷನ್ ತೊಗೊಂಬಿಡಿ, ವಿಶ್ವಾಸ ಮಾತ್ರ ಇರಲಿ ಅದರ, ಏನು ನಾಶ ಆಗಿಲ್ಲ. ಅದರ ಸಮಾಧಿಲಿ ಮಲಗಿರೋ ಏನು ಮಾಡ್ತಾರೆ, ವಾಪಸ್ಸು ಎಬ್ಬಿಸ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ ಯೋಹಾನ 5:28ರಲ್ಲಿ, ಆಶ್ಚರ್ಯ ಇದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಯಲ್ಲಿ ಮಲಗಿರೋರು ಎಲ್ಲರೂ ಆತನ ಧ್ವನಿ ಏನ್ ತಂದ್ರು, ತಬಿ ಏನ್ರು ಧ್ವನಿಯಲ್ಲಿ ಏನ್ರು, ಅರಾಮಿಕ್ ಲ್ಯಾಂಗ್ವೇಜ್ ಅಲ್ಲಿ ತಬಿತ ಕುಂ ಅದರ, ಎದ್ದೋಳು ಮಗಳೇ ಅಮ್ಮಣ್ಣಿ ಎದ್ದೋಳು ಕನ್ನಡಲ್ಲಿ ಅಲ್ಲರ. ಎಷ್ಟು ಚೆನ್ನಾಗಿ ಕಣ್ಣಿ ಅಮ್ಮಣ್ಣಿ ಅಂತ ಅದರ. ಇಂಗ್ಲೀಷ್ ನೋಡಿದ್ರೆ ಗೆಟ್ ಅಪ್ ಮೈ ಡಾಟರ್ ಅದರ, ಚೈಲ್ಡ್ ಅರೈಸ್ ಅನ್ನಕ್ಕೆ ಅದರ. ದೇವರು ಇಡೀ ಲೋಕ ಜನಗಳು ಏನ್ ಕರೀತಾರೆ ಕ್ರಿಸ್ತನ್ ರಾಜ್ಯದಲ್ಲಿ, ನನ್ನ ಮಕ್ಕಳೇ ಏನ್ ಮಾಡ್ರಿ ನೀವೆಲ್ಲರೂ ಎದ್ದೋಳು. ಯೇಸು ಕ್ರಿಸ್ತ ನಿತ್ಯನಾದ ತಂದೆ, ಸಭೆ ನಿತ್ಯನಾದ ತಾಯಿ, ಇವರಿಬ್ಬರು ಸೇರಿಬಿಟ್ಟು ಲೋಕ ಜನಗಳಿಗೆಲ್ಲ ಏನ್ ಕೊಡ್ತಾರೆ, ಜೀವನ ಕೊಡ್ತಾರೆ. ಎಲ್ಲ ಏನ್ ಮಾಡ್ರಿ ನೀವು ಎದ್ದು ಬನ್ರಿ. ಅದಕ್ಕೆ ಹೇಳ್ತಾರಲ್ಲ ಏನ್ರಿ ಯೇಸು ಕ್ರಿಸ್ತನ ಬಗ್ಗೆ ಹೇಳ್ಬೇಕಾರೆ ನೋಡಿ ಏನ್ ಹೇಳ್ತಾರೆ, ಯೇಷಾಯ 53 ನೋಡ್ರಿ ಅಂತೀನಿ. ಯೇಸು ಕ್ರಿಸ್ತನ ವಂಶಾವಳಿ ನೋಡೋಣ. ಐಸಾಯ 53
10.
ಅನ್ಮಿಟ್ 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 ನೋ 10 ಅಲ್ಲ, ನಿಮಿಷ ರೀ 8.
ಹಿಂಸೆಯ ನ್ಯಾಯದಿಂದ ಕೊಲ್ಲಲ್ಪಟ್ಟನು, ಆಹಾ, ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮರುಗಿದರು?
ತಮಿಳ್ ಎಪ್ಪಡಿ ಬಿದ್ದಾರ್ ಐಸಾಯ 53:8. ಕಾಣಲ್ ಬಂತ. ಅವ್ರ ವಂಶತ್ತೆ ಯಾರಾಲ್ ಸೊಲ್ಲು ಮುಡಿಯುಂ ಅಂದ್ರೆ ಏನರ್ಥ? ಯೇಸು ಕ್ರಿಸ್ತನ ವಂಶ ಯಾರಪ್ಪ ಹೇಳಕ್ ಸಾಧ್ಯ ಅಂದ್ರೆ ವಂಶನೇ ಇಲ್ಲ. ಅವ್ರ ವಂಶ ಏನಾಗೋಯ್ತು? ನಿರ್ವಂಶ ಆಗೋಯ್ತು. ಕ್ರಿಸ್ತನ ವಂಶ ಆಗುತ್ತಾ? ಕ್ರಿಸ್ತನ್ ರಾಜ್ಯರು ಪ್ರತಿಯೊಬ್ಬರು ಮನುಷ್ಯ ಎದ್ ಬಿಡ್ತಾರೆ ಗೊತ್ತಾ, ಅವರಲ್ಲಿ ಯಾರು ವಂಶರಾಗಿರ್ತಾರೆ? ಎಲ್ಲ ಕ್ರಿಸ್ತನ ವಂಶದವರು. ಕ್ರಿಸ್ತನು ತಂದೆ ಆಗಿರ್ತಾರೆ, ಸಭೆ ಏನಾಗಿರ್ತಾರೆ, ತಾಯಿ ಆಗಿರ್ತಾರೆ ಅಲ್ವರ. ಅವಾಗ ಯೇಸು ಕ್ರಿಸ್ತ ಎಬ್ಸಿದ ತಕ್ಷಣ ಫಸ್ಟ್ ಏನ್ ಹೇಳ್ತಾರೆ ಆ ಸ್ತ್ರೀಗೆ ಏನ್ ಕೊಡಿ ಅಂತಂದ್ರು, ಫಸ್ಟ್ ಏನ್ ಕೊಡಿ, ಊಟ ಕೊಡಿ. ಕ್ರಿಸ್ತನ್ ರಾಜ್ಯದಲ್ಲಿ ಮನುಷ್ಯರುಗಳಿಗೆ ಏನಿಲ್ಲ, ಸತ್ಯ ಇಲ್ಲ,
ಮಹಾವ್ಯಕ್ತಿ.
ಸತ್ಯ ಕೊಟ್ರೆ ಜನಗಳಿಗೇನಿಲ್ಲ, ಸತ್ಯನೇ ಗೊತ್ತಿಲ್ಲ, ಸತ್ಯನೇ ಗೊತ್ತಿಲ್ಲದ್ರೆ ಇಷ್ಟೆಲ್ಲ ಭಯಭಕ್ತಿ ಆಗವ್ರೆ, ಸತ್ಯ ಕೊಟ್ರೆ ನೀ ಎಷ್ಟು ಭಯಭಕ್ತಿ ಆಗಿರೋ ದೇವಸ್ಥೆ ಮಾಡ್ತಿರ್ತೀನಿ. ಹಾ, ಅದಕ್ಕೆ ಕರ್ತಾನೆ. ಹಾ ಅಲ್ವರ, ಇನ್ನಾ ವಿಧೇಯರಾಗಿರ್ತದೆ ದೇವ್ರಿಗೆ. ಅದರ ಅದಿಗೆ ನೋಡ್ಬೇಕ್ರೆ, ಇವೆರಡು ಸ್ತ್ರೀಗಳ ಬಗ್ಗೆ ನಮಗೆ ಕೊಟ್ಟಿದ್ರು. ಯಾಕೆ ಸ್ತ್ರೀಗಳಿಗೆ ಹೇಳಿಕ್ಕಿದೆ, ಯಾಕೆ ಪುರುಷರಿಗೆ ಹೇಳಿಲ್ಲ ಅಂತಂದ್ರೆ, ಲೋಕದಲ್ಲಿ ಸಾಮಾನ್ಯ ಪುರುಷರು ಅಂತಂದ್ರೆ ಪರಾಕ್ರಮಶಾಲಿಗಳು, ಸ್ತ್ರೀಗಳು ಅಂದ್ರೆ ಬಲಹೀನವಾಗಿರೋರು ಅಲ್ವರ. ಹಂಗಾರೆ ಲೋಕದ್ರಂತೆ ಎಲ್ಲ ಪ್ರತಿಯೊಬ್ಬ ಮನುಷ್ಯರು ಹೆಂಗ ಅವ್ರು ಗೊತ್ತಾ, ದೇವದೃಷ್ಟಿಲಿ ಯಾರೋ ಪರಾಕ್ರಮಶಾಲಿಗಳ ತರ ಇಲ್ಲ ರೀ. ಪರಾಕ್ರಮಶಾಲಿಗಳನ್ನ ಯಾರು ಗೊತ್ತಾ ಬೈಬಲಲ್ಲಿ, ಯಾರಂತ ಪರಾಕ್ರಮಶಾಲಿಗಳು ಗೊತ್ತಿ ಓದಿದ್ರೆ ಬೈಬಲಲ್ಲಿ? ಹಾ, ಫಸ್ಟ್ ಜಾನ್. ಹಾ, ಶಕ್ತಿಶಾಲಿಗಳು ಯಾರಂತೆ? ಫಸ್ಟ್ ಜಾನ್ 2:14 ನೋಡಿ.
ದೇವರಂತಿಕೆ.
ಫಸ್ಟ್ ಜಾನ್ 2:14.
ಆದಿಯಿಂದಿರುವ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದ್ದೇನೆ.
ಹಾ,
ಯೌವನಸ್ಥರೇ ನೀವು ಶಕ್ತರಾಗಿರುವುದರಿಂದಲೂ,
ಏನ್ರೀ ಯವ್ವನಸ್ಥರು ನೀವೇನಾಗಿದ್ದೀರಾ ಶಕ್ತರಾಗಿರೋದಿಂದ? ಹಾ
ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ,
ಹಾ
ನೀವು ಕೆಡಕನನ್ನು ಜಯಿಸಿರುವುದರಿಂದಲೂ ನಿಮಗೆ
ಹಾ
ಬರೆದಿದ್ದೇನೆ.
ನೋಡ್ರ, ಯಾರಂತಪ್ಪ ಇವಾಗ ಈ ಶಕ್ತಿಶಾಲಿಯವ್ರು ಯಾರಂತೆ, ಬಲಶಾಲಿಗಳು ಯಾರಂತೆ? ಹಾ, ದೇವರ ವಾಕ್ಯ ನಿಮ್ಮಲ್ಲಿ ಏನಾಗಿದೆ, ಇರೋರು ಬಲಶಾಲಿ, ಕೆಡಕನನ್ನ ಜಯಿಸಿರೋದು ಯಾರಂತೆ? ಅವರು ಅವರೇ ಬಲಶಾಲಿಗಳು. ಇವಾಗ ಯೋಚನೆ ಮಾಡಿ, ಯಾರಂತೆ ಕೆಡಕನ್ನ ಜಯಿಸಿರೋರು ಯಾರು ಅದರ ದೇವ್ರ ವಾಕ್ಯ ಅವ್ರನ್ನ ಅಡಿಸ್ಕಿಟ್ಕೊಂಡಿರೋ ಯಾರು? ಸಭೆ, ಚಿಕ್ಕ ಹಿಂಡು, ಇವರೇ ಬಲಶಾಲಿಗಳು ಅಲ್ವರ. ಬಲಹೀನವಾಗಿರೋರು ಅಂತಂದ್ರೆ ದೇವ್ರ ವಾಕ್ಯನ ಗೊತ್ತಿಲ್ಲದಂತ ಜನಗಳು, ಅವರೆಲ್ಲ ಬಲಹೀನವಾಗಿ ಏನಾಗಿದ್ದಾರೆ ಅಂದರೆ, ಕ್ರಿಸ್ತನ ರಾಜ್ಯದಲ್ಲಿ ಬರಬೇಕಾದ್ರೆ ಒಬ್ಬರಿಗೆ ಹೆಂಗಿದ್ರೆ ಲೋಕ್ತಾರೆ, ಒಬ್ಬ ಕಂಡೀಷನ್, ಒಬ್ಬ ರಕ್ತ ಕುಸುಮ, ಒಬ್ಬ ಸಾಯ್ತಾವ್ರೆ ದಿನ, ಇನ್ನೊಬ್ರು ಆಡಿ ಸತ್ತೋಗ್ಬಿಟ್ರೆ ಸಂಬಂಧಿಗೆ ಹೋಗ್ಬಿಟ್ಟಾರೆ. ಕ್ರಿಸ್ತನ್ ಇವ್ರು ಇಬ್ಬರನ್ನ ಏನು ಮಾಡ್ತಾರೆ, ಇಬ್ಬರು ಸತಿ ನೋಡ್ಬೇಕ್ರೆ 12 ವರ್ಷ ಅಂದ್ರೆ ಬೈಬಲಲ್ಲಿ ಹೆಂಗ್ ಗೊತ್ತಾ ಮೀನಿಂಗು, ಒಂದು ಇಮ್ಮೆಚೂರ್ಡ್ ಒಂದು ಏಜ್. ಯೇಸು ಕ್ರಿಸ್ತು ಆಲಯದಲ್ಲಿ ಇದ್ರು ಎಷ್ಟು ವರ್ಷಕ್ಕೆ? 12 ವರ್ಷ ಅಲ್ವರ. ಅವಾಗ ಯೇಸು ಕ್ರಿಸ್ತು ಹೆಂಗ್ ಕಲ್ತ್ಕೊಂಡ್ರು, ನಾನು ಇನ್ನೂ ಮೆಚೂರಿಟಿಗೆ ಬಂದಿಲ್ಲ, ಇನ್ನ ವಯಸ್ಸಿಗೆ ಬಂದಿಲ್ಲ, ನಾನು ಏನಾಗ್ಬೇಕು, ಇನ್ನ ಅಪ್ಪ ಅಮ್ಮನಿಗೆ ವಿಧೇಯನಾಗಿರ್ಬೇಕು. ಅಂದ್ರೆ 12 ವಯಸ್ಸು ಅಂದ್ರೆ ಮೆಚೂರಿಟಿ ಇಲ್ದಿರೋರು ಲೋಕದ್ರಂತೆ ಎಲ್ಲಾ ಜನಗಳು ಏನ್ ಮಾಡ್ಕೊಂಡವ್ರೆ, ರೋಮಾಪುರದಲ್ಲಿ ಓದ ನೋಡಿದ್ದೀನಿ 6ನೇ ಒಂದು ನಿಮಿಷ, ರೋಮಾಪುರದಲ್ಲಿ ಆರನೇ ಅಧ್ಯಾಯದಲ್ಲಿ ಒಂದು ನಿಮಿಷ, ರೋಮನ್ಸ್ 3rd chapter. ಟೆಂತ್ ವರ್ಸ್ ಓದಿ.
ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ. ಅವು ಯಾವುವೆಂದರೆ, ನೀತಿವಂತನು ಇಲ್ಲ, ಒಬ್ಬನಾದರೂ ಇಲ್ಲ, ತಿಳುವಳಿಕೆಯುಳ್ಳವನು ಇಲ್ಲ, ದೇವರನ್ನು ಹುಡುಕುವವನೂ ಇಲ್ಲ.
ನೋಡ್ರ, ಎಲ್ಲ ದೇವ್ ಕೃಪೆ ಏನ್ ಮಾಡೋರೆ, ಕಳ್ಕೊಂಡವ್ರೆ. 23rd verse ಕರೆಕ್ಟ್.
ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ.
ಅದೇ ಏನಾಗಿದೆ ಅಂತೆ, ಒಂದು ಏನ್ರಿ ಏನಿಲ್ಲ ಲಕ್ಷಣ ಇಲ್ಲ, ಒಂದು ಮೆಚುರಿಟಿ ಏನಾಗಿಲ್ಲ, ಇಲ್ಲ ಮನುಷ್ಯರೆಲ್ಲ ಹೆಂಗಿದ್ದಾರೆ ದೇವ ದೃಷ್ಟಿಯಲ್ಲಿ, ಪಾಪ ಮಾಡಿ ಏನ್ ಮಾಡೋರೆ, ಮಹಿಮೆನೇ ಮಾಡೋರೆ, ಕಳ್ಕೊಂಡವ್ರೆ. ಅವ್ರಿಗೆ ಏನ್ ಮಾಡ್ತಾರೆ, ಆರೋಗ್ಯನ ಕೊಟ್ಟೆ, ಸ್ವಾಸ್ಥ್ಯನ ಕೊಟ್ಟೆ, ಏನ್ ಮಾಡ್ತಾರೆ ತಿರ್ಗಾ ರಾಜಕೀಯ. ಅದಕ್ಕೆ ಯೇಸು ಕ್ರಿಸ್ತು ಎರಡಂಬರಿಕೆ ಬಂದ್ಮೇಲೆ ಎರಡು ಕೆಲಸಗಳನ್ನ ಮಾಡ್ತಾರೆ, ಒಂದು ಏನ್ರಿ ಸಾಯ್ತಾರವ್ರನ್ನ ಎಬ್ಬಿಸ್ತಾರೆ, ಆಮೇಲೆ ಆಡಿ ಸತ್ತೋಗಿದಂಗೆ ಕೂಡ ಏನ್ ಮಾಡ್ತಾರೆ ಎಬ್ಬಿಸ್ತಾರೆ. ಯಾಕಂದ್ರೆ ಯೇಸು ಕ್ರಿಸ್ತಕಲ್ಲಿ ಎರಡು ಬಿಗಿದ ಕೈ ಇದೆ. ಏನ್ ಬಿಗಿದ ಕೈ? ಮರಣದ ಮತ್ತು ಏನ್ ಚೆನ್ನಾಗಿ ಗೊತ್ತಿರ್ ನೋಡಿ ಬೈಬಲ್.
ಪಾತಾಳದ
ಓದಿ ಪ್ರಕಟಣೆ 1:18 ಓದಿ.
ಸತ್ತವನಾದೇನು, ಈಗೋ ಯುಗಾಂತರಗಳಲ್ಲಿ ಬದುಕುವನಾಗಿದ್ದೇನೆ. ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿ ಅವೆ.
ಏನಿದೆ ಅಂತ, ಯೇಸು ಕ್ರಿಸ್ತನಲ್ಲಿ ಮರಣದ ಪಾತಾಳದ ಬೀದ ಕೈ. ಮರಣನ ಏನ್ರಿ ಮನುಷ್ಯರು ಸಾಯಕ್ಕೆ ಹೋಗ್ತಾ ಇದ್ದಾರೆ ಗೊತ್ತಾ, ಅದು ಮರಣ. ಅದನ್ನ ಕ್ರಿಸ್ತನ ಎಡಂಬಡಿಕೆಲ್ಲಿ ಮಾಡ್ತಾರೆ, ಫಸ್ಟ್ ಸ್ಟಾಪ್ ಮಾಡ್ತಾರೆ, ಆ ಬೀದ ಕೈ ಓಪನ್ ಮಾಡ್ತಾರೆ. ಯಾರೆಲ್ಲ ದಿನ ಸಾಯ್ತಾ ಇದ್ರು ಆ ಸಾಯಂತ ಪ್ರೊಸೆಸ್ನ ಸ್ಟಾಪ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ಏನ್ರಿ ಪಾತಾಳ, ಪಾತಾಳ ಏನ್ರಿ ಸಮಾಧಿ. ಆಡಿ ಎಲ್ಲ ಕೆಲವು ಜನ ಸಮಾಧಿಗೆ ಹೋಗ್ಬಿಟ್ಟಾರೆ, ಯೇಸು ಕ್ರಿಸ್ತ ಆ ಬಿಗಿದ ಕೈ ಓಪನ್ ಮಾಡಿ ಸಮಾಧಿ ಮಲಗಿರೋನ್ನೆಲ್ಲ ಏನ್ ಮಾಡ್ತಾರೆ ಎಬ್ಬಿಸ್ತಾರೆ. ಅದರ ಈ ರೀತಿ ನೋಡ್ಬೇಕಾದ್ರೆ ಕರ್ತನ ಈ ಪ್ರೀತಿ ಅನ್ಸೋಗಳೇ ಈ ತರ. Mark 5ನೇ ಅಧ್ಯಾಯದಲ್ಲಿ ದೇವ್ರ ಯೋಜನೆಯನ್ನ ದೇವ್ರೇ ಮಾಡ್ದ ನಮ್ಗೆ ಬ್ಯೂಟಿಫುಲ್ ಆಗಿ ನೋಟ್ಸ್ ಕೊಟ್ಟಾರೆ. ಅದರ ಅದರಿಂದ ನೋಡ್ಬೇಕಾದ್ರೆ ಏನ್ರಿ ಇದ್ರಲ್ಲಿ ನಮಗೇನಪ್ಪ ಪಾಠ ಅಂತಂದ್ರೆ, ನಾವಿಟ್ರೆ ಇವೆಲ್ಲ ಸನ್ನಿವೇಶಗಳ ನಾವು ನೋಡ್ತಾರಂತ ನಮ್ಮ ಕಣ್ಣು ಮುಂದೆ ನೆರವೇರ್ತಾರೆ ನೋಡ್ಬೇಕಾದ್ರೆ, ನಾವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಒಂದು ಓಟನ ಏನ್ ಮಾಡ್ಕೋ ಆದಷ್ಟು ಬೇಗ ಓಡಿ ಮುಗಿಸೋದಕ್ಕೆ ನಾವೇ ಮಾಡ್ಕೋ ಪ್ರಯತ್ನ ಮಾಡ್ಕೋ. ಯಾಕಂದ್ರೆ ಸಮಯ ಜಾಸ್ತಿ ಏನಾಗಿಲ್ಲ, ಇಲ್ಲ, ಅದ್ರ ಲೋಕದ ಒಂದು ಘಟನೆಗಳು ನೋಡ್ತಾ ಇರ್ಬೇಕ್ರೆ, ಆ ಸ್ಥಿತಿಗತಿಗಳು ನೋಡ್ತಾ ಇರ್ಬೇಕ್ರೆ, ವೇಗವಾಗಿ ಏನಾಗ್ತಾರೆ ಕಾರ್ಯಗಳು ನಡೀತಾ ಇರೋದು, ಏನ್ ಮಾಡ್ತೀರಿ ನಾವು ಅವ್ರನ್ನ ನೋಡ್ತೀರಿ ಅದರ. ಸೊ ಯಾವ ಯಾವ ರೀತಿಯ ಮನುಷ್ಯನ ಊಹೆ ಮಾಡೋಕ್ಕಾಗದೆ ಅಂತ ರೀತಿಯಲ್ಲಿ ಏನಾಗ್ತಾರೆ, ಒಂದಲ್ಲ ಒಂದು ವಿಪತ್ತುಗಳು ಅಲ್ವರ ಆಹುತಿಗಳು ಏನಂತೆ ಎಲ್ಲ ಬರ್ತಾ ಇರ್ಬೇಕಾದ್ರೆ ನಾವೇನ್ ಮಾಡಬೇಕು ಇದನ್ನ ನೋಡ್ಬಿಟ್ಟು ಆದಷ್ಟು ನಮ್ಮ ರಕ್ಷಣೆನ ಭಯಭಕ್ತಿನ ಓಡೋದಕ್ಕೆ ನಾವೇ ಮಾಡೋಕೋ ಪ್ರಯತ್ನ ಮಾಡ್ಬೇಕು. ಇನ್ನು ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ, ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ ಅಂತ ನಾವು ಪ್ರಾರ್ಥನೆ ಮಾಡೋರಾಗಣ. ಥ್ಯಾಂಕ್ ಯು.